ಸನ್ನಿಧಾನ ಇರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಎಲ್ಲ ಕೂಡ ಹಾಳು ಮಾಡಿಬಿಡ್ತಾರೆ, ಅದರಿಂದ ದೇವತೆಗಳೆಲ್ಲ ಅದೃಶ್ಯರಾಗಿ ಹೋಗ್ಬಿಡ್ತಾರೆ ಅಂತ ಇರೋದೇ. ಅದನ್ನು ತಿಳ್ಕೊಂಡ್ರು ಹಿಂದೆ ಇವರು ಸತ್ಯಧರ್ಮ ಸ್ವಾಮಿಗಳು ವೃಂದಾವನ ಸತ್ತಷ್ಟು ಸಕ್ತ ಲಿಂಗಗಳಿದ್ದಾಗಿವೆ. ನೀರು ಹರಿತಾ ಇತ್ತಂತೆ ಮೊದಲಾಗಿ ಇಲ್ಲಿ ಸತ್ಯ ಸಂಕಲ್ಪ ವೃಂದಾವನ ಇದೆ ಮೈಸೂರಲ್ಲಿ, ಅಲ್ಲೂ ನೀರು ಹರಿತಾ ಇತ್ತು. ಯಾರೋ ಗಲೀಜು ಮಾಡಿ ಕೊಳಕ್ಕೆ ಮಾಡಿದ್ದಕ್ಕೆ ನಿಂತು ಹೋಯ್ತಂತ. ಇಲ್ಲಿ ಏನೂ ಕಾಣೋದಿಲ್ಲ, ಸತ್ಯವೃಂದಾರ್ಥ ಏನೂ ಕಾಣೋದಿಲ್ಲ. ಅವರು ತಮ್ಮನೇ ಇವರು ಸತ್ಯಧರ್ಮರು ಅಣ್ಣ, ಸತ್ಯ ಸಂಕಲ್ಪರು ತಮ್ಮ ಅಣ್ಣ ತಮ್ಮಂದರಿಗೆ ಆಶ್ರಮ ಆಗಿತ್ತು. ಇವರಿಂದ ಇವತ್ತಿಗೂ ವೆಟ್ಟ ಇರುತ್ತೆ, ಯಾವಾಗಲೂ ಕೂಡ ಅಲ್ಲಿ ದೇವ ಇದ್ದೇ ಇರುತ್ತೆ. ನೀರು ಹರಿತಿತ್ತಂತ ಬಂದು ಹರಿಯೋದಿಲ್ಲ, ಈಗ ವೆಟ್ಟ ಇರುತ್ತೆ ಅಷ್ಟೆ. ಅಂದರೆ ಏನಾಯ್ತು, ಈಗ ಸನ್ನಿಧಾನ ಅಫೆಕ್ಟ್ ಆಗುತ್ತೆ ಅಂತ ಯಾವಾಗಲೂ ಕೂಡ. ಕನೆಕ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಕರೆಂಟ್ ನಿಂತೋಗುತ್ತಲ್ಲ ಹಾಗೆ. ಅಪ್ಯಭದ್ರಂನ ಯುಷ್ಮಾಭಿ ಭಾರ್ಗವಸ್ಯ ವಿಶೇಷ್ಟಿತಂ ವ್ಯಕ್ತಂ ಕೇನಾಪಿ ನಸ್ತಸ್ಯ ಕೃತಮ ಆಶ್ರಮ ದೂಷಣ. ಕೇಳಿದ್ರು ಕೇಳ್ಬೋದು, ಎಷ್ಟು ಮಾಡಿಬಿಡ್ತಾರೆ ಕೆಟ್ಟದಾಗಲ್ಲ ಅಂತ ಕೇಳಿದರೆ, ಕಲಿಯುಗದಲ್ಲಿ ಪಾಪ ನಿಧಾನ ಫಲ ಕೊಡುತ್ತಂತೆ. ಇಮ್ಮಿಡಿಯೇಟ್ ಕೊಟ್ಟರೆ ಯಾರು ಪಾಪನೇ ಮಾಡೋದಿಲ್ಲ, ಸೊ ಸ್ಲೋ ಆಗಿ ಫಲ ಕೊಡೋದ್ರಿಂದ ಆಮೇಲೆ ಎಫೆಕ್ಟ್ ಆಗುತ್ತೆ, ಕಷ್ಟ ಅರ್ಥ ಆಗಲ್ಲ. ಪುಣ್ಯನೂ ಅಷ್ಟೇ, ಪುಣ್ಯನೂ ಕೂಡ ಸ್ಲೋ ಆಗಿ ಎಫೆಕ್ಟ್ ಮಾಡೋದು. ಆದರೆ ಕೆಲವು ಪುಣ್ಯ ಪಾಪ ಮಾತ್ರ ಇಮ್ಮಿಡಿಯೇಟ್ ಮಾಡೋದ್ರಿಂದ ಈ ರೀತಿ ಆಗಿಬಿಡುತ್ತೆ. ಕಲಿಯುಗದಲ್ಲಿ ಎಲ್ಲವೂ ನಿಧಾನ ಆದ್ದರಿಂದ ಆಗಲಿಲ್ಲ. ಸುಕನ್ಯಾ ಪ್ರಾಹ ಪಿತರಂ ಹೀತಾ ಕಿಂಚಿತ್ ಕೃತಂ ಮಯಾ ದ್ವೇ ಜ್ಯೋತಿಷಿ ಅಜಾನಂತ್ಯ ನಿರ್ಭಿನ್ನೇ ಕಂಠಕೇನತೇ. ಮೊನ್ನೆ ಪಾಜಕ್ಲೋದ ಹೇಳಿದ್ರಲ್ಲ, ಎಲ್ಲಿ ಆಚಾರ ಹುಣಸೆ ಬೀಜ ಕೊಟ್ಟ ಜಾಗ ಎಲ್ಲ ಇದೆ, ಎಲ್ಲ ಬಟ್ಟೆ ಒಣಗಿ ಹಾಕಿಬಿಟ್ಟಿದ್ದಾರೆ ಆರಾಮವಾಗಿ. ಅದೇನು ಗಲೀಜು ಬಟ್ಟೆಗಳು, ಹೊಲಸಮಯ ಅದನ್ನು ಹಾಕಿದ್ದ. ಹಿರಿಯನ್ ಪುಣ್ಯ ಕಟ್ಟಿಕೊಂಡ್ರೆ ದೇವರೇ ಆಗತ್ತೆ, ಅವ್ರನ್ನೇ ಕೇಳ್ಬೇಕಂದ್ರೆ. ಆಗ ಆ ತಕ್ಷಣದಲ್ಲಿ ಅವ್ರು ಪ್ರಾಣ ಹೋಗೋದ್ರು ಪುಣ್ಯ ಅಷ್ಟೇ ಹೊರತು ಪ್ರಾಣದೇವರ ದ್ರೋಹ ಮಾಡಿದಾಗ ಎಷ್ಟು ಆಸೆ ಅಲ್ಲೇ ಬಟ್ಟೆ ಹೋಗೋದು. ಅದೇ ಕೆಲಸ ಇಲ್ಲ, ಅನ್ನಕ್ಕೆಲ್ಲ ಗುರುಮಂತ್ರ ಇಲ್ಲ, ಮೇಲೆ ಬಟ್ಟೆ ಹಾಕೋದು ಕೂತ್ಬಿಡ್ತಾರೆ ಆರಾಮಾಗಿ ಹೋಗ್ಬಿಟ್ಟು. ಅದಕ್ಕೆಲ್ಲ ಜಾಗ ಇರೋ ದೊಡ್ಡ ಜಾಗ ಇದೆ, ಮತ್ತೆ ಸ್ವಲ್ಪ ಜಾಗ ಇರುತ್ತಲ್ಲ, ಏಕಾದಷ್ಟು ಜಾಗ ಇದೆ, ಹೋಗಬಾರ್ದ ಅಲ್ಲಿ. ಸೋ ಮಾರಿತಾರ ಅಲ್ಲೇ ಗಲೀಜು ಮಾಡ್ಬೇಕು ಆದಷ್ಟು ಕೂಡ. ಮಡೀರು ಹೋಗೋರಿಗೆ ಜಾಗ ಇರೋಲ್ಲ, ಆ ರೀತಿ ಮಾಡಿಬಿಟ್ಟಿರ್ತಾರೆ. ಅದೆಲ್ಲ ಯೋಚನೆ ಮಾಡಬೇಕು. ನಮ್ಮ ಕೆಲವರು ಇರ್ತಾರೆ ಅಲ್ಲಿ, ಅಲ್ಲಿ ಸಂಧಾನೆ ಭಾರಿ ಜೋರು ಕೆಲವರು ಮಾಡೋದೆಲ್ಲ ಕೂಡ. ಈಗ ಹೀಗೆ ನಿಲ್ಸಿ ಬಿಡ್ಬಿಡು, ಸುತ್ತವರು ಎಲ್ಲರ ಮೇಲೆ ಆಗ್ಬಿಡು ಗಡಿ, ಒಬ್ಬರಿಗೆಲ್ಲ ಕಂಪ್ಲೀಟ್ ತನ್ನ ಮೇಲೆ ಬೀಳೋದೇ ಇಲ್ಲ ಆಶ್ಚರ್ಯ. ಆದರೆ ಎಲ್ಲರ ಮೇಲೆ ಬೀಳಿಸ್ಬಿಡ್ತಾರೆ ಎಚ್ಚರಿಕೆ. ಆವತ್ತೇ ಹುಲ್ಲು ಮೈಯೆಲ್ಲ ಕಣ್ಣಾಗಿರ್ಬೇಕು. ಎಲ್ಲ ಉಳಿದವರು ಅಪವಿತ್ರ ಆಗ್ತಾರೆ, ಉಳಿದವರೆಲ್ಲ ಅಪವಿತ್ರ ಆಗ್ತಾರೆ ಹೊರತು ಪವಿತ್ರ ಆಗೋದಿಲ್ಲ. ಇದು ಕೆಲವರು ಇರ್ತಾರೆ ಅಲ್ಲಿ, ಯಾರೋ ಪಾಪ ಅನ್ನಕ ಮಾಡ್ತಾ ಕೂತಿರ ಸ್ನಾನ ಮಾಡಿ ಹೋಗ್ತಾರೆ, ದಬ ದಬ ಮುಳುಗಿಬಿಡ್ತಾರೆ, ನೀರೆಲ್ಲ ಹಾರ್ತಿರ್ಬೇಕು. ಯಾಕಂದ್ರೆ ತನ್ನ ಮಡಿಗೆ ಅವ್ರನ್ನ ಹಾಳು ಮಾಡ್ಬೇಕು ಬಳಿನ ತೀರ್ಥಗಳು. ಎಲ್ಲ ಯೋಚನೆ ಮಾಡ್ಬೇಕು ಅಲ್ಲಿ ಎಷ್ಟು ಜನ ಇದ್ದಾರೆ, ಏನು ಏನೇನು ಮಾಡ್ತಿದ್ದಾರೆ ಪಾಪ. ಎಷ್ಟು ಸಾರಿಗ್ರಹವಾಗಿ ಬಿಡ್ತೇವ್ರು ನೀರು ಹೋಗಿಬಿಟ್ಟು ಹಾರಿದ್ರೆ ದೇವ್ರ ಹುಡುಗೋದು ಅವ್ರ ಮೇಲೆ ಬಿಡುತ್ತೆ, ಏನು ಮಾತಾಗತ್ತೆ ಅವ್ರಿಗೆ. ಅದೇ ಸ್ವಲ್ಪ ಎಚ್ಚರ ಇದೇನು ಅವ್ರಿಗೆ. ಅದು ಇದೆಲ್ಲ ಎಜುಕೇಷನ್ನೇ, ನಮ್ಮಲ್ಲಿ ಡಿಸಿಪ್ಲಿನ್ ಹೆಸರು ಕೂಡ ಇಲ್ಲ, ಮಠದಲ್ಲಾಗಲಿ ಇದರಲ್ಲ. ಎಲ್ಲಿ ಹೋದ್ರೂ ಕೂಡ ಕೆಟ್ಟ ಹೊಲಸಮಯ, ಮತ್ತೆ ಸಿದ್ಧಿ ಹೇಗೆ ಬರುತ್ತೆ? ಸ್ವಲ್ಪ ಬಾಯಿ ಹಿಡಿದಾಗುತ್ತೆ ಸಿದ್ಧಿ ಬರೋದೇ. ಭಾಳ ಎಚ್ಚರಿಯಾಗಿ ಹೋದ ಹಾಗೆ ಕರೆಂಟ್ ಜನರೇಟ್ ಸ್ಟೇಷನ್ ಹೋದ ಹಾಗೆ ಆಗಿರ್ಬೇಕು. ತೀರ್ಥಕ್ಷೇತ್ರಕ್ಕೆ ಹೋದ ಕಾಲಕ್ಕೆ ಎಲ್ಲಿ ಮೈಲಿ ಆಗಿಬಿಡುತ್ತೋ ನಮ್ಮಿಂದ ಅದಕ್ಕೆ ಅಂತ ಯೋಚನೆ ಮಾಡಬೇಕು. ಸುತ್ತಮುತ್ತ ಯಾರಿರ್ತಾರೆ ನೋಡಿಕೊಂಡು ಭಾಳ ಒಂದು ನಿಧಾನ ಮುಳುಗಾಕಿ ಹೋಗ್ಬೇಕು. ಇಲ್ಲ ಆ ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಕಡೆ ಯಾರಿದ್ದಾರೆ ಅಂತೇಳಿ. ತಾನೇ ಮಹಾಪುರುಷ ಆಗಿದೆ, ಅದ್ವೈತ ಆದರೆ ಅವರೆಲ್ಲ ನೋಡೋದು. ನಿಜವಾದ ಅದ್ವೈತಿಗಳಂದ್ರೆ ಅವರೇ, ನಾನೇ ಆಮ್ರಮಾಸಿದ್ರೆ ಕೂಡ ಮುಳುಗ್ತಿರೋ, ದಬಾ ದಬಾದ ಮುಳುಗ್ತಿರೋ, ಜೋರ ಮಂತ್ರ ಹೇಳೋದು, ತಪ್ಪು ತಪ್ಪು ಬೇರೆ ಹೇಳೋದು ಜೊತೆಗೆ, ಅವೆಲ್ಲ ಆಭಾಸ ಮಾಡಿಬಿಡ್ತಾರೆ. ಅಂದರೆ ಇದೆಲ್ಲ ತಿಳಿಸ್ಬೇಕು. ಆ ಕಾಲಕಾಲಕ್ಕೆ ಎಜುಕೇಷನ್ ಬರದೆ ಹೋದರೆ ತಪ್ಪಾಗಿಬಿಡುತ್ತೆ. ನಮ್ಮಲ್ಲಿ ಎಲ್ಲ ವ್ಯವಸ್ಥೆನೇ ಇಲ್ಲ, ಯಾವ ಲೆವೆಲಲ್ಲೂ ವ್ಯವಸ್ಥೆ ಇರೋದು. ಎಲ್ಲ ಆಗಿದೆಯಪ್ಪ, ಆದ್ರೆ ನೋಡಿ ಆಗಿದೆ. ಈಗ ಹಿಂದೆ ಇದರಲ್ಲಿ ಹೋದ ಕಾಲಕ್ಕೆ ದಂಡತೀರ್ಥದಲ್ಲಿ ಪಾವನೆ ಯಾತ್ರೆ, ಅಲ್ಲಿ ಹೋಗೋದ ಯಾತ್ರೆಗೆ ಹೋಗೇ ಇಲ್ಲ. 96 ಅಲ್ಲಿ ಹೋಗಿದ್ದು ದಂಡತೀರ್ಥ ಸ್ನಾನ ಮಾಡಿಕೊಂಡು ಬೇಗಸು ಸಾವಳು ಕೂತಿದ್ದಾರೆ, ಕೂಲಿ ಜಾಸ್ಕೋತಾ ಇದ್ದಾರೆ. ಪಾಪ ಎಷ್ಟು ಅಸಹ್ಯ ಆಯ್ತು ಅಂದ್ರೆ, ನಿಜವಾಗ್ಲೂ ಆಮೇಲೆ ಹೆದಿರ್ತಾರೆ, ಕರ್ಕೊಂಡು ಹೋಗಬಾರ್ದು ಧರಿಸ್ಬಿಡ್ತಾ ಅವತ್ತಿನಿಂದ. ಎಷ್ಟು ಅನ್ಯಾಯ ಆಗುತ್ತೆ, ಸ್ವಲ್ಪ ಎಚ್ಚರಿಕೆ ಬೇಡ ಮೈ ಮೇಲೆ. ಇದಿಷ್ಟು ಕೇರ್ಲೆಸ್ ಆಗಿದ್ರೆ ಮನುಷ್ಯ ಏನ್ ಮಾಡಬೇಕು? ಸಾವಳು ತೀರ್ಥ ಕೊಡೋರು ಮುಟ್ಟಿದವರು ಇದ್ದಾರೆ ಪಾಪ. ಅಲ್ಲಿ 3 ಗಂಟೆ ಎಡೋ ಯಾತ್ರೆ ಮಾಡಿ ಲೇಟಾಗಿ ಹೋಗಿರುತ್ತೆ, ಅದು ಮುಟ್ಟಿ ಮತ್ತೆ ಸ್ನಾನ ಮಾಡಿ, ಎಷ್ಟು ಇದಾಗುತ್ತೆ ಅವರಿಗೆ. ಎಷ್ಟು ವಯಸ್ಸಾಗಿತ್ತು ಪಾಪ ಸ್ವಾಮಿಗಳು, ಅವ್ರು ಮುಟ್ಟಿಬಿಟ್ಟು ತೀರ್ಥ ಕೊಡುವಾಗ ಏನೋ ಒಂದು ಇಲ್ಲುತ್ತೋ. ಈ ಒಂದು ಜವಾಬ್ದಾರಿ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿ ತಮಗೆ ಇರಬೇಕು. ಆ ಎಚ್ಚರ ಇಲ್ಲದೆ ಹೋದ್ರೆ ಏನು ತೀರ್ಥಯಾತ್ರೆಯಿಂದ ಪುಣ್ಯ ಬರೋ ಸಂಭವ ಏನೂ ಇರೋದಿಲ್ಲ. ಇವತ್ತೊಂದು ತೀರ್ಥಯಾತ್ರೆಗಳಂದ್ರೆ ಪಾಪವೃದ್ಧಿಗೆ ಸಾಧನ ಆಗಿಬಿಟ್ಟಿರುತ್ತೆ ಅಷ್ಟೇ, ಅಲ್ಲಿ ಅನೇಕದಿಂದ ಹಿಡಿದು ಎಲ್ಲ ಲೋಪ ಆಗಿರುತ್ತೆ. ಇಂಥವೆಲ್ಲ ಭಾರಿ ಜಾಸ್ತಿ ಮಾಡಿರ್ತಾರೆ. ಈ ಕಥೆ ಎಲ್ಲರನ್ನೂ ಕೂಡ ಎಚ್ಚರಿಸ್ತಕ್ಕಂಥ ಕಥೆ ಇದೆ. ಅಪಿ ಅಭದ್ರಂನ ಯುಷ್ಮಾಭಿ ಭಾರ್ಗವಸ್ಯ ವಿಶೇಷ್ಟಿತಂ ವ್ಯಕ್ತಂ ಕೇನಾಪಿ ನಸ್ತಸ್ಯ ಕೃತ ಬತ್ ಹೇಳಿದ್ರೆ ಡೌಟೇ ಇಲ್ಲ, ವ್ಯಕ್ತಂ ವೆರಿ ಸ್ಪಷ್ಟ. ಯಾರೋ ಹಾಳು ಮಾಡಿದ್ದೀರಿ ಇಲ್ಲಿ, ಪರಿಸರ ಹಾಳು ಮಾಡಿದ್ದೀರಿ ಅಂತ ಅರ್ಥ. ಕೃತಮ ಆಶ್ರಮ ದೂಷಣಂ ಸುಕನ್ಯಾ ಪ್ರಾಹ ಪಿತರಂ ಭೀತಾ ಕಿಂಚಿತ್ ಕೃತಂ ಮಯಾ ದ್ವೇ ಜ್ಯೋತಿಷಿ ಅಜಾನಂತ್ಯ ನಿರ್ಭಿನ್ನೇ ಕಂಠಕೇನತೇ. ತಕ್ಷಣ ಮಗಳು ಒಪ್ಕೊಂಡ್ಬಿಡು. ಸುಕನ್ಯಾ ಪ್ರಾಹ ಪಿತರಂ, ಸಿಂಪಲ್ ಸೆಂಟೆನ್ಸ್. ಸುಕನ್ಯಾ ಪಿತರಂ ಪ್ರಾಹ, ತೀರಾ ಆರಂಭದ ಸಂಸ್ಕೃತ ಬಂದವರಿಗೆ ಅರ್ಥ ಆಗುತ್ತೆ. ಸುಕನ್ಯಾ ತಂದೆಗೆ ಹೇಳಿದಳು ಏನಂತ, ಭೀತ ಭಾರಿ ಭಯ ಆಯ್ತು ವಿಷಯ ಕೇಳಿದ ಮೇಲೆ. ಕಿಂಚಿತ್ ಕೃತಮ್ಮಯ, ಚಿಕ್ಕವಳಾದ್ರಿಂದ ಈ ಭಯ ಆಯ್ತು, ನನ್ನಿಂದ ಏನೋ ಸ್ವಲ್ಪ ತಪ್ಪಾಗಿದೆ. ದ್ವೇ ಜ್ಯೋತಿಷಿ ಅಜಾನಂತ್ಯ ನಿರ್ಭಿನ್ನೇ ಕಂಟಕೇನತೆ, ಎರಡು ಜ್ಯೋತಿಗಳನ್ನು ಕಂಟಕದಿಂದ ಏನು ಮಾಡಿದೆ ನಾನು, ಅಜಾನಂತ್ಯ ತಿಳುವಳಿಕೆ ಇಲ್ಲದೆ ಚುಚ್ಚುಬಿಟ್ಟೆ. ದುಹಿತ ದುಹಿತು ತದ್ವಚ ಶ್ರುತ್ವ ಶರ್ಯಾತಿ ಜಾತ ಸಾಧ್ವಸಃ ಮುನಿಂ ಪ್ರಸಾದಯ ಮಾಸ ವಲ್ಮೀಕಾಂತರ್ಹಿತಂ ಶನೈಹಿ ದುಹಿತುಃ ತದ್ವಚಃ ಶ್ರುತ್ವಾ ಶರ್ಯಾತಿಃ ಜಾತಸಾಧ್ವಸಃ ಮುನಿಂ ಪ್ರಸಾದಯ ಮಾಸ ವಲ್ಮೀಕಾಂತರ್ಹಿತಂ ಶನೈಹಿ ತಷ್ಟ ಇರೋ ದುಹಿತು ಮಗಳ ತದ್ವಚಃ ಆ ಮಾತನ್ನ ಶ್ರುತ್ವಾ ಕೇಳಿ ಶರ್ಯಾತಿಹಿ ಶರ್ಯಾತಿ ರಾಜ ಜಾತ ಸಾಧ್ವಸ ಭಾರಿ ಭಯ ಆಗೋದು ಅಂದ್ರೆ ಋಷಿ ಆಶ್ರಮಕ್ಕಲ್ಲ ಋಷಿಗಳಿಗೆ ಮಾಡಿದ್ದಾರೆ ಅಂತ ಡೈರೆಕ್ಟ್ ಋಷಿಗಳಿಗೆ ಅನ್ಯಾಯ ಮಾಡಿದಾಗಾಯ್ತಲ್ಲ ಈಗ ಜಾತ ಸಾಧ್ವಸ ಭಯಪಟ್ಟ ಏನಾಯ್ತು ತದ್ವಚ ಶ್ರುತ್ವ ಅಂತಿದೆ ಅಲ್ಲೇನಿದೆ ಆಗಮ್ ಅಂದ್ರೆ ಪಾಪ ಅದು ಅಪಚಾರವನ್ನು ಕೇಳಿ ಅಂತ ಅರ್ಥ ಇಲ್ಲಿ ಮಾತು ಕೇಳಿ ಅಂತ ಅರ್ಥ ತತ್ವರ ಎರಡು ಒಂದೇ ಮುನಿಂ ಪ್ರಸಾದಯಾಮಾಸ ವಲ್ಮೀಕಾಂತರ್ಹಿತಂ ಶನೈ ಮುನಿಯನ್ನ ಪ್ರಸಾದಯಾಮಾಸ ಅಲ್ಲೇನಾಯ್ತು ಬಲ್ಷಿದ್ ರಾಜ ಆ ಮುನಿಗಳಿಗೆ ಹಾವಾಗಿ ಬಂದಿದ್ದ ಇವರು ಕಣ್ಣು ಚುಚಿ ಬಂದ್ಲಿಕ್ಕೆ ಹೋಗಿಬಿಟ್ಟು ಅಂದ್ರೆ ಮುನಿಗಳಿಗೆ ಅಪಚಾರ ಅಲ್ಲಿ ಶಮೀಕರಿಗೆ ಅಲ್ಲೇ ಆಯ್ತು ಇಲ್ಲಿ ಇವರಿಗೆ ಆಯ್ತು ಚಮದಾರಿಗೆ ಇಲ್ಲೇ ಆಯ್ತು ಆದ್ರೆ ಇದಕ್ಕದು ರಿಸಲ್ಟ್ ಬೇರೆ ಆಗೋಯ್ತು ಜಾತ ಸಾಧ್ವಸ ಮುನಿಂ ಪ್ರಸಾದಯಾಮಾಸ ವಲ್ಮೀಕ ಅಂತರ್ಹಿತಂ ವಲ್ಮೀಕ ಹುತ್ತದ ಒಳಗೆ ಅಂತರ್ಹಿತಂ ಅಂದ್ರೆ ಹುತ್ತದ ಒಳಗಿದ್ದಂತಹ ಆ ಮುನಿಗಳನ್ನ ಶನೈಹಿ ಪ್ರಸಾದಯಾಮಾಸ ಮೆಲ್ಲ ಮೆಲ್ಲನೆ ಪ್ರಾರ್ಥನೆ ಮಾಡಿ ಕೇಳಿಕೊಂಡು ತದಭಿಪ್ರಾಯಮಜ್ಞಾಯ ರಾಧಾ ದುಹಿತರಂ ಮುನೇ ಕೃಚ್ಛ್ರಾನ್ ಮುಕ್ತಃ ತಮಾಮಂತ್ರ್ಯ ಪುರಂ ಪ್ರಾಯಾತ್ ಸಹ ಅನುಗಃ ತದಭಿಪ್ರಾಯಂ ಆಜ್ಞಾಯ ಪ್ರಾದಾತ್ ದುಹಿತರಂ ಮುನಿ ಕೃಚ್ಛ್ರಾತ್ ಮುಕ್ತಃ ತಂ ಮಾಮಂತ್ರ್ಯ ಪುರಂ ಪ್ರಾಯಾತ್ ಸಹ ಅನುಗಃ ಆಯಿತು ಗೊತ್ತಾಯ್ತು ತದಭಿಪ್ರಾಯಂ ಆಜ್ಞಾಯ ಮುನಿಗಳ ಮನಸ್ಸಿಗೆ ಕ್ಷಮಿಸಬೇಕು ಅಂತಿದ್ರೆ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಭಿಪ್ರಾಯ ಗೊತ್ತಾಯ್ತು ಶ್ರುತ್ವ ಜ್ಞಾತ್ವ ಆಜ್ಞಾಯ ಅಂದ್ರೆ ಚೆನ್ನಾಗಿ ತಿಳ್ಕೊಂಡು ಜ್ಞಾತ್ವ ಆಜ್ಞಾಯ ಆ ಸಮ್ಯಕ್ ಜ್ಞಾತ್ವ ಮುನೇಹೇ ದುಹಿತರಂ ಪ್ರಾದ ಮುನಿಗೆ ಮಗಳನ್ನೇ ಮದುವೆ ಮಾಡಿಕೊಟ್ಬಿಟ್ಟ ಕೃಚ್ಛ್ರಾತ್ ಯಾರಿಗೆ ಅದೇ ಸೌಭರಿಗಳಿಗೆ ಆಗಲಿಲ್ಲ ಎಷ್ಟೋ ಜನಕ್ಕೆ ಆಗಿಲ್ವೇನು ಅದೇನು ತಪ್ಪಲ್ಲ ಪ್ರಾರಬ್ಧವಶಾತ್ ಅವರಿಗೆ ಆಗಲಿ ಚಾಪಲ್ಯ ಬೇರೆ ಪ್ರಾರಬ್ಧ ಬೇರೆ ಪ್ರಾರಬ್ಧವಶಾತ್ ಅವರಿಗೆ ಭಾವನೆ ಬಂತು ಆಯ್ತು ಅಂದ್ರು ಕೃಚ್ಛ್ರಾನ್ ಮುಕ್ತ ಕೊನೆಗೇನಾಯ್ತು ಕೃಚ್ಛ್ರಾನ್ ಅಲ್ಲಿಂದ ಹೊರಟ ತಮ್ಮ ಆಮಂತ್ರ್ಯ ಮುನಿಯನ್ನ ಮುನಿ ಹೇಳಿಬಿಟ್ಟು ಪುರಂಪ್ರಾಯಾತ್ ಸಹ ಅನುಗ ತನ್ನ ಪರಿವಾರ ಸಮೇತ ಎಲ್ಲಿ ಹೊರಟ ತನ್ನ ಊರಿಗೆ ಹೊರಟೋಗ್ಬಿಟ್ಟ ಕೃಚ್ಛ್ರಾನ್ ಮುಕ್ತ ಸುಕನ್ಯಾ ಮುನಿಭ್ಯಾಮಿತಿ ಶೇಷ ಕೃಚ್ಛ್ರಾತನ ಆಪತ್ತಿನಿಂದ ಬಿಡುಗಡೆ ಕಂಡವನಾಗಿ ಅವರೆಲ್ಲ ನಾರ್ಮಲ್ ಆಗಿಬಿಟ್ರಿ ಯಾವಾಗ ಸರಿ ಮಾಡಿಬಿಟ್ಟ ಎಲ್ಲ ಸರಿ ಹೋಯ್ತು ಕೃಚ್ಛ್ರ ಅಂದ್ರೆ ಆಪತ್ತು ಅದನ್ನ ಮುಕ್ತ ಅಂದ್ರೆ ಬಿಡುಗಡೆ ಕಂಡ ಎಲ್ಲರಿಗೂ ಸರಿ ಹೋಯ್ತು ಅಲ್ಲಿಂದ ಆಶ್ರಮ ತಮ್ಮ ಊರಿಗೆ ಹೊರಟೋಗ್ಬಿಟ್ಟ ಪುರಂಪ್ರಾಯಾತ್ ಸಹ ಅನುಗ ಅಭಿಪ್ರಾಯ ಮಾಜ್ಞಾಯ ಅವೆಲ್ಲ ಅಂಡರ್ಸ್ಟುಂಡು ಅಭಿಪ್ರಾಯ ತಿಳ್ಕೊಂಡೇ ಕೊಟ್ಟ ಅದು ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ ಕೆಲವನ್ನ ಡಿಟೇಲ್ ಮಾಡ್ತಾರೆ ಕೆಲವು ಅಂಡರ್ಸ್ಟುಂಡು ಮುಂದೆ ಅಷ್ಟಾಯ್ತು ಅಂದ್ರೆ ಉಳಿದೆಲ್ಲ ನಡೀತು ಅಂತಾರೆ ಊಟಕ್ಕೆ ಬಿಸಿರು ಅಡಿಗೆ ಆಗಿತ್ತು ಅಂತಾರೆ ಮತ್ತೆ ಹೇಳಬೇಕಾಗಿ ಅದೆಲ್ಲ ಹೇಳ್ತಾ ಗೊತ್ತು ದೊಡ್ಡದಾಗ್ಬಿಡುತ್ತೆ ಮತ್ತೆ ಅಡಿಗೆ ಹೇಗೆ ಮಾಡಿದ್ರು ಆ ಪ್ರೊಸೆಸ್ ಹೇಳ್ತಾ ಕೊಡೋದು ಮತ್ತೆ ಆಗಲಿ ಅಡ್ಡ ಎದೋ ಬಿಡ್ತಾರೆ ಊಟಕ್ಕೆ ಕೊಡೋದೇ ಇಲ್ಲ ಪುರಂಪ್ರಾಯಾತ್ ಸಹಾನು ಕೆಲವೊಮ್ಮೆ ಹೇಗೆ ಎಲ್ಲೋ ಹೇಳಿರ್ತಾರಲ್ಲ ಅದಿಲ್ಲಿ ಸೇರಿಸ್ಕೋಬೇಕು ಮತ್ತೆ ಒಂದು ಪ್ರಸಂಗ ಬಂದಾಗ ನಡೆದಿದ್ದನ್ನ ಇನ್ನೊಂದು ಕಡೆಗೆ ಹೇಳಿದ್ದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಮುಗಿದು ತದಭಿಪ್ರಾಯ ಮಾಜ್ಞಾಯ ಪ್ರಾದಾ ದುಹಿತರ ಮುನೇಹೇ ಕೃಚ್ಛ್ರಾತ್ ಮುಕ್ತ ತಮಾಮಂತ್ರ್ಯ ಪುರಂಪ್ರಾಯಾತ್ ಸಹ ಅನುಗಃ ಆಮಂತ್ರ್ಯ ಅಂದ್ರೇನು ಸುಕನ್ಯಾ ಮುನಿಭ್ಯಾಂ ಸುಕನ್ಯೆ ಮಗಳಿಗೂ ಹೇಳಿದ ಋಷಿಗಳಿಗೂ ಹೇಳಿದ ಹೊರಟಾಗಲಿಲ್ಲ ಸುಕನ್ಯಾ ಚವನಂ ಪ್ರಾಪ್ಯ ಪತಿಂ ಪರಮಕೋಪನಂ ಪ್ರೀಣಯಾಮ ಸಚಿತ್ತಜ್ಞ ಅಪ್ರಮತ್ತ ಅನುವೃತ್ತಿಭಿ ಸುಕನ್ಯಾ ಚವನಂ ಪ್ರಾಪ್ಯ ಪತಿಂ ಪರಮಕೋಪನಂ ಭಾರಿ ಸಿಟ್ ಅಂತ ಅವರಿಗೆ ಪರಮಕೋಪ ಭಾರಿ ಸ್ಟ್ರಿಕ್ಟ್ ಅಂತ ಅರ್ಥ ಇಲ್ಲ ಸ್ವಲ್ಪ ಹೆಚ್ಚಿಗೆ ಮಾಡಿದ್ರು ಭಾರಿ ರೇಗ್ತಕ್ಕಂಥ ಸ್ವಭಾವ ಅಂತ ಪರಮಕೋಪ ಒಂದ್ ಕಡೆಗೆ ವೃದ್ಧರು ಮತ್ತೊಂದು ಕಡೆಗೆ ಭಾರಿ ಕೋಪಿಷ್ಟ ಎರಡೆರಡಾಯ್ತು ಪರಮಕೋಪನಂ ಪತಿಂ ಪ್ರಾಪ್ಯ ಚವನಂ ಪ್ರಾಪ್ಯ ಸುಕನ್ಯಾ ಏನ್ ಮಾಡಿದ್ರು ಪ್ರೀಣಯಾಮಾಸ ಚಿತ್ತಜ್ಞ ಯಾವ ರೀತಿ ಬೇಜಾರು ಮಾಡ್ಕೊಳ್ಳಿಲ್ಲ ಸಂತೋಷಪಡಿಸಿದ್ರು ಚಿತ್ತಜ್ಞ ಅದು ಬಹಳ ಇಷ್ಟ ಹೇಳಿದ್ಮೇಲೆ ಕೇಳೋದಲ್ಲ ಮನಸ್ಸಲ್ಲಿ ಇರೋದನ್ನು ತಿಳ್ಕೊಂಡೇ ಅರ್ಥ ಮಾಡ್ಕೋತಿದ್ದಂತೆ ಚಿತ್ತಜ್ಞ ಮನಸ್ಸನ್ನು ತಿಳಿದವಳಾಗಿ ಅಪ್ರಮತ್ತ ಬಹಳ ಎಚ್ಚರಿಕೆಯಿಂದ ಅನುವೃತ್ತಿಭಿಹಿ ಅನುವೃತ್ತಿ ಅಂದ್ರೆ ಸೇವೆ ಅನುವೃತ್ತಿಯಿಂದ ಸೇವೆಯನ್ನು ಮಾಡಿದ್ದು ಸುಕನ್ಯಾ ಅವರಿಗೆ ಪರಮಕೋಪನಂ ಯಾರು ಯಾರಿಗೆ ಎಲ್ಲಿದೆ ಆ ವಿಷಯ ಎಲ್ಲಿ ಎಲ್ಲಿದೆ ವಿಷಯ ಅದಿಲ್ಲಿ ಆ ವಿಷಯ ಇಲ್ಲ ನಾಡದಿಂದ ಕೇಳಿದ್ರು ಅಂತ ಎಲ್ಲಿ ಬಂದಿದೆ ನಾಡದಿಂದ ಕೇಳಿದ್ದು ಯಾರು ಇಲ್ಲ ಆ ವಿಷಯ ಬಂದಿಲ್ಲ ಎಲ್ಲಿದೆ ಇದು ಇಲ್ಲೇ ಇಲ್ಲ ಅದು ಯಾರು ಗೊತ್ತೇನ ವಿಷಯ ನಡೆದಿದ್ದು ಯಾರಿಗೆ ನಾಡದ್ರಿಂದ ಕೇಳಿ ಮಚ್ಕೊಂಡಿದ್ದು ಯಾರು ನಾಡದರಿಂದ ಮುನಿಗಳ ಬಗ್ಗೆ ಕೇಳಿ ಮದುವೆ ಮಾಡಿ ಸಂಕಲ್ಪ ಮಾಡಿ ಇಟ್ಕೊಂಡಿದ್ದವಳು ಯಾರು ಅಲ್ಲ ಯಾರು ದೇವಹೂತಿ ದೇವಹೂತಿಗೆ ನಾಡದ್ರು ಬಂದು ಹೇಳಿರ್ತಾರೆ ಆಗಲೇ ಸಂಕಲ್ಪ ಮಾಡಿದ್ದು ಅಂತ ಸ್ವಯಂಭವನ ಹೇಳುತ್ತಾರೆ ನನ್ನ ಮಗನ್ ಮೆಚ್ಚಿದ್ದಾಳೆ ಅಂತ ಕರ್ಕೊಂಡ್ ಬಂದಿದ್ದ, ನಾನು ಮದುವೆ ಮಾಡಿಕೊಡೋದಕ್ಕೆ ಮದುವೆ ಆಗಿ ಅಂತ ಕೇಳಿದೆ. ದೇವಹೂತಿಯ ಕಥೆ ಅದು, ಇವನ್ ಈಕೆ ಕಥೆ ಅಲ್ಲ. ಅದರಿಂದ ಆ ಪ್ರಶ್ನೆ ಬಂದೇ ಇಲ್ಲ. ಸುಕನ್ಯಾ ಚವನಂ ಪ್ರಾಪ್ಯ ಪತಿಂ ಪರಮಕೋಪನಂ ಪರಿತರ ಪರಮಕೋಪನ ಅತ್ಯಂತ ಕೋಪಶೀಲಂ ಭೋಜನ ಸಮಯಾಂತರೇಣ ಅನ್ಯ ಸಮಯಂ ವೃಥಾ ನ ಮುಂಚತೀತ್ಯಭಿಪ್ರಾಯಣ ಚಿತ್ತಜ್ಞ ಅಪ್ರಮತ್ತೇತಿ ಸಂಧ್ಯಂಭಾವ ಇತಿ ಜ್ಞಾಯತೆ. ಚಿತ್ತಜ್ಞ ಅಪ್ರಮತ್ತ ಅಂತ ಸಂಧಿ ಆಗಬೇಕಾಗಿತ್ತಲ್ಲಿ, ಬಿಡಿಸಿದ್ರು. ಚಿತ್ತಜ್ಞ ಅಪ್ರಮತ್ತ ಅನುವೃತ್ತಿವಿಹಿ, ಯಾಕೆ ಬಿಡಿಸಿದ್ರು ಅಂದರೆ ಆಕೆ ಭೋಜನ ಸಮಯ ಮಂತರೇಣ ಅನ್ಯ ಸಮಯಂ ವೃಥಾ ನ ಮುಂಚತಿ ಇತ್ಯಭಿಪ್ರಾಯೇಣ ಚಿತ್ತಜ್ಞ. ಊಟದ ಹೊತ್ತು ಬಿಟ್ಟರೆ ಯಾವಾಗಲೂ ಗಂಡ ನೋಡ್ಕೋತಾ ಇದ್ಲ, ತಾನು ಊಟ ಕೂತ ಹೊತ್ತು ಬಿಟ್ಟುಬಿಟ್ರೆ. ಅರ್ಥ ಆಯ್ತಾ? ತಾನು ಊಟ ಮಾಡೋಕ್ಕಾರಂದ್ರೆ ತನ್ನ ಕೆಲಸ ಉಳಿದಂತೆ ಏನು ಮಾಡ್ತಿದ್ಲು, ಅಟೆಂಡ್ ಮಾಡ್ತಿಲ್ಲ ಅಷ್ಟರ ಮಟ್ಟಿಗೆ. ಅದನ್ನ ಹೇಳೋದಕ್ಕೋಸ್ಕರ ಏನು ಮಾಡಿದ್ರಂತೆ, ಆ ಒಂದು ವಿಷಯ ಸಂಧಿ ಅಭಾವ, ಸಂಧಿ ಮಾಡಿದ್ರೆ ಹಾಗೆ ಬಿಡಿಸಿ ಹೇಳಿದರು ಅಂತ. ಆ ಕಾಲಕ್ಕೆ ಮಾತ್ರ ಬಿಡ್ತಿದ್ಲು ಅಂತ. ಕಸ್ಯಚಿತ್ವಥ ಕಾಲಸ್ಯ ನಾಸತ್ಯೌ ಆಶ್ರಮಂ ಗತೌ ತೌ ಪೂಜಯಿತ್ವಾ ಪ್ರೋವಾಚ ವಯೋಮೇ ದತ್ತಮೀಶ್ವರೌ. ಕಸ್ಯಚಿತ್ವಥ ಕಾಲಸ್ಯ ಕಸ್ಯಚಿತ್ ತು ಅಥ ಕಾಲಸ್ಯ ನಾಸತ್ಯೌ ಆಶ್ರಮಂ ಗತೌ ತೌ ಪೂಜಯಿತ್ವಾ ಪ್ರೋವಾಚ ವಯಃ ಮೇ ದತ್ತಂ ಈಶ್ವರೌ. ಕಸ್ಯಚಿತ್ವಥ ಕಾಲಸ್ಯ, ಒಂದು ಕಾಲ ಆದ ಮೇಲೆ ನಾಸತ್ಯೌ ಅಶ್ವಿನಿ ದೇವತೆಗಳು ಆಶ್ರಮಂ ಗತೌ, ಇವರ ಆಶ್ರಮಕ್ಕೆ ಬಂದರು, ಚವನಮುನಿಗಳ ಆಶ್ರಮಕ್ಕೆ ಬಂದರು. ಅಂದರೆ ದೇವತೆಗಳು ವಿಸಿಟ್ ಕೊಡತಕ್ಕಂಥ ಪದ್ಧತಿ ಇತ್ತು, ಋಷಿಗಳ ಆಶ್ರಮಕ್ಕೆಲ್ಲ ದೇವತೆಗಳು ಬರ್ತಾ ಇದ್ರು, ಹಾಗಾಗಿ ಅಂಥ ವಾತಾವರಣ ಇತ್ತು. ತೌ ಪೂಜೆಯಿತ್ವಾ ಪ್ರೋವಾಚ, ಅವರಿಬ್ಬರನ್ನು ಗೌರವಿಸ್ಬಿಟ್ಟು, ದೇವತೆಗಳಲ್ಲ ಇತ್ತು ಋಷಿಗಳು, ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ, ಋಷಿಗಳಿಗಿಂತ ದೇವತೆಗಳು ಮೇಲಿನವರು. ದೇವತೆಗಳನ್ನು ಪೂಜೆ ಮಾಡಿಬಿಟ್ಟು ವಯೋಮೇ ದತ್ತಂ ಈಶ್ವರ ಕೇಳಿಕೊಂಡ್ರು, ಸ್ವಾಮಿ ನನಗೆ ಒಳ್ಳೆ ವಯಸ್ಸು ಕೊಡಬೇಕು, ತಾರುಣ್ಯ ಕೊಡಬೇಕು ಅಂತ ಅರ್ಥ, ನನಗೆ ಒಳ್ಳೆ ವಯಸ್ಸನ್ನು ಕೊಡಬೇಕು ನೀವು ಅಂತ ಕೇಳಿಕೊಂಡ್ರು. ದತ್ತಂ ಎಂಬುದು ಏನದು? ದ್ವಿವಚನ. ಮತ್ತೆ ನೀವು ಈಶ್ವರ ಸಮರ್ಥರಾದ ನೀವಿಬ್ಬರು ಕೂಡ ನಮಗೆ ವಯಸ್ಸನ್ನು ಕೊಡಿ ಅಂತ ಕೇಳಿಕೊಂಡ್ರು. ಗ್ರಹಂ ಗ್ರಹೀಷ್ಯೇ ಸೋಮಸ್ಯ ಯಜ್ಞೇ ವಾಮಪಿ ಅಸೋಮಯೋ ಕ್ರಿಯತಾಂ ಮೇ ವಯೋ ರೂಪಂ ಪ್ರಮದಾನಾಂ ಯದೀಪ್ಸಿತಂ. ಈಗ ಹೇಳ್ತಾರೆ, ಗ್ರಹಂ ಗ್ರಹೀಷ್ಯೇ ಸೋಮಸ್ಯ ಯಜ್ಞೇ ವಾಮ್ ಅಪಿ ಅಸೋಮಯೋ ಕ್ರಿಯತಾಂ ಮೇ ವಯೋ ರೂಪಂ ಪ್ರಮದಾನಾಂ ಯದೀಪ್ಸಿತಂ. ಗ್ರಹಂ ಗ್ರಹೀಷ್ಯೇ ಸೋಮಸ್ಯ ಯಜ್ಞೇ, ನಿಮಗೆ ನಾನೇನು ಮಾಡ್ಕೊಡ್ತೇನೆ ಗೊತ್ತಾ? ನೀವು ತಾರುಣ್ಯ ತಂದು ಕೊಟ್ಟರೆ ನಿಮಗೆ ನಾನೇನು ಮಾಡ್ತೇನೆ ಅಂದರೆ, ಯಜ್ಞದಲ್ಲಿ ಸೋಮಸ್ಯ ಗ್ರಹಂ ಗ್ರಹೀಷ್ಯೇ, ಸೋಮರಸವನ್ನು ಪಾನ ಮಾಡಿಸ್ತೇನೆ. ಇದು ಸೋಮಪಾನಕ್ಕೆ ಅರ್ಹತೆ ಇದ್ದಿಲ್ಲಂತೆ, ಶ್ರೀನಿ ದೇವತೆಗಳಿಗೆ ಮೊದಲು ಸೋಮಪಾನಕ್ಕೆ ಅರ್ಹತೆ ಇರಲಿಲ್ಲ. ಅದಕ್ಕೆ ಅಸೋಮಯೋಹ, ಸೋಮಪಾನಕ್ಕೆ ಅರ್ಹರಾಗದೇ ಇರತಕ್ಕಂಥ ನಿಮಗೆ ಯಜ್ಞದಲ್ಲಿ ಸೋಮಪಾನ ಮಾಡಿಸಿಬಿಡ್ತೇನೆ ನಾನು, ಆಯ್ತಾ? ನಾ ಪ್ರತಿಫಲ ಇದೆ, ನೀವು ಆ ರೀತಿ ಮಾಡಿಕೊಂಡು ಈ ರೀತಿ ಮಾಡ್ತೇನೆ ನಾನು. ಕ್ರಿಯತಾಮ್ಮೇ ವಯೋ ರೂಪಂ, ನನಗೆ ಒಳ್ಳೆ ವಯಸ್ಸು ಕೊಡಬೇಕು ನೀವು, ಒಳ್ಳೆ ರೂಪ ಕೊಡಬೇಕು. ಪ್ರಮದಾನಾಂ ಯದೀಪ್ಸಿತಂ, ನನ್ನ ಪತ್ನಿ ಮೆಚ್ಚಬೇಕು ಅಂತ ವಯಸ್ಸು ಅಂತ ರೂಪ ಕೊಟ್ಟು ಅನುಗ್ರಹ ಮಾಡಿದ್ರೆ ಹೀಗೆ ಕೊಡ್ತೇನೆ ನಾನು. ಇದೊಂದು ವಿಶೇಷವಾದ ಸಾಮರ್ಥ್ಯ ಇದೆ. ಮಾಡಬೇಕಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಅದಕ್ಕೆ ಹೇಳ್ತಾರೆ ಋಷಿಗಳೆಲ್ಲ ಎರಡು ಮೂರು ಟೈಪ್ ಇರ್ತಾರೆ. ತಮ್ಮ ತಪಸ್ಶಕ್ತಿಯನ್ನು ವಿನಿಯೋಗ ಮಾಡಿ ಕೆಲಸ ಮಾಡೋದೊಂದು, ಅದು ಹಾಗೆ ಕಾದಿಟ್ಕೊಂಡು ಕೆಲಸ ಮಾಡೋದು ಇನ್ನೊಂದು. ಇವ್ರಿಗೆ ಉಪಯೋಗಿಸ್ಲಿಲ್ಲ ಅದನ್ನು, ಹೇಗೂ ಬಂದಿದ್ದಾರೆ. ಇನ್ನೇನು ಇನ್ನೊಂದು ರೀತಿ ಮಾಡೋಣ ಗೊತ್ತಾಯ್ತು. ಕೆಲವು ಲೋನ್ ತೊಗೋಬೇಕಾದ್ರೆ ಅನೇಕ ರೀತಿ ಮಾಡ್ತಾರೆ, ಎಫ್ ಡಿ ತೆಗೆದು ಕೆಲವರು ಇರ್ತಾರೆ, ಎಫ್ ಡಿ ಹಾಗೆ ಇಟ್ಕೊಂಡು ಬೇರೆ ಕಡೆ ಲೋನ್ ಮಾಡೋ ಕೆಲವರು ಇರ್ತಾರೆ, ಎಫ್ ಡಿನ ತೊಗೊಂಡ್ಮಾಡಿ ಮತ್ತೆ ಇನ್ನೊಂದು ಎಫ್ ಡಿ ಇಡೋರು ಇರ್ತಾರೆ ಮತ್ತೆ, ಹೌದಲ್ಲ? ಈಗ ಇದು ಮಾಡೋದು, ಅದು ಲೋನ್ ಇಂಟ್ರೆಸ್ಟ್ ಕಡಿಮೆ, ಈ ಇಂಟ್ರೆಸ್ಟ್ ಜಾಸ್ತಿ, ಅದು ಅವರವ್ರ ಯೋಚನೆ ಅದೆಲ್ಲ ಕೂಡ. ಅದಕ್ಕೆ ಪುಣ್ಯ ಉಳಿಸ್ಬೇಕು, ಅದು ಖರ್ಚು ಮಾಡಿಕೊಂಡ್ರೆ ಪುಣ್ಯ ಹೋಗುತ್ತೆ, ತಾವೇ ಮಾಡಿಕೊಂಡ್ರೆ ಏನಾಗುತ್ತೆ? ಈಗ ಪುಣ್ಯ ಹೋಗಿಬಿಡುತ್ತೆ, ಆ ಪುಣ್ಯ ಹೋಗಬಾರ್ದು, ಹಾಗೆ ಇಟ್ಕೋಬೇಕಲ್ಲ. ಇದು ಸುಲಭ, ಇದು ಅರ್ಥ ಆಯ್ತಾ? ಇದು ಸುಲಭ. ಆ ಕಾಲಕ್ಕೆ ಅವ್ರಿಗೆ ಏನೋ ಸುತ್ತ ಅನ್ ಮಾಡಿಬಿಡ್ತಾರೆ. ಆ ದೃಷ್ಟಿಯಲ್ಲಿ ಅವ್ರ ರೀತಿಯವರೇ, ಇವ್ರಿಗೆ ಎಲ್ಲರೂ ಒಬ್ಬರೇ ಒಂದೇ ನಡ್ಕೋಬೇಕು ಅಂತ ನಿಯಮ ಇಲ್ಲ. ತಿಳಿತೀಗ ಅಲ್ಲಿ ಶಾಪ ಕೊಡೋ ಮನೆಗಳು ಇದ್ದಾರೆ, ಶಾಪ ಕೊಡದಿರೋ ಮನೆಗಳು ಇದ್ದಾರೆ. ಮತ್ತೆ ಅಧಿಕ ಪುಣ್ಯಾದಿಗಳಿದ್ದಾಗ ಶಾಪ ಕೊಟ್ಬಿಡ್ತಾರೆ, ಇಲ್ಲದ ಹೋದ ಕಾಲಕ್ಕೆ ಹಾಗೆ ಉಳಿಸ್ಕೊಳ್ಳೋಕೆ ಇಷ್ಟಪಟ್ಟವ್ರು ಶಾಪ ಕೊಡೋದು ಇಲ್ಲ. ಆ ಪ್ರಸಂಗ ಇತ್ಯಾದಿ, ಆ ಪ್ರಾರಬ್ಧ ಕರ್ಮ ಇತ್ಯಾದಿ ಎಲ್ಲ ಸೇರಿಕೊಳ್ಳುತ್ತೆ. ಅದಕ್ಕೆ ಸೇರಿಕೊಂಡಂತೆ ವರ್ತನೆ ಮಾಡೋದ್ರಿಂದ ಮೆಷಿನ್ ಇದ್ದಾಗಲ್ಲ, ಯಾವುದೇ ಒಂದು ಚೇತನದ ಒಂದು ರೀತಿ ಮೆಷಿನ್ಗಳಿದ್ದಾಗಲ್ಲ. ಮೆಷಿನ್ ಹೇಗೆ ವರ್ಕ್ ಮಾಡುತ್ತೆ ಅದೇ ರೀತಿಯಲ್ಲಿ ವರ್ಕ್ ಮಾಡುತ್ತೆ, ಬೇರೆ ರೀತಿ ಅಲ್ಲ. ಜನಗಳು ಹಾಗಲ್ಲ, ಅದು ವ್ಯತ್ಯಾಸ ಆಗುತ್ತೆ. ದೀಪ್ಸಿತಪ್ಪ, ಇವ್ ಮಿಷನ್ ಕಾಫಿ ಗಿಫಿಗೆ ಹೋಗೋದಿಲ್ಲ, ಅಲ್ಲೇ ಕೂತಿರುತ್ತೆ. ಇವ್ರು ಕ್ಲರ್ಕಾರ ಕಾಫಿಗೆ ಹೋಗ್ಬಿಟ್ಟಿರ್ತಾರೆ, ಅದಿಲ್ಲ, ಲೀವ್ ಹಾಕಿ ಹೋಗ್ಬಿಟ್ಟಿರ್ತಾರೆ ಎಷ್ಟೋತ್ತರ. ಇದು ಔಟ್ ಆಫ್ ಆರ್ಡರ್ ಆಗುತ್ತೆ, ಆ ವಿಚಾರ ಬೇರೆ, ಇದ್ರ ಪದ್ಧತಿ ಬೇರೆ, ಅದ್ರ ಪದ್ಧತಿ ಬೇರೆ. ಅದರಿಂದ ಚೇತನದರಲ್ಲಿ ವೈಷಮ್ಯ, ಅದಕ್ಕೆ ಜೀವ ಜೀವ ಭೇದ ಅಂತ ಕರೆದಿದ್ದು, ಗೊತ್ತಾಯ್ತಾ? ಇವೆಲ್ಲ ಏನ್ ತೋರಿಸುತ್ತೆ ನಮಗೆ? ಜೀವ ಜೀವ ಭೇದ, ಜ್ಞಾನಿ ಜ್ಞಾನಿಗಳಲ್ಲೂ ಭೇದ. ಸಸರಿ ವೃಂದಾವನ ಪ್ರವೇಶನ ವಾದಿರಾಜರು ಮಾಡಿದ್ರು, ರಾಯರು ಮಾಡಿದ್ರು, ಚೇತರ್ಥರು ಮಾಡಬಹುದಾಗಿತ್ತು, ಬೇರೆಯವ್ರು ಮಾಡಬಹುದಾಗಿತ್ತು ಅಂತ ಕೇಳಿದ್ರೆ ಅವರಿಷ್ಟ. ಮತ್ತೆ ಅವ್ರ ಮಹಿಮೆ ಈ ರೀತಿ ತೋರ್ಸಕ್ಕೆ ಇವ್ರು ಇಷ್ಟಪಡ್ತಾ, ತೋರ್ಸಕ್ಕೆ ಅವ್ರು ಇಷ್ಟಪಡ್ತಾರೆ. ಬೇರೆ ರೀತಿ ಅವರು ತೋರಿಸಿದ್ರು ಅಷ್ಟೇ. ಸುಧಾದಿ ಗ್ರಂಥ ಅವರು ಬರೆದ್ರು, ಕೆಲವು ಗ್ರಂಥ ಓದಿದ ಸಾಮರ್ಥ್ಯ ತೋರಿಸಿ. ಆ ಜ್ಞಾನಿಗೆ ಒಂದೇ ರೀತಿ ಮಾಡಬೇಕು ಅಂತ ನಿಯಮ ಇಲ್ಲ. ಪಾರಮಿತಿ ಊಚತು ವಿಪ್ರಂ ದ್ರೌಪದಿ ವಿಷ ಎಲ್ಲೋಯ್ತದು ಅಭಿನಂದ್ಯ ಭಿಷಕ್ತಮೋ, ಗೃಹಂ ಗ್ರಹೀಷೇ ಸೋಮಸ್ಯ ಯಜ್ಞೆ ಗೃಹಂ ಇತಿ. ಗೃಹಂ ಅಂದ್ರೆ ಆಹುತಿ ವಿಶೇಷಂ, ವಿಶೇಷ ಭಾಗಂ ಅಸೋಮಯೋ ಸೋಪಾನ ಶೂನ್ಯಯೋ ಯುವಯೋರಪಿ ಗ್ರಹೀಷೇ ದಾಸ್ಯಾಮಿ. ನನ್ನ ತಪಸ್ಸಕ್ತಿಯಿಂದ ಹಾಗೆ ಮಾಡ್ತೇನೆ. ಭಿಷಕ್ತಮೋ ವೈದ್ಯ ಶ್ರೇಷ್ಠವು, ಭಿಷಕ್ತಂ ಭಿಷಕ್ ಅಂದ್ರೆ ವೈದ್ಯ, ಭಿಷಕ್ತವರು ವೈದ್ಯ ಶ್ರೇಷ್ಠರು. ಮುಂದಿನ ಶ್ಲೋಕದಲ್ಲಿದೆ. ಬಾಢಮಿತಿ ಭೂಚತುರ್ ವಿಪ್ರಂ ಅಭಿನಂದ್ಯಭಿಷಕ್ತಮೌ ನಿಮಜ್ಜತಾಂ ಭವಾನಸ್ಮಿನ್ ಹೃದಯ ಸಿದ್ಧ ವಿನಿರ್ಮಿತೇ. ಬಾಢಮಿತಿ ಉಚ್ಚತು ಊಚತು ಹೂ ವಿಪ್ರಂ ಅಭಿನಂದ್ಯ ಭಿಷಕ್ತಮೌ ನಿಮಜ್ಜತಾಂ ಭವಾನಸ್ಮಿನ್ ಹೃದಯ ಸಿದ್ಧ ವಿನಿರ್ಮಿತೇ. ಅವರೇನ್ ಮಾಡಿದ್ರಾಗ ಒಪ್ಪಿಕೊಂಡ್ರು, ಬಾಢಂ ಆಗಲಿ ಎಂದರು. ಇತಿ ಊಚತು ವಿಪ್ರಂ, ಅದು ದ್ವಿವಚನ, ಉವಾಚ ಊಚತು ಊಚು ವಿಪ್ರಂ ಅಭಿನಂದ್ಯ ಭಿಷಕ್ತಮು. ಆ ವಿಪ್ರರಾದ ಚವನಮುನಿಗಳನ್ನು ಅಭಿನಂದಿಸಿಬಿಟ್ಟು, ಆ ಭಿಷಕ್ ಅಂದ್ರೆ ವೈದ್ಯರು, ಬಹಳ ಶ್ರೇಷ್ಠ ವೈದ್ಯರು. ಭಿಷಕ್ ಭಿಷಕ್ತರ ಭಿಷಕ್ತಮ, ಆ ದೇವವೈದ್ಯರಾದ್ರಿಂದ ಅವರಿಗೆ ಭಿಷಕ್ತಮ ಅಂತ ಕರೆದಿದ್ದಾರೆ. ದೇವವೈದ್ಯರಾದ ಅವರಿಬ್ಬರು ಕೂಡ ಆಯ್ತು ಹೇಳಿದರು, ಒಪ್ಕೊಂಡು. ಭವಾನ್ ನೀವು, ಅಸ್ಮಿನ್ ಹೃದಯ ನಿಮಜ್ಜತಾಂ, ಈ ಸರೋವರದಲ್ಲಿ ಮುಳುಗಿ ಸರಿ ಹೋಗುತ್ತೆ ಅಂತ ಹೇಳಿದರು. ಅದು ಎಂಥ ಸರೋವರ? ಸಿದ್ಧ ವಿನಿರ್ಮಿತೆ, ಸಿದ್ಧ ಮಂತ್ರಗಳಿಂದ ನಿರ್ಮಿತವಾದಂಥ ಸರೋವರ, ಇದರಲ್ಲಿ ಮುಳುಗಿ ಅಂತ ಹೇಳಿದರು. ಇತ್ಯುಕ್ತೋ ಜರಯಾಗ್ರಸ್ತ ದೇಹೋಧವ ನಿಸಂತತ ಹೃದಂ ಪ್ರವೇಶಿತೋ ಅಶ್ವಿಭ್ಯಾಂ ಸ್ವಯಂ ಚ ಮಜ್ಜತಾಂ ಹೃದಯ. ಇತ್ಯುಕ್ತ ಜರಯಾಗ್ರಸ್ತ ದೇಹ ಧಮನಿ ಸಂತತ ಹೃದಂ ಪ್ರವೇಶಿತ ಅಶ್ವಿಭ್ಯಾಂ ಸ್ವಯಂ ಚ ಅಮಜ್ಜತಾಂ ಹೃದಯ. ಆಗೇನಾಯಿತು, ಇತ್ಯುಕ್ತ ಹೀಗೆ ಅವ್ರು ಹೇಳಿದ ತಕ್ಷಣ ಜರಯಾಗ್ರಸ್ತ ದೇಹ, ಭಾರಿ ಮುದುಕರಾಗಿದ್ರು ಪಾಪ, ಧಮನಿ ಸಂತತ ಮೊದಲದಲ್ಲೇ ಹೇಳಿದ್ದಿಲ್ಲ, ಈಗ ಹೇಳ್ತಾರದ ತುಂಬಾ ವೃದ್ಧರಾಗಿದ್ದ, ಹೇಳ್ಬೇಕಾದ್ರೆ ಮೊದಲೇ ಹೇಳ್ಬಿಡೋದು, ಇಲ್ಲಿ ಹೇಳಬೇಕಾಗಿಲ್ಲ, ಇಲ್ಲಿರೋದ್ರಿಂದ ಮೊದಲೇ ಹೇಳಿಬಿಟ್ರೆ ಅರ್ಥ ಆಗುತ್ತೆ. ಧಮನಿ ಸಂತತ, ಧಮನಿಗಳನ್ನ ನರನಾಡಿ ಎದ್ದು ಕಾಣ್ತಾ ಅಷ್ಟು ಇದಾಗಿದ್ರು ವಯಸ್ಸಾಗಿತ್ತು ಅವರಿಗೆ. ಹೃದಂ ಪ್ರವೇಶಿತ ಅಶ್ವಿಭ್ಯಾಂ, ಅಶ್ವಿನಿಗಳು ಬಂದರು ಆ ಸರೋವರದಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಇವ್ರ ಜೊತೆ ತಾವು ಮುಳುಗಿದ್ರು. ಸ್ವಯಂ ಚಾಮಜ್ಜ ತಾಮ್ ಹೃದಯ, ಇದರ ಸಮೇತ ಅವರಿಬ್ರು ಮುಳುಗಿಬಿಟ್ರು. ಪುರುಷಾಸ್ತ್ರಯ ಉತ್ತಸ್ಥು ಆಪೀಚ್ಯ ವನಿತಾ ಪ್ರಿಯಾ ಋಕ್ಸ್ರಜ ಕುಂಡಲಿನಃ ತುಲ್ಯ ರೂಪಾಹ ಸುವಾಸಸಹ. ಮೂರು ಜನ ಮುಳುಗಿದ್ರು, ಮೂರು ಜನ ಎದ್ರು. ಪುರುಷಾಹ ತ್ರಯ ಉತ್ತಸ್ಥು, ಮೂರು ಜನ ಲೆಕ್ಕ ಸರಿ ಹೋಯ್ತು, ಮುಳುಗಿದ್ದು ಮೂರು ಜನ, ಎದ್ದಿದ್ದು ಮೂರು ಜನ. ವ್ಯತ್ಯಾಸ ಮಾತ್ರ ಏನಾಗಿತ್ತು, ಮುಳಿದಾಗ ಇಬ್ಬರು ಹುಡುಗರು, ಇವ ಮೋದಕರು, ಈ ಮೂರು ಜನ ಹುಡುಗರು ಎದ್ರು. ಆಪೀಚ್ಯ ವನಿತಾ ಪ್ರಿಯಾಹ, ಅತ್ಯಂತ ಸುಂದರ ರೂಪದ ಆಪೀಚ್ಯರು ಅಂದರೆ ಟೀನೇಜರ್, ಕೈಶೋರ ಯೌವನಾಭ್ಯಂತ ಕಾಲ ಆಪೀಚ್ಯ ಮುಚ್ಚತೆ ಅಂತ ಹಿಂದೆ ಹೇಳಿದ್ರು ಆಚಾರ್ಯರು. ಇಲ್ಲಿ ಮತ್ತೆ ಬರೆದಿಲ್ಲ, ಅದಕ್ಕೋಸ್ಕರ ಜಸ್ಟ್ ಯೌವನಕ್ಕೆ ಬಂದವರು ಆಪೀಚ್ಯರು ಅಂತ ಕರೀತಾರೆ. ಆ ವಯಸ್ಸಿನವರು ಇದ್ದರು ಮೂರು ಜನಗಳು. ಅಮಜ್ಜತಾಂ ಹೃದಯ ಪುರುಷಾಸ್ತ್ರಯ ಉತ್ತಸ್ತು ಆಪೀಚ್ಯ ವನಿತಾ ಪ್ರಿಯಾ ರುಕ್ಮಸ್ರಜ, ಬಂಗಾರದ ಸರಗಳಂತೆ ಹೇಳ್ಬೇಕಾರೆ, ಸಲಹೆ ಹಾಕಿಕೊಂಡು ಮುಳುಗಿದ್ದಿಲ್ಲ, ಹೇಳ್ಬೇಕಾರೆ ಅವೆಲ್ಲ ಬಂದವು. ಕುಂಡಲಿನ ಒಳ್ಳೆ ಕುಂಡಲಗಳು, ತುಲ್ಯ ರೂಪಾಹ ಸುವಾಸ, ಒಂದೇ ರೀತಿ ಇದ್ದಾರೆ ಮೂರು ಜನಗಳು ಕೂಡ, ಸಮಾನ ರೂಪರು. ಸುವಾಸ ಒಳ್ಳೆ ಪೀತಾಂಬರ ಧರಿಸಿದ್ದಾರೆ ಎಲ್ಲರೂ ಕೂಡ, ಒಳ್ಳೊಳ್ಳೆ ಬಟ್ಟೆ ಧರಿಸಿದ್ದಾರೆ. ತಾನ್ ನಿರೀಕ್ಷೆ ಅಂದ್ರೆ ಇದೆಲ್ಲ ಏನೇನು ಚೇಂಜ್ ಆಯಿತು ಅಂದರೆ, ಆಭರಣ ಇರಲಿಲ್ಲ ಇವರಿಗೆ, ಆಭರಣ ಬಂತು, ಸಾಮಾನ್ಯ ವಸ್ತ್ರ ಬಿತ್ತು, ಒಳ್ಳೆ ಒಳ್ಳೆ ವಸ್ತ್ರಗಳು ಬಂತು, ಬಂಗಾರದ ಹಾರಗಳು ಬಂತು, ವಯಸ್ಸು ಬಂತು, ಎಲ್ಲ ಸೇರಿಕೊಂಡು ಅಶ್ವಿನಿ ದೇವತೆಗಳ ರೂಪದಂಥ ರೂಪ ಬಂತು. ಅದರ ಸಮೇತ ಎದ್ರು. ತಾನ್ ನಿರೀಕ್ಷವರಾರೋಹ ಸ್ವರೂಪಾನ್ ಸೂರ್ಯವರ್ಚಸ ಅಜಾನತೀಪತಿಂ ಸಾಧ್ವಿ ಅಶ್ವಿನೌ ಶರಣಂ ಯಯೌ. ತಾನು ನಿರೀಕ್ಷವರಾರೋಹ, ಇದೆಲ್ಲ ನೋಡ್ತಾ ಇದ್ಲು ಸುಕನ್ಯ ಇದಿಷ್ಟುನು, ಈ ಪಾತ್ರ ಕನ್ಫ್ಯೂಷನ್ ಆಯಿತು. ತಾನ್ ನಿರೀಕ್ಷ ವರಾರೋಹಾನ್ ಸ್ವರೂಪಾನ್ ಸೂರ್ಯವರ್ಚಸ, ಸ್ವರೂಪರ ಸಮಾನ ರೂಪರು, ಸಮಾನಂ ರೂಪಂ ವೇಷಾಂತೆ ಸ್ವರೂಪಾಹ. ಸೂರ್ಯ ಒಳ್ಳೆ ಸೂರ್ಯನಂತೆ ಬೆಳಗ್ತಾ ಇದ್ದಾರೆ, ಒಂದೇ ರೂಪ ಇದೆ. ಅವರನ್ನು ಕಂಡು ತಾನು ನಿರೀಕ್ಷ ವರಾರೋಹ ಅಂದರೆ ಪರಮ ಸುಂದರಿಯಾದಂಥ ಸುಕನ್ಯಾ. ಪತಿಮ್ ಅಜಾನತಿ, ತನ್ನ ಗಂಡ ಯಾರಂತ ಗೊತ್ತಾಗೋದಿಲ್ಲ, ಆ ಸ್ಥಿತಿ ಬಂದೋಯ್ತು. ಸಾಧ್ವಿ ಬಹಳ ಪತಿವ್ರತೆ ಅವಳು. ಅಶ್ವಿನವು ಶರಣಂ ಯಯೌ, ಅಶ್ವಿನಿ ದೇವತೆಗಳನ್ನು ಶರಣ ಹೋಗು, ನನ್ನ ಗಂಡ ಯಾರು ತೋರಿಸಿಕೊಡಿ ಅಂತ ಹೇಳಿ ಕೇಳ್ಕೊಂಡು. ಅಶ್ವಿನವು ಶರಣಂ ಯಯೌ, ಅದೇ ರೀತಿ ದಮಯಂತಿಗೂ ಹಾಗೆ ಆಗಿರುತ್ತೆ. ನಳ ಮತ್ತು ದೇವತೆಗಳು ಒಂದೇ ರೂಪ ಧರಿಸಿಬಿಡ್ತಾರೆ, ಆಗ ಗೊತ್ತಾಗೋದಿಲ್ಲ ಯಾರು ಅಂತೇಳಿ. ದಮಯಂತಿ ಏನು ಮಾಡ್ತಾಳಾಗ, ಶರಣಂ ಯಯೌ, ಆಗ ಅವರು ತೋರಿಸ್ಕೊಡ್ತಾರೆ. ದೇವತೆಗಳು ಲಕ್ಷಣ ತೋರಿಸ್ಕೊಟ್ರಂತ, ದೇವತೆಗಳು ಕಣ್ಣು ಮುಟ್ಟಿಸೋದಿಲ್ಲ, ಇತ್ತ ಕಣ್ಣು ಮುಟ್ಟಿಸಿದ ಕೆಲವೆಲ್ಲ ತೋರಿಸಿ, ದೇವತೆಗಳು ನೆರಳು ಬೀಳಲ್ಲ ದೇವತೆಗಳ ದೇಹಕ್ಕೆ, ನೆರಳು ಬಿತ್ತಿ ಇತ್ತು ದೇಹಕ್ಕೆ. ಇವೆಲ್ಲ ಗುರುತುಗಳು ಮಹಾಭಾರತ ಹೇಳಬೇಕಾದ್ರೆ, ದೇವತೆಗಳ ಬಾಡಿಗೂ ಮನುಷ್ಯರ ಬಾಡಿಗೂ ವ್ಯತ್ಯಾಸ ಇಲ್ಲ, ಎಷ್ಟೇ ಸಿಮಿಲಾರಿಟಿ ಇದ್ರು ಕೂಡ ಆ ಟೈಪೇ ಬೇರೆ. ಆಗ ದಮಯಂತಿ ಗುರ್ತಿಡಿದು ಅಂತ ಹೇಳ್ತಾರೆ. ಇಲ್ಲಿ ಅವರೇ ತೋರಿಸಿಬಿಟ್ರು ಶರಣಮ್ಯ. ಅಲ್ಲ ಎದುರಿ ಅಲ್ಲ, ಸ್ತೋತ್ರ ಮಾಡಿಲ್ಲ ಅಂತ ಅರ್ಥ. ಶರಣ ಅಂದ್ರೆ ಗುರುತಿನ ಶರಣ ಮಾಡಬೇಕಾಗಿಲ್ಲ, ಅರ್ಥ ಆಯ್ತಾ? ಈಗ ಅಂತ ಹಿರಿಯರೋ ಪ್ರಶ್ನೆ ಬರುತ್ತಲ್ಲ, ಅವರು ಅವರಿಗಿಂತ ಜ್ವರ ಘೋಷಣೆ ಮಾಡ್ಬಿಟ್ಟು ಬರಸ್ತೇ ಬರಸ್ತೇನೆ ಅವಾಗ ಶ್ರೀ ದೇವತೆಗಳೇ, ನಿಮ್ಮಿಂದ ಇದಾಯ್ತು, ನೀವು ತೋರಿಸ್ಕೊಡಿ ಅಷ್ಟೇ. ಮೂರು ಜನದಲ್ಲಿ ಯಾರೋ ಗೊತ್ತಿಲ್ಲ, ಇವ್ರು ಯಾರೋ ಗೊತ್ತಿಲ್ಲ, ಅಷ್ಟೇ ಅದು. ಶರಣ ಅಂದ್ರೆ ಗೊತ್ತಿದ್ರೆ ಶರಣಕ್ಕೆ ಹೋದ್ಬೇಕು. ಆಮೇಲೆ ಅಶ್ವಿನೋ ಶರಣಂ ಯಯೌ ದರ್ಶಯಿತ್ವ ಪತಿಂ ತಸ್ಯೈ ಪಾತಿವ್ರತ್ತೇನ ತೋಷಿತವು ಋಷಿ ಮಾಮಂತ್ರ ಯಯತು ವಿಮಾನೇನ ವಿತ್ರಿವಿಷ್ಟಪಂ. ಅದು ಭಾರಿ ಖುಷಿಯಾಯ್ತು ಅವ್ರಿಗೆ, ಎಷ್ಟು ಪತಿವ್ರತೆ ಅವಳು, ಒಂದೇ ರೀತಿ ಇದ್ದಾರಾದ್ರಿಂದ ಯಾರಾದ್ರೂ ಏನು ಅನ್ಕೊಳ್ಳಿಲ್ಲ ಅವಳು. ಏನು ಅನ್ಕೊಂಡು ಪಾತಿವ್ರತ್ತೇನ ತೋಷಿತವು, ಪಾತಿವ್ರತ್ತಿಗೆ ಭಾರಿ ಮೆಚ್ಚಿದ್ರು. ಯಾಕೆ ಗೊತ್ತಾ, ಮೂರ್ಜನ ಒಂದೇ ಆಗಿದ್ರೆ ದೇವತೆಗಳು ಅಂದ್ರೆ ಭಾರಿ ದೊಡ್ಡವರಾಗಿಬಿಟ್ರು. ಆದರೆ ಯೋಚನೆ ಮಾಡಲಿಲ್ಲ, ಆಕೆ ತನ್ನ ಗಂಡ ತನಗೆ ಬೇಕು ಕಷ್ಟ ಹೊರತು ಬೇರೆ ಅಪೇಕ್ಷೆ ಪಡಲಿಲ್ಲ. ಅದಕ್ಕೆ ಭಾರಿ ಸಂತೋಷ ಆಯ್ತು ಅವರಿಗೆ. ಪಾತಿವ್ರತ್ತೇನ ತೋಷಿತವು ಪತಿಂ ತಸ್ಸೈ ದರ್ಶಯಿತ್ವ, ಅವಳ ಪಾತಿವ್ರತಕ್ಕೆ ಮೆಚ್ಚಿ ಅವರು ಪತಿ ಅಶ್ವಿನ ತೋರಿಸಿಕೊಟ್ರು. ಇವನೇ ಪತಿ ಸುಕನ್ಯಾ ಚಮದನ್ನು ತೋರಿಸಿಕೊಟ್ರು. ಋಷಿಂ ಆಮಂತ್ರ್ಯ, ಋಷಿಗೆ ಹೇಳಿದ್ರು ಬರ್ತೇವೆ ನಾವಿನ್ನ ಅಂತೇಳಿ. ಏತು ವಿಮಾನೇನ ತ್ರಿವಿಷ್ಟಪ, ವಿಮಾನದಲ್ಲಿ ಕೂತು ತ್ರಿವಿಷ್ಟಪ ಅಂದ್ರೆ ತಮ್ಮ ಸ್ವರ್ಗಲೋಕಕ್ಕೆ ಹೊರಟೋಗಿಬಿಟ್ರು. ಯಕ್ಷಮಾಣೋ ಥಶರ್ಯಾತಿಹಿ ಚವನ ಶಾಸ್ತ್ರಮಂ ಗತಃ ತದರ್ಶತು ಹಿತು ಪಾರ್ಶ್ವೇ ಪುರುಷಂ ಸೂರ್ಯವರ್ಚಸಂ. ಮುಂದೆ ಒಂದು ಕಾಲ ಬಂತು, ಯಯಾತಿ ಮಗಳನ್ನು ನೋಡಬೇಕು ಅನ್ನಿಸ್ತು, ಯಜ್ಞ ಮಾಡಕ್ಕಂತೂ ಹೊರಟ ಬಂತು. ಯಜ್ಞ ಮಾಡಬೇಕಾಗಿತ್ತು, ಅದಕ್ಕೇನು ಮಾಡಿದೆ, ಅಳಿಯಂದ್ರೆ ದೊಡ್ಡ ಪುರೋಹಿತರಿದ್ದಾರೆ, ಮತ್ತೆ ಬೇರೆಯವ್ರನ್ನ ಕರೆಸ್ಬೇಕು ಅಂತ ಅಲ್ಲಿಗೆ ಬಂದ. ಚವನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಂತಾನೆ ಬಂದರು. ಯಕ್ಷಮಾಣ ಅಥ ಶರ್ಯಾತಿಹಿ ಚವನಸ್ಯ ಆಶ್ರಮಂ ಗತಃ. ಯಕ್ಷ ಯಜ್ಞ ಮಾಡ ಬಯಸಿದಂತಹ ಶರ್ಯಾತಿಗಳು ಚವನ ಮುನಿಗಳ ಆಶ್ರಮಕ್ಕೆ ಬಂದರು. ದದರ್ಶ ದುಹಿತು ಪಾರ್ಶ್ವೇ ಪುರುಷಂ ಸೂರ್ಯವರ್ಚಸಂ. ಆದರೆ ಮಗಳ ಜೊತೆಗೆ ಇದ್ದಿದ್ದು ಮುದುಕ ಚವನರಲ್ಲ, ಪಾಪ ಹುಡುಗ ಚವನರು, ಅವರಿಗೆ ಅದೆಲ್ಲ ಗೊತ್ತಾಗಲಿಲ್ಲ ಪಾಪ ರಾಜನಿಗೆ. ಪುರುಷಂ ಸೂರ್ಯವರ್ಚಸಂ ದದರ್ಶ, ಒಳ್ಳೆ ಸೂರ್ಯನಂತ ಕಾಂತಿಯ ಮಗ ವ್ಯಕ್ತಿಯನ್ನು ಮಗಳ ಪಕ್ಕದಲ್ಲೇ ಕಂಡ. ಇದು ಸ್ವಾರಸ್ಯ ನೋಡಿ, ಅದು ಬ್ರಹ್ಮಿಷ್ಠ ಅಂತ ಕರೆದಿದ್ದಾನೆ ಅಪರೋಕ್ಷ ಜ್ಞಾನಿ. ಇದು ಗೊತ್ತಾಗ್ತಾ ಇಲ್ಲ, ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಅರ್ಥ ಅಲ್ಲ, ಅವ್ರಿಗೆ ಎಷ್ಟು ಬಿಂಬಾಪರೋಕ್ಷವಾಗುತ್ತೆ ಅಂತ ಅಷ್ಟೇ ಅರ್ಥ, ಅವರು ಸರ್ವಜ್ಞರಾಗ್ತಾರೆ ಅಂತ ಅರ್ಥ ಅಲ್ಲ. ಅಪರೋಕ್ಷ ಜ್ಞಾನಿಗಳು ಮತ್ತು ಪ್ರೊಫೆಸರ್ ಆಫ್ ಮ್ಯಾಥಮೆಟಿಕ್ಸ್ ಇದ್ದಾರೆ, ಅವ್ರಿಗೆ ಕೆಮಿಸ್ಟ್ರಿ ಗೊತ್ತಿರಬೇಕು ಅಂತ ಅರ್ಥ ಇಲ್ಲ, ಪ್ರೊಫೆಸರ್ ಹೌದು ಪಿ ಎಚ್ ಡಿನೂ ಹೌದು, ಬಟ್ ಅವ್ರು ಇನ್ನೊಂದು ಸಬ್ಜೆಕ್ಟ್ ಗೊತ್ತಿಲ್ಲ. ಅವ್ರಿಗೆ ರಾಜ್ಯ ಪ್ರೊಫೆಸರ್ ಹೌದಲ್ಲ, ಅಪರೋಕ್ಷ ಜ್ಞಾನಿಗಳು ಹಾಗೆ. ಅಪರೋಕ್ಷ ಜ್ಞಾನಿಗಳು ಬಿಂಬರೂಪ ದರ್ಶನ ಆಗಿರ್ತದೆ ಹೊರತು ಎಲ್ಲ ತಿಳ್ಕೊತಾರೆ ಎಂಬುದು ಸರಿಯಲ್ಲ. ಅದು ಹಾಗಿದ್ರೆ ಅರ್ಜುನಿಗೆ ಸಂಶಯ ಬರ್ತಿದ್ದೀರ, ಅರ್ಜುನ ಬರೀ ಅಪರೋಕ್ಷ ಜ್ಞಾನಿ ಅಲ್ಲ, ದೇವ ದೊಡ್ಡ ದೇವತೆ ಆತ, ಇಂದ್ರದೇವರ ಅವತಾರ. ಆತನಿಗೆ ಕೂಡ ಏನಾಯ್ತು ಆ ಸಮಯದಲ್ಲಿ, ಕೃಷ್ಣ ನಾರಾಯಣ ಅಂತ ಗೊತ್ತಿದೆ, ಯುದ್ಧ ಕರ್ತವ್ಯ ಅಂತ ಗೊತ್ತಿಲ್ಲ. ಈ ರೀತಿ ಆಗೋದ್ರಿಂದ ಅಪರೋಕ್ಷ ಜ್ಞಾನಿಗಳು ಅಂದ್ರೆ ವಾಯುದೇವರಂತೆ ತಿಳ್ಕೊಳ್ಳೋಕೆ ಹೋಗಬಾರ್ದು ಯಾರು ಕೂಡ. ಅಪರೋಕ್ಷ ಜ್ಞಾನಿಗಳಿಂದ ವಾಯುದೇವರಂತೆ ಆಗಿಬಿಟ್ಟಿದ್ರೆ ವಾಯುದೇವರ ಜೊತೆ ವ್ಯತ್ಯಾಸನೇ ಇರ್ತಿರ್ಲಿಲ್ಲ, ಹಾಗೆ ಹೊತ್ತಾನೆ ಎಲ್ಲರೂ ಈಕ್ವಲ್ ಆಗಿಬಿಡ್ತಿದ್ರು. ತ್ರಿಕಾಲಜ್ಞಾನಿಗಳಾಗಬೇಕಂತೂ ನಿಯಮ ಇಲ್ಲ, ಅಪರೋಕ್ಷ ಜ್ಞಾನಿಗಳಲ್ಲೂ ತಾರತಮ್ಯ ಇದೆ. ಗೌರ್ಮೆಂಟ್ ಸರ್ವೆಂಟ್ ಅಂದ ತಕ್ಷಣ ಅವನು ಐ ಎ ಎಸ್ ಆಫೀಸರ್ ಆಗಬೇಕಾಗಿಲ್ಲ, ಅಟೆಂಡರ್ ಇಂದ ಹಿಡಿದು ಅವರೆಲ್ಲ ಗೌರ್ಮೆಂಟ್ ಸರ್ವೆಂಟ್ಸೇ. ಅದರಲ್ಲಿ ಲೋಯೆಸ್ಟ್ ಇದ್ದಾರೆ, ಮನುಷ್ಯೋತ್ತಮರಿದ್ದಾರೆ, ಅವ್ರಿಗೇನು ತ್ರಿಕಾಲಜ್ಞಾನ ಯಾವ್ದು ಇರೋದಿಲ್ಲ, ಅವರಿಗೆ ದೇವ್ರ ದರ್ಶನ ಆಗುತ್ತೆ, ಮುಕ್ತಿಗೆ ಹೋಗ್ತಾರೆ ಅಷ್ಟೇ ಹೊರತು ಇವೆಲ್ಲ ಕ್ಲೇಮ್ ಮಾಡಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಅದೊಂದು ತಪ್ಪು ಕಲ್ಪನೆ ಬಂದುಬಿಟ್ಟಿದೆ, ಅಪರೋಕ್ಷ ಜ್ಞಾನಿಗಳಂದ್ರೆ ಸರ್ವಜ್ಞರು ಅಂತ ಹೇಳಿಬಿಟ್ಟು. ಸರ್ವಜ್ಞರಲ್ಲ, ಸರ್ವ ಸ್ವರೂಪೋದ್ಧಾರಕರಲ್ಲ ಅವರು. ಸರ್ವ ಸ್ವರೂಪೋದ್ಧಾರಕರು ಯಾರು? ವಾಯುದೇವರು ಒಂದೇ, ಉಳಿದವರೆಲ್ಲ ಆಯಾ ನಿಮಿತ್ತ ಗುರುಗಳು ಇರ್ತಿರ್ತಾರೆ, ಅವರವ್ರು ಮಾತ್ರ. ಶೇಷ ಮಾರ್ಗದವರಿಗೆ ಆ ಮಾರ್ಗದವರೇ, ಗರುಡ ಮಾರ್ಗದವರು ಆ ಮಾರ್ಗ, ಎಲ್ಲ ಆಫೀಸ್ ಎಲ್ಲ ಫೈಲ್ ಇರೋದಿಲ್ಲ, ಆಫೀಸ್ ಫೈಲ್ ಮಾತ್ರ ಇರುತ್ತೆ ಹೊರತು ಎಲ್ಲರ ಫೈಲ್ ಇರೋದು ಎಲ್ಲಿ? ಸೆಂಟ್ರಲ್ ಇರುತ್ತೆ ಅಷ್ಟೇ, ಎಲ್ಲ ಕಡೆ ಇರೋದಿಲ್ಲ. ಅದು ಅವ್ರಿಗೆ ಗೊತ್ತು, ಅವ್ರು ಬೇಕಾದ್ರೆ ತರಿಸ್ಕೋತಾರೆ ಫೈಲ್, ಆ ಸಾಮರ್ಥ್ಯ ಇದೆ ಅವರಿಗೆ, ಉಳಿದವರೆಗೆಲ್ಲ ಗೊತ್ತಾಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ಅಪರೋಕ್ಷ ಜ್ಞಾನಿಗಳ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇರಬೇಕು. ಆ ಕಲ್ಪನೆ ತಪ್ಪು ಕಲ್ಪನೆ ಇರೋದ್ರಿಂದಾನೇ ಸರ್ವಜ್ಞರನ್ನು ತಿಳ್ಕೊಂಡ್ಬಿಟ್ಟು ಏನೋ ತಿಳ್ಕೊಂಡ್ಬಿಡ್ತಾರೆ, ತಪ್ಪದು. ತ್ರಿವಿಷ್ಟಪಂ ಯಕ್ಷಮಾಣೋ ಥಶರ್ಯಾತಿ ಚವನ ಶಾಸ್ತ್ರಮಂ ಗತಃ ತದರ್ಶ ದುಹಿತು ಪಾರ್ಶ್ವೇ ಪುರುಷಂ ಸೂರ್ಯವರ್ಚಸಂ. ರಾಜಾ ದುಹಿತರಂ ಪ್ರಾಹ ಕೃತಪಾತ್ ಅಲ್ಲ ಅಲ್ಲ ಏನಾಗಿದೆ, ಕೃತಪಾದಾಭಿವಂದನಂ ಆಶಿಷಶ್ಚ ಅಪ್ರಯುಂಜಾನೋ ಜ್ಞಾತಿ ಪ್ರೀತಮನಾ ಇವ. ರಾಜಾ ದುಹಿತರಂ ಪ್ರಾಹ ಕೃತಪಾದಾಭಿವಂದನಂ ತಪ್ಪಿದೆ ಇದರಲ್ಲಿ, ಅದಾಭಿವಂದನಾಂ ಇರಬೇಕು. ಅವಳು ಏನು ಮಾಡಲಿ, ತಂದೆ ನಮಸ್ಕಾರ ಮಾಡಿದ್ದು ಬಂದ ತಂದೆ ಬಂದಿದ್ದಕ್ಕೆ, ಅದು ತಪ್ಪುಗಳು ಭಾರಿ ಇದೆ ಅದರಲ್ಲಿ. ಕೃತ ಪಾದಾಭಿವಂದನಾಂ ದುಹಿತರಂ ರಾಜಾ ಪ್ರಹ, ಪಾದಕ್ಕೆ ನಮಸ್ಕಾರ ಮಾಡಿದಂತಹ ಮಗಳನ್ನು ಕುರಿತು ಕೇಳಿದ. ಆಶೀಷಶ್ಚ ಆಶೀರ್ವಾದ ಮಾಡಲಿಲ್ಲಂತೆ ಮಗಳಿಗೆ, ಆಶೀಷಶ್ಚ ಅಪ್ರಯುಂಜಾನಃ, ಯಾಕೆ ಇನ್ನೊಂದು ಮದುವೆ ಮಾಡಿಕೊಟ್ಟಿದ್ದೆ ಯಾಕೆ ಆಶೀರ್ವಾದ ಮಾಡಬೇಕು ಅಂತೇಳಿ. ಇವತ್ತು ಎಷ್ಟು ಜನಕ್ಕೂ ಆಶೀರ್ವಾದ ಮಾಡ್ತಾನೆ ಇರ್ತಾರೆ, ಬಂದವರೆಲ್ಲ ಆಶೀರ್ವಾದನೇ. ಆಶೀಷಶ್ಚ ಅಪ್ರಯುಂಜಾನಃ, ನೋಡಿ ಎಷ್ಟು ಧರ್ಮದ ಪ್ರಜ್ಞೆ ಇದೆ ಅವರಿಗೆ. ಮಗಳೇ ಆಗಿರಬಹುದು, ಧರ್ಮ ಒಪ್ಪಲಿ ತಪ್ಪಿದ್ರು ಒಪ್ಪಲಿಲ್ಲ ಅಂತ, ಇದು ಜಾಣತನ ಇದೆ. ಅದಕ್ಕೆ ಅವ್ರ ಜ್ಞಾನಿಗಳು ಅಂತ ಕರೀತಾರೆ. ಆಶೀಷಶ್ಚ ಅಪ್ರಯುಂಜಾನ ನಾತಿ ಪ್ರೀತ ಮನ ಇವ, ಬಹಳಷ್ಟು ಅಪ್ರೀತಿ ಬಂತು ಮಗಳ ಬಗ್ಗೆ. ಎಂತ ಕೆಲಸ ಮಾಡಿದ್ದಾಳೆ ಮಗಳು ಅಂತೇಳಿ ಆಶೀರ್ವಾದ ಮಾಡದೇನೆ ಪ್ರಶ್ನೆ ಮಾಡ್ತಾರೆ. ಚಿಕೀರ್ಷಿತಂತೆ ಕಿವಿ ದಂಪತಿ ಸ್ವಯ ಪ್ರಲಂಭಿತೋ ಲೋಕ ನಮಸ್ಕೃತೋ ಮುನಿ ಯಾತ್ವಂ ಜರಾಗ್ರಸ್ತಮಸತ್ಯ ಸಮ್ಮತಂ ವಿಹಾಯ ಜಾರಂ ಭಜಸೇನು ಮಧ್ವಗಂ ಭಜಸೆ ಅಮುಮಧ್ವಗಂ ಚಿಕೀರ್ಷಿತಂ ತೇ ಕಿಮಿದಂ ಪತಿ ತ್ವಯ ಪ್ರಲಂಭಿತಃ ಲೋಕ ನಮಸ್ಕೃತಃ ಮುನಿಃ ಯಾತ್ವಂ ಜರಾಗ್ರಸ್ತಂ ಅಸತಿ ಅಸಮ್ಮತಂ ವಿಹಾಯ ಜಾರಂ ಭಜಸೆ ಅಮುಂ ಅಧ್ವಗಂ. ಎಷ್ಟು ಸೀರಿಯಸ್ ಆಗಿ ಕೇಳ್ತಾನೆ ಮಗಳನ್ನು. ಚಿಕೀರ್ಷಿತಂತೆ ಕಿಮಿದಂ, ಏನ್ ಮಾಡಿದೆ ನೀನು ಅಂತ ಕೇಳ್ತೀನಿ, ಏನ್ ಮಾಡಿದ್ದೆ ನೀನೀಗ? ಪತಿ ಹೀತ್ವಯ ಪ್ರಲಂಭಿತ, ಗಂಡನ ಮೋಸ ಮಾಡಿಬಿಟ್ಟೆಯ, ಎಂಥವನು ಗೊತ್ತ ಪಾಪ ಅದು. ಲೋಕ ನಮಸ್ಕೃತ ಮುನಿ, ಇಡೀ ಲೋಕನೇ ತಲೆಬಾಗತಕ್ಕಂಥ ಮುನಿ ಪುಣ್ಯಾತ್ಮ ಅಂತವ್ನಿ ಮೋಸ ಮಾಡಿಬಿಟ್ಟೆಯ. ಯಾತ್ವಂ ಜರಾಗ್ರಸ್ತಂ, ಪಾಪ ಮುಪ್ಪು ಮುಪ್ಪಿನವನು, ಜರಯಾಗ್ರಸ್ತಂ ಜರಾಗ್ರಸ್ತಂ, ಜರಾಗ್ರಸ್ತ ಅಂತ ಹೇಳ್ಕೊಂಡು ಕೈ ಬಿಟ್ಟು ಬಿಟ್ಟೆಯ. ಅಸತಿ ಬೈತಾನ, ಅಸತಿ ಸತಿ ಅಂದ್ರೆ ಪತಿವ್ರತೆ, ಅಸತಿ ಪತಿವ್ರತೆ ಅಲ್ಲದವಳೆ. ಅಸಮ್ಮತಂ ವಿಹಾಯ, ಅವನು ಮುದುಕ ಅಂಥೇಳಿ ಮೆಚ್ಚದೇನೆ, ಅವನ್ನು ಮೋಸ ಮಾಡಿಬಿಟ್ಟು ನೋಮಣ ಮದುವೆ ಆಗಿದ್ದೀಯಾ, ಯಾರನ್ನ? ಅಮುಂ ಅಧ್ವಗಂ ಜಾರಂ ಭಜಸೆ, ಯಾರ ದಾರಿ ಹೋಕ? ಅಧ್ವಗಂ ಅಂದ್ರೆ ದಾರಿ ಹೋಕ, ದಾರಿ ಹೋಕನನ್ನು ಗಂಡನ ಮಾಡ್ಕೊಂಡ್ಬಿಟ್ಟಿದ್ಯಾ, ಜಾರನನ್ನು ಮಾಡ್ಕೊಂಡ್ಬಿಟ್ಟಿದ್ಯಾ ನೀನೀಗ ಅಂತ ಬೈತಾನೆ. ವಿಹಾಯ ಜಾರಂ ಭಜಸೆ ಅಮುಂ ಅಧ್ವಗಂ ಚಿಕೀರ್ಷತಂತೆ ಕಿಮಿದಂ ಪತಿಸ್ತ್ವಯ ಪ್ರಡಂಭಿತೋ ಲೋಕ ನಮಸ್ಕೃತೋ ಮುನಿ. ಹೇ ಅಸತಿ ದುರ್ವೃತ್ತೆ ಅಂತ ಬಿಡಿಸ್ತಾರೆ. ಯಾತ್ವಂ ಜರಾಗ್ರಸ್ತಂ ಅಸತಿ ಅಸಮ್ಮತಂ ವಿಹಾಯ ಜಾರಂ ಭಜಸೆ ಅಮುಂ ಅಧ್ವಗಂ ಕಥಂ ಮತಿಸ್ತೆ ಅಂಬಗತಾನ್ಯಥಾ ಸತಾಂ ಮಾರ್ಗಂ ತ್ವಯಂ ಮತ್ಕುಲ ದೂಷಣಂ ತ್ವಿದಂ ವಿಭರಿಷಿ ಜಾರಂ ಯದಪತ್ರ ಪಾಕುಲಂ ಪಿತುಶ್ಚ ಭರ್ತುಶ್ಚ ನಯಶ್ಯಧಸ್ತಮಃ. ಎಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ ಇದೆಲ್ಲ ಓದಿದಾಗ ಪಾತಿವ್ರತ್ಯದ ಮಹಿಮೆ ಗೊತ್ತಾಗುತ್ತೆ. ಕಥಂ ಮತಿ ಹೀತೆ ಅಂಬ ಗತ ಅನ್ಯಥಾ ಅಸತಾಂ ಮಾರ್ಗಂ ತು ಇಯಂ ಮತ್ಕುಲ ದೂಷಣಂ ತು ಇದಂ ವಿಭರಿಷಿ ಜಾರಂ ಯದಪತ್ರಪ ಕುಲಂ ಪಿತುಶ್ಚ ಭರ್ತುಶ್ಚ ನಯಸಿ ಅಧಸ್ತಮಃ. ಅಂಬ ಅಮ್ಮ, ತೇ ಮತಿ ಕಥಂ, ಎಂಥ ಬುದ್ಧಿ ಯಾಕೆ ಬಂತು ನಿನಗೀಗ? ಅನ್ಯಥಾ ಅಸತಾಂ ಮಾರ್ಗಂ, ದುಷ್ಟರ ಮಾರ್ಗಕ್ಕೆ ನಿನ್ನ ಬುದ್ಧಿ ಹೇಗೆ ಹೋಯ್ತಿದ್ದು? ಸಜ್ಜಂದ್ರ ಮಾಡೋ ಕೆಲಸಗಳೆಲ್ಲ ಇವೆಲ್ಲ. ಇಯಂ ಮತ್ಕುಲ ದೂಷಣಂ ತ್ವಿದಂ, ನನ್ನ ವಂಶಕ್ಕೆ ಕಳಂಕ ತಂದಂಥ ಕೆಲಸ ಇದು. ವಿಭರಿಷಿ ಜಾರಂ ಯದಪತ್ರಪ, ನಾಚಿಕೆ ಇಲ್ಲದೇನೆ ಜಾರನ ಜೊತೆಗೆ ಓಡಾಡ್ತಾ ಇದ್ದೀಯಲ್ಲ, ಎಷ್ಟು ತಪ್ಪಿದು. ಕುಲಂ ಪಿತುಹು ಚ ಭರ್ತುಶ್ಚ ನಯಸಿ ಅಧಸ್ತಮಃ. ಪಿತುಹು ಕುಲಂ ಭರ್ತುಹು ಕುಲಂ, ಗಂಡನ ಮನೆ ತಂದೆ ಮನೆ ಎರಡನ್ನೂ ಕೂಡ ಅಧಸ್ತಮಃ ನಯಸಿ, ಅಂಧಂತಮಸಿಗೆ ಹೋಯ್ತಾ ಇದ್ದೀಯಲ್ಲ, ಎಂಥ ಕೆಲಸ ಮಾಡಿದ್ದೀ ಅಂತ ಹೇಳಿದ. ಇಷ್ಟು ಇದನ್ನ ಅರ್ಥ ಮಾಡಿಕೊಂಡ್ರೆ ಧರ್ಮಿಷ್ಠರಾದವರು ಹೇಗಿರ್ತಾರೆ ಎಂಬುದು ನಿದರ್ಶನ ಇದೆ. ಆ ರೀತಿ ನಾಲ್ಕು ಜನ ಕೇಳ್ಕೊಟ್ರೆ ಏನ್ ಮಾಡ್ತಾರೆ ಜನಗಳಾಗ? ದಾರಿ ಬರ್ತಾರೆ, ಎಡ ಗಂಡ ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ, ಅಪ್ರಿಷಿಯೇಟ್ ಮಾಡಿಬಿಡ್ತಾರೆ, ವೆರಿ ಗುಡ್ ಅಂದ್ಬಿಡ್ತಾರೆ. ನಡೆಯುತ್ತೆ ಇನ್ನೂ ಗುಚ್ಚು ಎಂಡ ಕುಡಿಸಾಗಿಬಿಡುತ್ತೆ, ನಡೆಯುತ್ತೆ. ಬೈಬೇಕಾದ್ರೆ ಬುದ್ಧಿ ಇದೆ ಏನಾದ್ರು ಕೂಡ ನಿಮಗೀಗ, ಒಂದು ಬೈದವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದೆಲ್ಲ ಸಿಗ್ತಾರೆ, ತಪ್ಪದು ಹೇಳ ಹಾಗೆಲ್ಲ ಮಾಡಿಕೊಡು, ಧರ್ಮ ಅದು ಅಂತ ಹೇಳಿದಾಗ ಏನಾಗುತ್ತೆ? ಎಚ್ಚರಿಕೆ ಬರುತ್ತಾರೆ. ಹೌದಾರೆ, ಯಾವುದೋ ಒಂದು ಕಾಲ ಇರುತ್ತೆ ಅಂತ ತಿಳ್ಕೊಂಡು ಬಾರಿ ಸಿಟ್ಟು ಬಂದು ಹೊರಟೋಗ್ಬಿಡ್ತಾರೆ. ಸ್ವಲ್ಪ ಹೇಳಿದ ಏನಾಗುತ್ತೆ, ನಾಳೆ ಗತಿ ಏನಾಗುತ್ತೆ ಯೋಚನೆ ಮಾಡೋ ನಿಂದೀಗ, ನಾಳೆ ಬೀದಿ ಬಿದ್ದು ಹೋಗ್ತೀಯ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ಅವರಿಗೆ. ಅದ್ಬಿಟ್ಟು ಎನ್ಕರೇಜ್ ಮಾಡಿಬಿಟ್ಟು ಏನಾಗುತ್ತೆ, ಪೂರ್ತಿ ಹಾಳಾಗೋಗ್ಬಿಡುತ್ತೆ. ರಾಜನಾಗಿ ಮಗಳ ಬಗ್ಗೆ ಹೇಳೋ ಮಾತು ಅರ್ಥ ಮಾಡಿಕೊಂಡ್ರೆ ಅದರ ಧರ್ಮ ಮುಖ್ಯವಾಗಿತ್ತೆ ಹೊರತು ಮಗಳು ಮುಖ್ಯ ಆಗಲಿಲ್ಲ. ಯಾವಾಗ ಅವಕಾಶ ಕೊಡೋದೇನು ಬಂತು ಪಾಪ? ಅದಕ್ಕೇನು ಹೇಳಿದಾರೆ ಗೊತ್ತಾ? ಏನ್ ಹೇಳಿದ್ದಾರೆ ಸರಿಯಾಗಿ ವಾಕ್ಯ ನೋಡ್ಬೇಕಲ್ಲಿ. ಹೇಳ್ಬೇಕಾರೆ ದುಹಿತು ಪಾರ್ಶ್ವೇ ಪುರುಷಂ ಸೂರ್ಯ ವರ್ಚಸಂ. ಮಕ್ಕಳು ಇವತ್ತು ಮಕ್ಕಳದಲ್ಲಿ ಕೈಗಳು ಓಡಾಡ್ತಾರೆ, ಇವತ್ತಿನ ಕಾಲ ಅಲ್ಲ ಅದು. ಪಕ್ಕದಲ್ಲಿದ್ದಾನೆ ಏನಾಗಿರ್ಬೇಕಲ್ಲಿ? ಅರ್ಥ ಆಯ್ತು ನಿಮಗೆ, ಧರ್ಮಶಾಸ್ತ್ರ ಗೊತ್ತಿರ್ಬೇಕು ಅದಕ್ಕೆಲ್ಲ ಕೂಡ. ಹಿಂದಿನ ಕಾಲಕ್ಕೆ ಏನಿತ್ತು ಗೊತ್ತಾ? ಇನ್ನೊಬ್ಬರ ಪಕ್ಕ ನಿಲ್ಲಕ್ಕೆ ಸಾಧ್ಯ ಇಲ್ಲ, ಹೆಂಗಸ ಎಲ್ಲಿ ನಿಲ್ಬೇಕಾಗಿತ್ತು, ಗಂಡನ ಪಕ್ಕ ಜೊತೆ ನಿಲ್ಲೋದು ಅಂತೇಳಿ. ಅದಕ್ಕೆ ನೋಡಿರ್ಬೇಕು, ಅಕ್ಷತೆಯಾಗಿ ಬಂದು ಜೊತೆ ಕುಡಿಸೋದಿಲ್ಲ. ಜೊತೆಗೆ ಯಾವಾಗ ಕುಡಿಸ್ತಾರೆ? ಧಾರೆ ಆದ್ಮೇಲೆ ಜೊತೆ ಕೂಡ ಮತ್ತೆ ಕುಡಿಸೋದಿಲ್ಲ. ಜೊತೆ ಕೂತು ಅಂದ್ರೆ ಹೆಂಡತಿ ಅಂತ ಅರ್ಥ. ಅದೆಲ್ಲ ಗೊತ್ತಿದ್ರೆ ಅರ್ಥ ಆಗುತ್ತೆ, ಗೊತ್ತಾಯ್ತಾ? ಇದು ಟೆಕ್ನಿಕಲ್ ಟರ್ಮ್ಸ್, ಇದು ಇಂಜಿನಿಯರಿಂಗ್ ಟರ್ಮ್ಸ್ ಅಲ್ಲಿ ಯಾರೋ ಹೇಳ್ಬಿಡ್ತಾರೆ. ನಮಗೆ ಅದು ಅರ್ಥ ಆಗಿದ್ರೆ ಅರ್ಥ ಅರ್ಥ ಆಗೋದಿಲ್ಲ. ಅವೆಲ್ಲ ಪುರಾಣ ಪ್ರಪಂಚ ಅಂಬೋದು ಏನದು? ದೊಡ್ಡ ಶಾಸ್ತ್ರ ಪ್ರಪಂಚ. ಟೆಕ್ನಿಕಲಿ ಪ್ರತಿಯೊಂದು ಉಪಯೋಗಿಸ್ತಾರೆ. ಪ್ರತಿಪರಾಜ ಏನ್ ಮಾಡ್ದ? ಗಂಗಾದೇವ್ ಬಳತೊಡೆ ಮೇಲೆ ಕೂತ್ಲು, ಮದುವೆ ಆಗ್ತೇನೆ ಎಂದು ತಕ್ಷಣ ಹೇಳಿದ, ಸಾಧ್ಯ ಇಲ್ಲ ಅಂತ ಹೇಳಿದ. ಎಡತೊಡೆ ಮೇಲೆ ಹೆಂಡತಿ ಆಗೋಲ್ಲ, ಎಡತೊಡೆ ಮೇಲೆ ಕೂಡಬೇಕಾಗಿತ್ತು, ಬಲತೊಡೆ ಮೇಲೆ ಕೂತಿದ್ದೆ ಅಂತಂದ್ರೆ ಸೊಸೆ ಆಗು ಅಂತ ಹೇಳ್ಬಿಡ್ತಾರೆ ತಕ್ಷಣ. ಇದೆಲ್ಲ ಧರ್ಮ ಸೂಕ್ಷ್ಮದೇ ಬಂದಿತ್ತು. ಅದು ಪಕ್ಕದಲ್ಲಿರೋದು ಕೂಡ ಸೂಚನೆ. ಪಕ್ಕದಲ್ಲಿ ಇನ್ನೊಬ್ಬ ಜೊತೆಗಿದ್ದಿ ಅಂತ ಕೇಳಿದ್ರೆ ನೀನು ಮದುವೆ ಆಗ ಜೊತೆಗಿದ್ದಿ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಇದೆಲ್ಲ ಯೋಚನೆ ಮಾಡಿದ್ರೆ ಎಷ್ಟು ಧರ್ಮ ಸೂಕ್ಷ್ಮ ಇತ್ತು ಅಂತ ತಿಳಿಯುತ್ತೆ. ಈಗ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಈ ಕಾಲ ರೂಲ್ಸ್ ಮಾಡಿದ್ದಾರೆ ಅಂತೀಗ. ಇತ್ತೀಚೆಗೆ ನೋಡಿರ್ಬೇಕು ಪೇಪರ್ ಎಲ್ಲ ಕೂಡ, ಇನ್ನೂ ಗಂಡಸರು ಹೆಂಡಸರು ಗಂಡಸರು ಒಟ್ಟಿಗೆ ಒಂದೇ ಟೇಬಲ್ ಕೂಡಬಾರದು, ಒಂದೇ ಡೆಸ್ಕ್ ಮೇಲೆ, ಗೊತ್ತಾಯ್ತಾ? ಒಂದೇ ಕ್ಲಾಸಲ್ಲಿ ಒಂದೇ ಒಂದೇ ಇದನ್ನು ಕೂಡಬಾರದು, ಜೊತೆ ಜೊತೆ ಮಾತಾಡಬಾರ್ದು ಕ್ಯಾಂಪಸ್ ಒಳಗೆ. ಇದೆಲ್ಲ ಕತೆ ಬೋಧವಾಗಿದೆ, ಆಗಲಿ ಶುರು ಮಾಡಿದ. ಇವೆಲ್ಲ ಎಂದೋ ಗೊತ್ತಾಗ್ತಿತ್ತು ಮೊದಲೆಲ್ಲ. ಇವತ್ತು ಒಂದು 8-10 ವರ್ಷದಲ್ಲಿ ಅನಾಹುತಗಳು ನೋಡಕ್ಕೆ ಸಾಧ್ಯ. ಎಷ್ಟೋ ಜನ ಸೂಯಿಸೈಡ್ ಮಾಡ್ಕೊಳ್ಳೋ ಕಾಮನ್ ಆಗಿಬಿಟ್ಟಿದೆ. ಹೇಳೋರೆಲ್ಲ ಕೇಳೋರಿಲ್ಲ. ಈಗ ಒಂದು ಕೋಡ್ ಅಂತ ಶುರುವಾಯ್ತು. ನಮ್ಮ ಮೊದಲಿಂದ ಫಾಲೋ ಮಾಡಿದ್ರೆ ಹಾಗೆ ಇತ್ತು. ಪುರಾಣ ಬೈತಿದ್ರಲ್ಲ, ಈಗ ಈ ವಾಪಸ್ ಎಲ್ಲಿಗೆ ಹೋದ್ರೆ? ಈಗ ಅಲ್ಲಿಗೆ ಹೋಗ್ಬೇಕು. ಧರ್ಮ ಉಳಿಸ್ಲಕ್ಕೆ ಮಾಡಿದ್ದು ಅಷ್ಟೇ ಹೊರತು ಬೇರೆ ಅಲ್ಲ. ಎಷ್ಟು ಅದು ಡ್ರೆಸ್ ಕೋಡ್ ಮಾಡಿದ್ದಾರೆ ಮತ್ತೆ ಜೊತೆಗೆ, ಇಂಥ ಡ್ರೆಸ್ಸೇ ಇರಬೇಕು, ಅದು ಧರ್ಮ ಉಳಿಸ್ಬೇಕಾದ್ರೆ ವ್ಯವಸ್ಥೆ ಮಾಡಬೇಕಾಗತ್ತೆ. ಅದಕ್ಕೆ ಕೇಳಿದ್ರು ಅವರು, ಇದೆಲ್ಲ ನೋಡಿ ಏನ್ ತಪ್ಪು ಮಾಡಿದ್ದೆ ನೋಡಿ, ಗೊತ್ತಾ ನಿನಗೆ ಎಂತ ಬಯದ್ರು. ಮತ್ತೊಂದು ರೀಸನ್ ಇತ್ತು ಜೊತೆಗೆ, ಒಂದು ಮೋಟಿವ್ ಇತ್ತಲ್ಲ ಬಾರ್ಗಿ ಬಿಟ್ರೆ ಮೋಟಿವ್ ಬೇಕು. ಏನ್ ಮೋಟಿವ್? ಮುದುಕ ಗಂಡ ಬೇಡ, ಅದು ಮೋಟಿವ್ ಓದ್ಬ. ಇನ್ನೊಂದು ಬಿಟ್ಟು ಹೋಗಲ್ಲ ಗಂಡನನ್ನ, ಇನ್ನೊಂದು ಹುಡುಗ ಇದ್ದಾನೆ ಅವನು, ಅಜ್ವರ ಸೂರ್ಯವರ್ಚಸ್ಸಂ ಬೇರೆ, ಅವೆಲ್ಲ ಸೇರಿದ್ರಿಂದ ಬಿಟ್ಟು ಬಿಟ್ಟಿಯಾ ಅಂತ ಪ್ರಶ್ನೆ ಮಾಡ್ತಾರೆ. ಕಥಂ ಮತಿಸ್ತೆ, ಋಷಿಗಳ ರೀತಿ ಎರಡು ರೀತಿ ಇರಲಿ, ಅವ್ರು ಪ್ರಶ್ನೆ ಕೇಳಿ ತಿಳ್ಕೊಳ್ಳೋದು ಒಂದು ರೀತಿ, ಧ್ಯಾನ ಮಾಡ್ತಾರೆ ಇನ್ನೊಂದು ರೀತಿ. ಧ್ಯಾನ ಮಾಡಿ ತಿಳ್ಕೊಳ್ಳೋದು, ಇಲ್ಲ ಬಿಲ ಗರ್ಭಿಣಿ ಆಗಿದ್ದೇನೆ ಹ್ಯಾಕ್ ತಿಳ್ಕೊಂಡು ತೃಣಬಿಂದು ರಾಜ, ಧ್ಯಾನ ಮಾಡಿ ತಿಳ್ಕೊಂಡು. ಅವರು ವಿಶ್ರವಾಸಿ ಇತ್ತಲ್ಲ, ಅವ್ರು ಪುರಸ್ತರು ಘೋಷ ಮಾಡ್ತಾ ಇದ್ರು, ಅದನ್ನು ಕೇಳಿದ್ದು ಗರ್ಭಿಣಿ ಆಗ್ಬಿಟ್ಟು. ಆ ವಿಷಯ ಕೇಳಲಿಲ್ಲ ಆಯ್ತಾ, ನೋಡಿದ ತಕ್ಷಣ ಅರ್ಥ ಮಾಡ್ಕೊಂಡು. ಇದೇ ಒಂದು ಋಷಿಗಳು ತಮ್ಮ ಅಪ್ಲೈ ಮಾಡೋ ರೀತಿನೇ ಬೇರೆ, ಯಾರು ಕೇಳಿ ತಿಳ್ಕೊಬಹುದು, ಧ್ಯಾನ ದೃಷ್ಟಿಯಿಂದ ತಿಳ್ಕೊಬಹುದು, ಯಾರು ಫೋನ್ ಮಾಡ್ಬೋದು, ಡೈರೆಕ್ಟ್ ಹೋಗ್ಬೋದು, ನಮ್ಮಲ್ಲಿ ಮೆಥಡ್ಗಳಿಲ್ವೇನೀಗ, ಇಮೇಲ್ ಮಾಡ್ಬೋದು, ಅನೇಕ ಮೆಥಡ್ಗಳಿರ ಹಾಗೆ, ಯಾವ್ದು ಬೇಕೋ ಅದನ್ನು ಮಾಡ್ತಾರೆ. ಇವರು ಆ ರೀತಿ ಯೋಚನೆ ಮಾಡಿದ ರಾಜ, ಇದು ಕಾರಣ ಇದೆ. ಅಲ್ಲೂ ಸ್ವಾರಸ್ಯ ಇದೆ, ಒಂದೊಂದು ಮಾತಿನಿಂದನೂ ಸ್ವಾರಸ್ಯ ಇರುತ್ತೆ. ಕರ್ದಮ್ಮ ಅವರು ಇವ್ರು ಯಾರು, ಅವರು ರುಚಿಕರು ಹಾಗೆ ಮಾಡ್ತಾರೆ, ಇನ್ನೂ ಕೆಲವು ತೃಣಬಿಂದು ರಾಜ ಹಾಗೆ ಮಾಡಿದ. ಅದು ಇವ್ರಿಗೆ ಮಾಡಕ್ಕೆ ಕಾರಣ ಏನಂತ ಕೇಳಿದ್ರೆ, ಇವ್ರು ದೊಡ್ಡ ರಾಜ, ಇವರು ಸರಿಯಾತಿ ರಾಜ ಇದ್ದ, ತನ್ನ ಮಗಳು ಹೇಗಿದ್ರೆ ಏನ್ ಮಾಡ್ಬೇಕಾಗ, ಅದಕ್ಕೇನು ಮಾಡಬೇಕು, ತಾನೇ ತಿಳ್ಕೊಳಕ್ ಹೋಗ್ಬಾರ್ದು. ಯಾರಿಂದ ಬರ್ಬೇಕದೀಗ, ಯಾರಿಂದ ಬರಬೇಕು? ಮಗಳ ಬಾಯಿಂದ ಬರ್ಬೇಕು. ವಿಚಾರಣೆ ಮಾಡಿದ ಅಂತಾಗುತ್ತೆ, ಮನೆ ವಿಷಯ ಬೇರೆ, ಇದು ಪಬ್ಲಿಕ್ ಇದು. ರಾಜನ ಮಗಳು ಇನ್ನೊಬ್ಬನ ಜೊತೆಗಿದ್ದಾಳೆ ಅಂದ್ರೆ ದೊಡ್ಡ ಸೀರಿಯಸ್ ಅಫೆನ್ಸ್ ಇದು. ಯಾರಿಂದ ಗೊತ್ತಾಗಬೇಕು ಸತ್ಯ, ಯಾರಿಂದ ಹೊರ ಬರ್ಬೇಕೀಗ? ತಾನೇ ಸತ್ಯ ತಿಳ್ಕೊಂಡು ಜನ ಅನೌನ್ಸ್ ಮಾಡಬಾರ್ದು. ಏನ್ ಮಾಡ್ತಾರೆ ಜನ, ಮಗಳ ಪರ ವಹಿಸ್ಕೊಂಡ್ಬಿಟ್ಟ ರಾಜ ಅಂದ್ಬಿಡ್ತಾರೆ. ಅರ್ಥ ಆಯ್ತಾ? ಈಗ ಸರ್ಟಿಫಿಕೇಟ್ ತೋರಿಸ್ಬೇಕಾಗ, ಮಗ ಅಂತ ಅಪಾಯಿಂಟ್ ಮಾಡಬಾರ್ದು, ಎಲಿಜಿಬಲ್ ಕ್ಯಾಂಡಿಡೇಟ್ ಅಪಾಯಿಂಟ್ ಮಾಡ್ಬೇಕು. ಅವಾಗ ಯಾರಿಗೆ ಇಂಟರ್ವ್ಯೂ ಟೆಸ್ಟ್ ಎಲ್ಲ ನಾರ್ಮಲ್ ಆಗಿ ಮಾಡ್ತಾರೋ ಆ ರೀತಿಯಲ್ಲಿ ಮಗಳು ವಿಚಾರಣೆ ಮಾಡ್ತಾನೆ. ಯಾರೇ ಒಬ್ಬ ಅಪರಾಧಿನಿ ಹಾಗೆ ವಿಚಾರ ಮಾಡಬೇಕೋ ವಿಚಾರ ಮಾಡ್ತೀನಿ, ಎಂತ ಕೆಲಸ ಮಾಡಿದ್ದೀಯಲ್ಲ ನೀನೀಗ ಅಂತ ಕೇಳಿದ. ಕುಲಂ ಪಿತುರು ಪಿತುಶ್ಚ ಭರ್ತುಶ್ಚ ನಯಸಿ ಅಧಸ್ತಮಃ ಏವಂ ಬ್ರುವಾಣಂ ಪಿತರಂ ಸ್ಮಯಮಾನಾಶುಚಿ ಸ್ಮಿತ ಉವಾಚ ತಾತ ಜಾ ಮಾತ ತವೈಷ ಭೃಗುನಂದನಃ ಏವಂ ಬ್ರುವಾಣಂ ಪಿತರಂ ಸ್ಮಯಮಾನಾಶುಚಿ ಸ್ಮಿತ. ಈ ತಂದೆ ಹೇಳಿದ ತಕ್ಷಣ ಅವಳು ಕೋಪಗೊಳ್ಳಿಲ್ಲ, ತಂದೆ ಗೊತ್ತಿಲ್ಲ ತಾನೆ, ಅದು ನಕ್ಕಲಂತ ಅವಳು. ಶುಚಿಸ್ಮಿತ ಇವರು ನಗ್ತಾರೆ, ಇವತ್ತು ಏನು ದೊಡ್ಡ ಕೆಲಸ ಮಾಡಿಬಿಟ್ಟೆ ಅಂತ ನಗ್ತಾರೆ. ಅದು ಖುಷಿಯಿಂದ ನಗ್ತಾಳೆ. ಅಪ್ಪ ಉವಾಚ ತಾತ ಅಪ್ಪ ಜಾಮಾತ ತವ ಏಷ ಭೃಗುನಂದನಃ. ಇವರು ಬೇರೆ ಯಾರೋ ಅಲ್ಲ, ಅದು ಚಮನ ಮುನಿಗಳೇ, ನಿನ್ನ ಅಡಿಯನೇ ಇವರು, ಏನು ಬೇರೆಯವರು ಯಾರ ಜೊತೆ ಬಂದಿಲ್ಲ ನಾನು ಅಂತ ಹೇಳ್ತಾಳೆ. ಜಾಮಾತ ತವ ಏಷ ಭೃಗುನಂದನಃ ಶಶಂಶ ಪಿತ್ರೇ ತತ್ ಸರ್ವಂ ಯಯೋರು ವಯೋರೂಪಾಭಿಲಂಬನಂ ವಿಸ್ಮಿತ ಪರಮ ಪ್ರೀತ ತನಯಾಂ ಪರಿಷಸ್ವಜೇ ಶಶಂಶ ಪಿತ್ರೇ ತತ್ಸರ್ವಂ ವಯೋರೂಪಾಭಿಲಂಬನಂ ವಿಸ್ಮಿತ ಪರಮ ಪ್ರೀತ ತನಯಾಂ ಪರಿಷಸ್ವಜೇ. ಅದೇ ರೀತಿಯೇ ಭರತ ಚಕ್ರವರ್ತಿನೂ ಮಾಡ್ತಾನೆ. ಶಕುಂತಲೆ ಬರ್ತಾಳೆ, ಮಗುನೆತ್ಕೊಂಡೆ ಬರ್ತಾಳೆ, ಬರ್ತಾನೆ ತಕ್ಷ ಗೊತ್ತಾಗ್ಬಿಡುತ್ತೆ ಭರತ ಆತನ ಯಾರಿಗೆ, ದುಷ್ಯಂತ ರಾಜನೇ ಗೊತ್ತಾಗುತ್ತೆ. ಇವಳು ನನ್ನ ಶಕುಂತಲ, ನಾನು ಮದುವೆ ಆದವಳು, ಈ ಮಗು ನನ್ನಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ಏನಂತ ಮಾತಾಡ್ತಾನೆ, ನೀನ್ಯಾರ ನನಗೆ ಗೊತ್ತೇ ಇಲ್ಲ ಹೋಗು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಈಗ ಈ ಕಾಳಿದಾಸ ಅದಕ್ಕೇನು ಮಾಡಿಬಿಟ್ಟ, ಮರು ಬಂದಿದ್ದ ಶಾಪದಿಂದ ಅಡ್ಜಸ್ಟ್ ಮಾಡಿಬಿಟ್ಟ, ಮರು ಬಂದಿಲ್ಲ ಆತನಿಗೆ. ಅದೇನು ಮಾಡ್ದ, ತಾನು ರಾಜ ಈಗ, ಆತ ಇನ್ನೂ ಮಕ್ಕಳಿರಲಿಲ್ಲ. ಆ ಶಕುಂತಲೆ ಬಂದಿದ್ದಾಳೆ, ನೋಡೋದು ಭಾರಿ ಸುಂದರಿ ಅವಳು, ಒಳ್ಳೆ ಒಳ್ಳೆ ಪರಿಚಯಿಸಿಯಾದ ಮಗ ಇದ್ದಾನೆ. ರಾಜ ಏನು ಮಾಡಿಬಿಟ್ಟ, ಯಾರ ಕೇಳಿದ್ರು ಒಪ್ಕೊಂಡ್ಬಿಟ್ಟ, ಅವಳು ರೂಪಕ್ಕೆ ಮೋಹಿತನಾಗಿಬಿಟ್ಟ ಅಂತ ಆಕ್ಷೇಪಣೆ ಮಾಡಬಾರ್ದು. ತನ್ನ ಮಗನಿದ್ದೆಲ್ಲ ಮಗ ಸಿಕ್ಕ ಅಂತ ಸಂತೋಷಪಟ್ಟ ಅಂತ ಜನ ಆಕ್ಷೇಪಣೆ ಮಾಡಬಾರ್ದು. ಅದಕ್ಕೇನು ಮಾಡಿಬಿಟ್ಟ, ಈ ಕತೆ ಹೇಳಿದ್ರೆ ನಂಬೋದಿಲ್ಲ, ಹೋಗಿದ್ದೆಲ್ಲ ಕತೆ ಹೇಳ್ಬಿಟ್ರಿ ಅಂತಾರೆ, ಕತೆ ಅಂದ್ಬಿಡ್ತಾರೆ. ಅದಕ್ಕೆ ಅದೇನು ಮಾಡಬೇಕು, ರುಜುವಾತ್ ಮಾಡ್ಬೇಕಾದ ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡೋದು ಬೇರೆ ಎವಿಡೆನ್ಸ್ ಯಾವುದೂ ಇಲ್ಲ, ನೋನ್ ಎವಿಡೆನ್ಸ್ ಯಾವುದೂ ಇಲ್ಲ, ಯಾಕಂದ್ರೆ ಗಾಂಧರ್ವ ವಿವಾಹದ ಇನ್ನೊಬ್ಬರ ಸಾಕ್ಷಿ ಇಲ್ಲ. ಏನ್ ಮಾಡ್ಬಿಟ್ಟ ಆತ, ರಾಜನಾಗಿ ಒಂದು ಕಡೆ ನೋಡಿದ್ರೆ ಹೆಂಡತಿ ಮಗ, ಇನ್ನೊಂದು ಕಡೆ ನೋಡಿದ್ರೆ ಧರ್ಮ. ಅದಕ್ಕೇನು ಮಾಡಿದ ಆತ, ಧರ್ಮ ದೊಡ್ಡದೋ ಹೆಂಡತಿ ಮಕ್ಕಳು ದೊಡ್ಡದೋ ಅಂದ್ರೆ ಧರ್ಮ ದೊಡ್ಡದು. ಅದಕ್ಕೆ ಅವಳನ್ನ ತ್ಯಾಗ ಮಾಡಿದ್ರು ಪರವಾಗಿಲ್ಲ, ನಾನೇನು ಒಪ್ಕೋಬಾರ್ದು. ಈಗ ಇದನ್ನ ಒಪ್ಕೊಂಡ್ಬಿಟ್ಟು ಜನ ಹಾಳಾಗೋಗ್ಬಿಡ್ತಾರೆ, ನಾಳೆ ಎಲ್ಲ ರೀತಿ ಮಾಡಲಿ ಶುರು ಮಾಡಿಬಿಡ್ತಾರೆ. ಅದಕ್ಕೇನು ಮಾಡಿದ, ಯಾರು ಗೊತ್ತೇ ಇಲ್ಲ ಹೋಗು ಅಂತ ಹೇಳ್ಬಿಟ್ಟು. ಬಟ್ ಏನೇನೋ ಬೈತಾಳೆ, ಬಾಯಿ ಬಂದ ಬೈತಾಳೆ ಶಕುಂತಲೆ. ಆಗಲೇ ಬರೋದು ಕಿಂಚ ಯತ್ಕಿಂಚಿದ ಅನ್ಯಥಾ ಸಂತಂ ಅನ್ಯಥಾ ಪ್ರತಿಬದ್ಧತೆ ತಿಂಕೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹರಣ. ಆಚಾರ ಕೋಟ್ ಮಾಡ್ತಾರೆ ಅನ್ನೋ ವ್ಯಾಖ್ಯಾನದಲ್ಲ. ಎಂತ ಚೋರ ಕಳ್ಳ ನೀನು, ನೀನು ಮಾಡಿದ್ದೆ ನಾನು ಮೋಸ ಮಾಡ್ತಿದ್ದೆ ಅಂತ ಕೇಳಿ ನೋಡಿ ಬೇಕಾದ ಅನ್ಕೊಂಡು ಹೋಗು. ನಾನಂತೂ ಒಪ್ಪೋದಿಲ್ಲ, ಇನ್ ಯಾರು ಅವನು ಗೊತ್ತೇ ಇಲ್ಲ ಹೋಗು ಅಂತ ಹೇಳ್ಬಿಡ್ತು. ಆಗ ಅಶರೀರ ವಾಣಿಯಾಗ ದೃಶ್ಯ ಅಂತ ನೀನು ಹೇಳಿದ, ಅವಳು ಸತ್ಯ ಹೇಳ್ತಾ, ಸತ್ಯವಾಹ ಶಕುಂತಲ ಸತ್ಯ ಹೇಳ್ತಾ ಇದ್ದಾಳೆ, ನೀನು ಮದುವೆ ಆದವಳೇನೆ, ಸ್ವೀಕಾರ ಮಾಡು ಅಂತ ಹೇಳಿ ಸಭೆಯಲ್ಲಿ ನಡೆಯುತ್ತಿತ್ತು. ಎಲ್ಲರಿಗೂ ಗೊತ್ತಾಗುತ್ತೆ, ಆಗ ಸ್ವೀಕಾರ ಮಾಡಿ. ಆಗ ಹೇಳ್ತಾನೆ ಅದು, ನನಗೆಲ್ಲ ಗೊತ್ತಿತ್ತು, ಬಟ್ ಒಪ್ಪೋದು ಹೇಗೆ ನಾನೀಗ? ಅಶರೀರ ವಾಣಿ ಇತ್ತು, ಇದು ಒಂಥರ ಪಬ್ಲಿಕ್ ಆಗಿ ಗೊತ್ತಾಗಿಬಿಡ್ತು. ಇನ್ನು ಯೋಚನೆ ಇದೆ, ಅವ್ರು ಎಷ್ಟು ಗಮನ ಇತ್ತು ಅಂದ್ರೆ, ತನ್ನ ಒಂದು ಕಾರ್ಯ ಜನಕ್ಕೆ ಒಂದು ರಾಂಗ್ ಮೆಸೇಜ್ ಕೊಡಬಾರ್ದು. ಜನಗಳಿಗೆಲ್ಲ ತಪ್ಪು ಮೆಸೇಜ್ ಕೊಟ್ಬಿಟ್ರೆ ಯಥಾ ರಾಜ ತಥಾ ಪ್ರಜೆ ಆಗಿಬಿಡ್ತಾರೆ. ರಾಮದೇವರು ಸೀತಾ ಪರಿತ್ಯಾಗದ ಕನ್ನಲ್ಲಿ ಯಾತಕ್ಕೆ ತಂದ್ರು? ರಾಜನೇ ತನ್ನ ಹೆಂಡತಿಯಾದ್ರೂ ಸರಿನೇ, ಏನ್ ಮಾಡ್ಬೇಕು? ಅಪ್ಪ ಒಂದೇನಾದ್ರು ಆರೋಪ ಬಂದ್ರೆ ಎಕ್ಸಾಮಿನ್ ಮಾಡ್ಬೇಕು. ಇದನ್ನು ರಾಮದೇವರು ತೋರಿಸಿದ್ರು ಅಲ್ಲಿ. ಅದೆಲ್ಲ ಅರ್ಥ ಮಾಡ್ಕೊಳ್ಳೋದ್ರೆ ಜನಗಳು ಇವತ್ತು ನಾವು ಇಷ್ಟಪಟ್ಟದ್ ಮಾಡ್ತೇವೆ ಅಂತ ಹೇಳಿದ್ರೆ ಉತ್ತರ ಇದೆಲ್ಲ ಕೂಡ. ನಮ್ಮ ಜನ ಅರ್ಥ ಮಾಡ್ಕೊಳ್ಳಿ ಏನ್ ಮಾಡ್ತಾರೆ, ಆಕ್ಷೇಪಣೆ ಮಾಡ್ಬಿಡ್ತಾರೆ, ಎಷ್ಟು ಅನ್ಯಾಯ ಮಾಡ್ಬಿಟ್ರೆ ನೋಡಿದ್ರ ಅಂತೇಳಿ. ಆ ಕಾಳಿದಾಸ ಏನ್ ಮಾಡ್ಬಿಟ್ಟ, ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಕತೆ ಶಾಪ ಏನೋ ಶುರು ಮಾಡ್ಬಿಟ್ಟ. ಏನೋ ಕತೆ ಏನ ಏನ ಕಲ್ಪನೆ, ಅದರಿಂದ ಕಲ್ಪನೆ ಮಾಡಿಬಿಟ್ಟು ಈ ಶಾಪ ಬಂದಿತ್ತು ಅದಕ್ಕೆ ಮರ್ತು ಬಿಟ್ಟ ಅಂತೇಳಿ ಪಾಪ ದುರ್ವಾಸರು ಕಲ್ಪಿಟ್ಟ ಅದ್ರಿ ಮಧ್ಯ ಅದ್ರೊಳಗೆ. ದುರ್ವಾಸ ಶಾಪ ಕೊಟ್ಟು ಯಾರೋ ಬುನೀರು ಎಲ್ಲೋ ಹೋಗೋ ಬುನೀರು ಕರ್ಕೊಂಬಂದು ಪಾಪ ಮುಗ್ಧೆಗೆ ಶಾಪ ಕೊಟ್ಟರೆ ತಪ್ಪಾಗಲಿಲ್ಲ. ಅದು ವಿಚಿಂತಯಂತಿ ಯಮನನ್ಯ ಮಾನಸ ತಪೋಧನಂ ವೆಚ್ಚ ನಮಾಮುಪಸ್ಥಿತಂ ಸ್ಮರೇತನತ್ವಾಂ ಪ್ರತಿಬೋಧಿ ಸನ್ ಪ್ರತಿಬೋಧಿ ತಸ್ಸನ್ ಕಥಾಂ ಪ್ರಮತ್ತಃ ಪ್ರಥಮಾಂ ಕೃತಾಮಿವ. ಕಾಳಿದಾಸನ ಮಾತಿ, ಯಾರು ಚಿಂತೆ ಮಾಡ್ತಿದ್ದೀಯಲ್ಲ ಅವನು ಮರ್ತು ಬಿಡ್ಲಿ, ಕುಡಿದವನು ಹೇಗೆ ಮಾತು ಕೊಡೋದು ಮರ್ತು ಬಿಡ್ತಾನೋ ಹಾಗೆ ತಕ್ಷಣ ಮರ್ತು ಹೋಗ್ಬಿಟ್ಲಂತೆ ಇಮಿಡಿಯೇಟ್. ಇದು ಕಾಳಿದ ಸೃಷ್ಟಿ ಮಾಡಿದ, ದುಷ್ಯಂತರ ಸೇವೆ ಮಾಡಿದ, ದುರ್ವಾಸನ ಹಿಡಿದಾಕಿದೆ ಅಷ್ಟೇ. ದುರ್ವಾಸರು ಭಾರಿ ದೊಡ್ಡವರು, ಅವರಿಗೆ ಅಪಚಾರ ಆಯಿತು. ಇವ್ರದೇವರು ರುದ್ರದೇವರ ಅವತಾರ, ಅವರಿಗೆ ಅಪಖ್ಯಾತಿ ತಂದು ದುರ್ಯಶಂತರ ಪ್ರೊಟೆಕ್ಟ್ ಮಾಡಕ್ಕೆ ಹೋಗಿದ್ದಕ್ಕೆ ಏನಾಯ್ತು ಎಲ್ಲ ಕೆಟ್ಟೋಯ್ತು. ವೇದವ್ಯಾಸರು ಹಿಸ್ಟ್ರಿ ಬರೆದ್ರು, ಕಲ್ಪನೆ ಮಾಡಕ್ಕೆ ಹೋಗಲಿ ಇತಿಹಾಸ ಬರೋದು, ಜನಕ್ಕೆ ಅರ್ಥ ಆಗದೆ ಏನು ಮಾಡಿಬಿಟ್ರು ಕೊನೆಗೆಲ್ಲ ಕೂಡ. ಓಹೋ, ವೇದವ್ಯಾಸರು ಹಾಳು ಮಾಡಿಬಿಟ್ಟಿದ್ರು ಶಕುಂತಲ ಕಥೆನ, ಕಾಳಿದಾಸ ಅದನ್ನು ಒಳ್ಳೆ ಚಿನ್ನ ಮಾಡಿಟ್ಬಿಟ್ಟ ಅಂತ ಹೇಳಿದ್ದ. ಕಾಳಿದಾಸ ಚಿನ್ನ ಮಾಡಿಬಿಟ್ಟ, ಇತಿಹಾಸ ಚೇಂಜ್ ಮಾಡ್ತಾ ಹೋದ್ರೆ ಆಗುತ್ತೆ ಅದೆಲ್ಲ ಕೂಡ. ಇತಿಹಾಸ ತತ್ವ ಹುಡಿಯುದು, ತತ್ವ ಹೇಳಿದ್ರು ವೇದವ್ಯಾಸ ದೇವರು, ಒಬ್ಬ ರಾಜನ ಎಷ್ಟು ಜವಾಬ್ದಾರಿ ಇರುತ್ತೆ ಎಂಬುದನ್ನು ಹೇಳಿದ್ರೆ ಹೊರತು ಬೇರೆ ಅಲ್ಲ. ಇನ್ನು ಕೆಲವು ಊಹಾಪೋಹ ಶುರು ಮಾಡಿಬಿಟ್ಟ ಕಾಳಿದಾಸ. ಏನು ಊಹಾಪೋಹ ಶುರು ಮಾಡಿದಾಗ ಗೊತ್ತಾ, ಅವ್ರಿಗೆ ಉತ್ತರನೇ ಇಲ್ಲ ತನ್ನ ಏಕದಕ್ಕೆ. ಅವನು ಹೋದ ಮರ್ತು ಬಿಟ್ಟ, ಅದಕ್ಕೆ ಹೆಂಡತಿ ಕರೆಸ್ಕೊಳ್ಳೇ ಇಲ್ಲ ಅಲ್ಲಿಗೆ ಅಂತ ಹೇಳಿದ. ಮರ್ತು ಬಿಟ್ಟ ಅದಕ್ಕೆ ಕರೆಸ್ಕೊಳ್ಳೇ ಇಲ್ಲ, ಇದು ಶಾಸ್ತ್ರನೇ ಗೊತ್ತಿಲ್ಲ. ದೃಶ್ಯ ಮೊದಲು ಹೋದ ಅಲ್ಲಿ ವಾಪಸ್ಸು, ಎಲ್ಲ ಗೊತ್ತಿದೆ ಆತನಿಗೆ. ಇದ್ಕಡೆ ಗರ್ಭಿಣಿ ಆದ್ಲು, ಕರೆಸ್ಕೊಳ್ಳಿಲ್ಲ. ಯಾಕೆ ತವರು ಮನೆ ಹೆರಿಗೆ ಎಲ್ಲಿ ಆಗ್ಬೇಕು ಮೊದಲೇ, ಅದು ಅದಕ್ಕೆ ಅಲ್ಲೇ ಹೆರಿಗೆ ಆಗಲಿದ್ದು ಬಿಟ್ಬಿಟ್ಟ ಮೊದಲು. ಆಮೇಲೇನಾಯ್ತು, ಮೊದಲೇ ಕರೆಸ್ಕೊಳ್ಳಿಲ್ಲ. ಆಮೇಲೆ ಯಾತಕ್ಕೆ, ಎಲ್ಲಿದ್ದಾನೆ ಮಗ ಈಗ? ಕಣ್ಣವರ ಆಶ್ರಮದಲ್ಲಿದ್ದಾನೆ. ಆಶ್ರಮದಲ್ಲಿ ಏನ್ ಸಿಗುತ್ತೆ ಆತನಿಗೆ? ಒಳ್ಳೆ ಎಜುಕೇಶನ್ ಸಿಗುತ್ತೆ, ಅಲ್ಲೇ ಇರಲಿ ಅಂತ ಬಿಟ್ಟ. ಅದಕ್ಕೆ ತಾಯಿ ನೋಡಿ, ತಾಯಿಯ ಜವಾಬ್ದಾರಿ ಏನದು? ಮಗನ ವಿದ್ಯಾವಂತನ ಮಾಡೋದು. ಅದು ಗಂಗಾದೇವಿ ಏನ್ ಮಾಡ್ತಾಳೆ? ಭೀಷ್ಮರನ್ನ ತಾನು ಸಾಕೊಂಡು ದೊಡ್ಡವನ ಕರ್ಕೊಂಡ್ಬರ್ತಾಳೆ. ಇದು ಬಿಸಿಲಿನ ಸಲಹೆ ಇದೆ ಮಹಾಭಾರತದಲ್ಲಿ. ಅದು ನಷ್ಟ ಕರೆಸಲಿಲ್ಲ ಅಂತ. ಸರ್ವಧರ್ಮ ದೊಡ್ಡವನಾದ, ಅಷ್ಟೊತ್ತಿಗೆ ಸುಮಾರ ದೊಡ್ಡವನಾದ, ಒಳ್ಳೆ ವಿದ್ಯೆ ಸಾಕಷ್ಟು ಶಾಸ್ತ್ರ ಕಲ್ತ್ಕೊಂಡ. ಪರಿಣಾಮ ಏನಾಯ್ತು? ಮುಂದೆ ಚಕ್ರವರ್ತಿ ಆದ. ದುಷ್ಯಂತ ಚಕ್ರವರ್ತಿ ಆಗಿದ್ದಿಲ್ಲ, ಭರತ ಚಕ್ರವರ್ತಿ ಆಗ್ತಾನೆ. ತಂದೆಯನ್ನು ಮೀರಿಸಿಬಿಡ್ತಾನೆ. ಯಾತಕ್ಕೆ? ಕಣ್ಣವರ ಹತ್ರ ಸಿಕ್ಕ ಎಜುಕೇಷನ್ ಕಾರಣ ಆಯ್ತು ಅದಕ್ಕೆ. ಅದಕ್ಕೆ ಇದು ಕಾಳಿದಾಸ ಯಾವುದೂ ಇಲ್ಲ, ಏನ್ ಮಾಡಿಬಿಟ್ಟ? ಮರ್ತು ಬಿಟ್ಟ ಕರ್ಸ್ಕೊಳ್ಳಿಲ್ಲ ಅಂತ ಹೇಳಿ. ಇಲ್ಲಿ ಯಾಕೆ ಕರ್ಸ್ಕೊತಿದ್ದಾರೆ? ಕರ್ಸ್ಕೊತಾ ಇದ್ದ, ಇವೆಲ್ಲ ಉತ್ತರ ಗೊತ್ತಿಲ್ಲ. ಆದ್ರಿಂದಾನೆ ಕರ್ಸ್ಕೊಳ್ಳದೇನೆ ಹಾಗೆ ಬಿಟ್ಟು ತಿಳ್ಕೊಳ್ಳಕ್ಕೆ ಅನುಕೂಲ ಮಾಡಿಕೊಟ್ಟು ದೊಡ್ಡವರಾದ್ಮೇಲೆ ಇವರೇ ಕಳ್ಸಿಕೊಟ್ರು. ಎಲ್ಲ ಎಜುಕೇಷನ್ ಮುಗಿತು ಅಂತ ಕಳಿಸಿಕೊಟ್ರು. ಅವಾಗ ಎಂತ ಮಾಡಿದೆ? ಎಲ್ಲ ಅರ್ಥ ಮಾಡ್ಕೊಂಡ. ಬಟ್ ಒಪ್ಕೊಳ್ಳೋದು ಕಷ್ಟ ಅಂತ ಏನ್ ಮಾಡಿಬಿಟ್ಟ? ನಾಟಕ ಮಾಡ್ದೆ. ಆ ನಾಟಕದ ಫಲ ಗೊತ್ತಾಯ್ತು. ಇದೆಲ್ಲ ಅರ್ಥ ಮಾಡ್ಕೊಂಡು ಅದು ಉದ್ದೇಶ ಆತ ಬಂದಿದ್ದು ಒಂದೇ, ಭರತ ದುಷ್ಯಂತನ ಮರ್ಯಾದೆ ಕಾಪಾಡ್ಲಿಕ್ಕೆ ಹೋಗಿ ಎಷ್ಟೋ ಜನ ಮರ್ಯಾದೆ ತೆಗೆದಾಕ್ಬಿಟ್ಟ. ಮನೆಗೆ ದುಷ್ಟ ಆದ್ರು ಹೋದ್ರು ಇವರು ಎಲ್ಲ ಹೊರಟೋಗ್ಬಿಟ್ರು. ಅದು ಕಣ್ವರು ಎಷ್ಟು ಹೆಚ್ಚಾದ ನೋಡ್ಕೋತಾರೆ. ಪ್ರತಿಯೊಬ್ಬರದು ಒಂದು ಇತಿಹಾಸ ಇದೆ. ಅದ್ರೊಳಗೆ ತಾಯಿ ಹತ್ರ ಬೆಳಿಬೇಕು, ಋಷಿಮುನಿಗಳ ಆಶ್ರಮ ಹತ್ರ ಬೆಳಿಬೇಕು. ಇನ್ನೂ ಅಂತ ಕೇಸ್ ಬೇಕಾದಷ್ಟಿದೆ. ಪುರುಷದ ರಾಜ ಹೋಗಿದ್ದ, ಗೊತ್ತಾಯ್ತಾ, ಮಕ್ಕಳಿದ್ದೆಲ್ಲ ಹೋಗಿದ್ದ. ಅದರ ನಿರ್ಣಯದಲ್ಲಿ ನೆನಪಿರ್ಬೇಕು ಅವೆಲ್ಲ ಕೂಡ, ಕತೆ ಮರ್ತು ಬಿಡಬಾರ್ದು. ಹೋಗಿದ್ದ ಆತರ ಅಲ್ಲಿ ಮಗು ಹುಟ್ಟಿತ್ತು, ದ್ರುಪದ ರಾಜ ಹುಟ್ಟಿದ. ತಕ್ಷಣ ಏನ್ ಅಷ್ಟ ದ್ರೋಣಾಚಾರ್ಯ ಹುಟ್ಟಿದ್ರಲ್ಲಿ, ಭರದ್ವಾಜರ ಮಕ್ಕಳು ಅವರಿಬ್ಬರು ಕೂಡ. ದ್ರೋಣಾಚಾರ್ಯ ಅಲ್ಲಿ ಮಗ, ಇವರು ಇದ್ರ ಮಗ. ಮಗನ ಊರಿಗೆ ಹೋಗ್ಲಿಲ್ಲ ಆಯ್ತ, ಅಲ್ಲೇ ಬಿಟ್ಬಿಟ್ಟ ಮಗನನ್ನ, ಓದ್ಕೊಂಡು ಬರಲಿ ಅಂತ ಹೇಳಿದ. ಯುವಕನಾಗಿ ವಿದ್ಯಾವಂತನ ವಾಪಸ್ ಬಂದ ದ್ರುಪದ ರಾಜ. ಇಂಥ ಕೇಸ್ ಸಾಕಷ್ಟು ನೋಡಿದ ಮೇಲೆ ಋಷಿಗಳ ಆಶ್ರಮದಲ್ಲಿ ಬಿಡ್ಲಿಕ್ಕೆ ಕಾರಣ ಒಂದು ಒಳ್ಳೆ ಕಾರಣ ಇದೆ. ಅದೆಲ್ಲ ತಿಳ್ಕೊಂಡು ಸುಳ್ಳು ಆರೋಪ ಮಾಡಿದರೆ ಏನು ಅರ್ಥ ಇಲ್ಲದ್ರೊಳಗೆ ಸರಿಯಾಗಿ ನಡೀತು. ಏವಂ ಬ್ರುವಾಣಂ ಪಿತರಂ ಸ್ಮಯಮಾನ ಶುಚಿ ಸ್ಮಿತ ಉವಾಚತಾ ತಜಾ ಮಾತಾ ತವೈಷ ಭೃಗುನಂದನ ಶಶಂಶ ಪಿತ್ರೇ ತತ್ಸರ್ವಂ ವಯೋರೂಪಾಭಿಲಂಭನಂ ವಿಸ್ಮಿತ ಪರಮ ಪ್ರೀತಃ ತನಯಾಂ ಪರಿಷಸ್ವಜೇ ಶಶಂಶ ಪಿತ್ರೇ ತತ್ಸರ್ವಂ ವಯೋರೂಪಾಭಿಲಂಬನಂ ವಿಸ್ಮಿತ. ಏನು ವಯೋರ್ ವಯಾಭಿಲಂಬ ವಯಸ್ಸಾಭಿಲಂಬನಂ ರೂಪಸ್ಯ ಅಭಿಲಂಬನಂ. ಹೇಗೆ ವಯಸ್ಸು ಬಂತು, ತಾರುಣ್ಯ ಬಂತು, ಹೇಗೆ ರೂಪ ಬಂತು ಎಂಬುದನ್ನ ಸರ್ವಂ ಪಿತ್ರೇ ಶಶಂಸ ತಂದೆಗೆ ತಿಳಿಸಿದ್ರು. ವಿಸ್ಮಿತ, ಭಾರಿ ಆಶ್ಚರ್ಯ ಆಯ್ತು ತಂದೆಗೆ. ಪರಮಪ್ರೀತ, ಒಳ್ಳೆ ಖುಷಿ ಆಯ್ತು. ಏನೋ ಮುದುಕನ ಕೊಟ್ಟೆ ಅಂತ ಯೋಚನೆ ಮಾಡ್ತಿದ್ದೆ, ಸರಿಗೋಯ್ತು ಅನ್ಕೊಂಡ್ಬಿಟ್ಟ. ತನಯಾಂ ಪರಿಶಸ್ವದೆ, ಮಗಳನ್ನು ಆಲಿಂಗನ ಮಾಡಿಕೊಂಡು ಭಾರಿ ಮೆಚ್ಚಿದ. ಸೋಮೇನ ಯಾಜಯನ್ ವೀರ ಗ್ರಹಂ ಸೋಮಸ್ಯ ಚ ಗ್ರಹೀತ್ ಅಸೋಮಯೋರಪ್ಯಸ್ವಿನೋ ಜವನಃ ಸ್ವೇನ ತೇಜಸ. ಯಾವ ಯಜ್ಞ ಕರ್ಲಕ್ಕೆ ಬಂದಿದ್ದಲ್ಲ, ಕರೆದ ಹೊರಟರು ಯಜ್ಞ ಮಾಡ್ಲಿಕ್ಕೆ. ಒಳ್ಳೆ ಚಾನ್ಸ್ ಸಿಕ್ತು ಅವರಿಗೆ. ಏನ್ ಚಾನ್ಸ್ ಸಿಕ್ತು? ಅಶ್ವಿನಿ ದೇವತೆಗಳು ಮಾತು ಕೊಟ್ಟಿದ್ರು ಕೊಡಿಸ್ತೀನಿ ಅಂತೇಳಿ. ಮಾವನೇ ಯಜ್ಞ ಮಾಡ್ತಾನೆ, ಸರಿ ಒಳ್ಳೆ ರೈಟ್ ಸಿಕ್ಕಾಗತ್ತು. ಹೊರಟುಬಿಟ್ಟು ಸೋಮೇನ ಯಾಜಯನ್ ವೀರ ಗ್ರಹಂ ಸೋಮಸ್ಯ ಚಾಗ್ರಹಿ ಶರ್ಯಾತಿ ರಾಜ ಆ ಯಜ್ಞ ಮಾಡಿದ. ಇವರೇನ್ ಮಾಡಿದರು? ಅಸೋಮಯೋಹೋ ಅಪಿ ಅಶ್ವಿನೋಯೋಹೋ ಚವನಃ ಸ್ವೇನ ತೇಜಸ. ಚವನ ಮುನಿಗಳು ತಮ್ಮ ತಪಸ್ಶಕ್ತಿಯಿಂದಾಗಿ ಅಶ್ವಿನಿ ದೇವತೆಗಳಿಗೆ ಏನ್ ಮಾಡಿದ್ರು? ಹೋಮಪಾನ ಕೊಟ್ಟೇ ಬಿಟ್ರು. ಅಶ್ವಿನಿ ದೇವ ಸಾಹ ಅಂತ ಹೇಳೇಬಿಟ್ರು. ಹಂತುಂ ತಮಾದದೆ ವಜ್ರಂ ಸದ್ಯೋ ಮನ್ಯುರಮರ್ಷಿತ ಸವಜ್ರಂ ಸ್ತಂಭಯ ಮಾಸ ಭುಜಮಿಂದ್ರಸ್ಯ ಭರ್ಗವಃ. ಆಗ ಇಂದ್ರದೇವರು ಭಾರಿ ಸಿಟ್ಟು ಬಂತದ. ಹಂತುಂ ತಮ್ ಆದದೇ ವಜ್ರಂ ಸದ್ಯೋ ಮನ್ಯುಹು ಅಮರ್ಷಿತ ಸವಜ್ರಂ ಸ್ತಂಭಯಾಮಾಸ ಭುಜಂ ಇಂದ್ರಸ್ಯ ಭಾರ್ಗವ. ಆಗ ಸಮನ್ಯುಹು ಸದ್ಯೋ ಮನ್ಯುಹು ತಕ್ಷಣ ಕೋಪಗೊಂಡಂಥ ಇಂದ್ರದೇವರು, ಅವ್ರ ಶತಮನ್ಯು ಅಂತ ಅವ್ರಿಗೆ ಹೆಸರು, ಸದ್ಯೋ ಮನ್ಯು ಆಗಿಬಿಟ್ರಿ. ಇಮ್ಮಿಡಿಯೇಟ್ ಕೋಪ ಬಂತು. ನಮ್ಮ ರೂಲ್ಸ್ ಅಗರೆಸ್ಟ್ ಇದು, ದೇವತೆಗಳ ರೂಲ್ಸ್ ಪ್ರಕಾರ ಯಾರಿಗೆ ಕೊಡಬಾರ್ದಾಗಿತ್ತು, ಅವ್ರಿಗೆ ಕೊಡಬಾರ್ದಾಗಿತ್ತು. ಅವ್ರಿಗೆ ಕೊಡಿಸಿಬಿಟ್ರಲ್ಲ ಸಿಟ್ಟಿಗೋಸ್ಕರ ಏನ್ ಮಾಡಿದ್ರಂತೆ, ಅಮರ್ಷಿತ ಸಹಿಸಿಕೊಳ್ಳದೆ ತಮ್ ಹಂತುಂ ಯಾರನ್ನ, ಈ ಶ್ರವಣ ಮುನಿಗಳನ್ನ ಅಥವಾ ಶರ್ಯಾತಿ ರಾಜನನ್ನ, ಹಂತುಂ ವಜ್ರಂ ಸಮಾಧದೆ ವಜ್ರಾಯುಧ ತಗೊಂಡ್ರು. ಇವನೇನ್ ಮಾಡಿದ್ರು ಚಾರ್ಗ ಚವನ ಮುನಿಗಳು, ಭಾರ್ಗವರು ಅಂದ್ರೆ ಚವನ ಭಾರ್ಗವ ಭೃಗುವಂಶದವರು, ಅದಕ್ಕೆ ಚವನರಿಗೆ ಭಾರ್ಗವ ಅಂತ ಹೆಸರು. ಭಾರ್ಗವ ಸಭದ್ರಂ ಸ್ತಂಭಯಾಮಾಸ ಇಂದ್ರಸ್ಯ ಭುಜಂ. ಇಂದ್ರದೇವ್ ತೋಳು ಎತ್ತಿದ್ರಲ್ಲ ಸ್ತಂಭರಾಗಲಿ ಅಂದ್ರೆ ಹಾಗೆ ನಿಂತ್ಕೊಂಡ್ಬಿಡ್ತದ ಕೈ, ವಜ್ರ ಇದು ಹೊಡಿಲಿಕ್ಕೆ ಆಗಲಿಲ್ಲ, ಸ್ಟಾಪ್ ಆಗೋಯ್ತು. ಅನ್ವಜಾನಂ ತತಃ ಸರ್ವೇ ಗ್ರಹಂ ಸೋಮಸ್ಯ ಚಾಶ್ವಿನೋ ವಿಷಜವಿಧಿ ಯತ್ ಸರ್ವಂ ಸೋಮಾಹುತ್ಯಾ ಬಹಿಷ್ಕೃತೌ. ಅನ್ವಜಾನಂ ತತಃ ಸರ್ವೇ ಗ್ರಹಂ ಸೋಮಸ್ಯ ಚಾಶ್ವಿನೋ. ಆಗ ಸರ್ವೇ ಎಲ್ಲರೂ ಕೂಡ ಸೋಮಸ್ಯ ಗ್ರಹಂ ಅಶ್ವಿನೋ ಅನ್ವಜಾನಂ, ಆ ಸೋಮಪಾನವನ್ನ ಅಶ್ವಿನೇಜಿ ಮಾಡಿಸಿದ ಕಾರ್ಯವನ್ನ ದೇವತೆಗಳು ಒಪ್ಪಿಕೊಂಡ್ಬಿಟ್ರು. ಇಂದ್ರದೇವರಿಗೆ ಹಾಗಾದ್ಮೇಲೆ ಅದು ಸರಿ ಹೋಗ್ಬೇಕಲ್ಲ, ಅದೀಗ ಆಯ್ತಪ್ಪ ಒಪ್ಕೋತೀವಿ ಅಂತ ಹೇಳಿದ್ರು, ಒಪ್ಕೊಂಡ್ಬಿಟ್ರು. ಮೊದ್ಲು ಯಾತಕ್ಕೆ ಕೊಟ್ಟಿದ್ದಿಲ್ಲ ಹಾಗಿದ್ರೆ ಅಂತ ಪ್ರಶ್ನೆ ಬಂತು. ಅಶ್ವಿನಿ ದೇವತೆಗಳಿಗೆ ಯಾತಕ್ಕೆ ಸೋಮಪಾನಕ್ಕೆ ಅರ್ಹತೆ ಇದ್ದಿಲ್ಲ ಅಂದ್ರೆ, ವಿಷಚೌವಿಧಿ ಯತ್ ಸರ್ವ ಪೂರ್ವಂ ಸೋಮಾಹುತ್ಯ ಬಹಿಷ್ಕೃತ. ಅವರು ವೈದ್ಯರು, ವೈದ್ಯರು ಅಂತ ಹೇಳಿ ಅವರು ಸೋಮಪಾನಕ್ಕೆ ಅರ್ಹತೆ ಕೊಟ್ಟಿದ್ದಿಲ್ವಂತೆ. ಇದು ವೈದ್ಯರ ಬಗ್ಗೆ ಒಂದು ಮಾಹಿತಿ ಇದೆ. ಮನುಸ್ಮೃತಿಯಲ್ಲಿ ಹೇಳ್ತಾರೆ ವೈದ್ಯರನ್ನ ವಿಶೇಷ ಮಡಿ ಕಾರ್ಯಕ್ಕೆ ಕರಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಕೇಳಿದ್ರೆ ಬಹಳ ಸುಲಭ ಅದು, ಅವ್ರು ಎಲ್ಲರನ್ನು ಮುಟ್ತಿರ್ತಾರೆ ಹೋದಲ್ಲ. ಆದ್ರಿಂದ ಅವ್ರು ಏನ್ ಮಾಡಬಾರ್ದು, ಅವರು ಬೇರೆ ರೀತಿ ಬಹಿಷ್ಕಾರ ಹಾಕಲಿಲ್ಲ ಅವರಿಗೆ. ಇಂಥ ಕಾರ್ಯಗಳಿಗೆ ಅವರು ನಾಟ್ ಅಲೋಡ್ ಅಷ್ಟೇ, ಕೆಲವು ಕಾರ್ಯಗಳಿಗೆ ನಾಟ್ ಅಲೋಡ್ ಅಂತ ಮಾಡಿ ಅದಕ್ಕೆ ನಡೆದಿದ್ದಷ್ಟೇ. ಜನ ಎಂದ್ರೂ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ವೈದ್ಯರು ನಿಜವಾರು ಎಷ್ಟು ಸ್ನಾನ ಮಾಡೋಕೆ ಲೆಕ್ಕನೇ ಇಲ್ಲ, ಸರಿಯಾಗಿ ಮಾಡಿಬಿಟ್ರೆ ಜನವಾರ ಚೇಂಜ್ ಮಾಡೋಕ್ಕೂ ಸ್ನಾನ ಮಾಡ್ತಿರ್ಬೇಕು ಹಾಗೆ. ಜೊತೆಗೆ ಯಾವುದು ರೋಗ ಬರದಂತೆ ಕಾಪಾಡ್ಕೋಗ್ ತಮ್ಮನ್ನು, ಅದು ಭಾರಿ ಹಿಂಸೆ ಅದು. ಅದಕ್ಕೆ ಏನ್ ಮಾಡಿದ್ದಾರೆ ಅವ್ರದೊಂದು ಮತ್ತೆ ವೃತ್ತಿಯ ಧರ್ಮ ಪಾಲನೆ ಮಾಡಲೇಬೇಕಾದ್ರಿಂದ ಬಿಟ್ಟು ಬರಾಗಿಲ್ಲ. ಅದಕ್ಕೇನ್ ಮಾಡಿಬಿಟ್ರು ಅವ್ರು, ಏನೂ ಇಲ್ಲ ಅಂತಲ್ಲ, ಪೂಜೆ ಮಂತ್ರ ಎಲ್ಲ ಇದೆ ಅವರಿಗೆ, ಸೋಮಾಹುತಿ ಇಲ್ಲ ಅಂತ ಮಾಡಿ. ಬಟ್ ಇವತ್ತಿಂದ ಏನಾಯ್ತದು, ಇವು ಚವನಮರಿಗಳ ತಪಶಕ್ತಿಯಿಂದ ಚೇಂಜ್ ಆಗುತ್ತೆ. ಇದು ಆಕ್ಚುಲಿ ನಡೆದಿದ್ದೇನು ಅಂದ್ರೆ, ಚವನ ಅಶ್ವಿನಿ ದೇವತೆಗಳಿಗೆ ಯಾವುದೋ ಪ್ರಾರಬ್ಧವಶಾತ್ ಅವರಿಗೆ ಸೋಮವಾರ ತಪ್ಪಿ ಹೋಗಿತ್ತು, ಅವತ್ತಿ ಪ್ರಾರಬ್ಧ ಮುಗೀತು, ಅದಕ್ಕೋಸ್ಕರ ಎಲಿಜಿಬಲ್ ಆದ್ರು. ಇದೆಲ್ಲ ಇಂದ್ರದೇವರು ಮಾಡಿದ್ದೆಲ್ಲ ಏನದು ನಾಟಕ ಅದನ್ನು ಹೇಳ್ತಾರೆ. ಇಂದ್ರದೇವರ ಕೈ ಸ್ತಂಭನ ಮಾಡೋ ಶಕ್ತಿ ಇವರಿಗಿಲ್ಲ, ಚವನಮುನಿಗಳಿಗಿಲ್ಲ. ವಜ್ರಾಯಿಲ್ಲಿ ಇಂದ್ರದೇವರಲ್ಲಿ ಚವನಮುನಿಗಳ ಅರ್ಥಾತ್ ಸಂಬಂಧ ಇಲ್ಲ. ಆದ್ರೆ ಇಂದ್ರದೇವರಿಗೆ ಬೇಕಿತ್ತು, ನಿಮ್ಮ ಅಶ್ವಿನ ಕೊಡಬೇಕು ಅಂತ ಸಂಕಲ್ಪ ಆಗಿತ್ತು ಅವರಿಗೆ. ಇದು ನಾಟಕ ಮಾಡದೆ ಮಾಡಿದ್ರು, ಹಾಗೆ ಮಾಡಿದವರು ಏನಾಗ್ತಿತ್ತು, ಅನಫಿಷಿಯಲ್ ಆಗಿ ಒಪ್ಕೊಂಡಾಗ್ತಿತ್ತು. ಈ ರೀತಿ ಮಾಡಿದ್ರಿಂದ ಏನಾಯ್ತು ಅಂತ ಕೇಳಿದ್ರೆ, ಅಫಿಷಿಯಲಿ ರೆಗ್ಯುಲರೈಸ್ ಮಾಡಿಬಿಟ್ರು ಅವ್ರು, ಇದ್ಮೇಲೆ ಕೊಡ್ಬೋದು ಅಶ್ವಿನಿ ದೇವತೆಗಳಿಗೆ ಅಂತ. ಇದು ವಿಶೇಷ. ಭಿಷಿತವ್ಯತಿ ಯಾತಕ್ಕೆ ಇವ್ರಿಗೆ ಅಪ್ಲೈ ಆಗೋದಿಲ್ಲ ಅಂದ್ರೆ, ಡಿವೈನ್ ಡಾಕ್ಟರ್ಸ್ ಅವರು, ಗುರುಲೋಕದ ಡಾಕ್ಟರ್ಸ್ ಆಗಿದ್ರೆ ಕೆಲವು ಲೋಪಕ್ಕೆ ಒಳಗಾಗ್ತಾರೆ, ಆದ್ರೆ ಡಿವೈನ್ ಡಾಕ್ಟರ್ಸ್ ಆದ್ರಿಂದ ದೋಷ ಇಲ್ಲ. ಇಷ್ಟೇ ಸಾಕಿದ್ದಿಲ್ಲ, ಪ್ರಾರಬ್ಧವಶ ಅಥವಾ ಮಿಸ್ ಆಗಿತ್ತು ಅವರಿಗೆ ಬಂತು. ಹೇಗೆ ರುದ್ರದೇವರಿಗೆ ಸೋಪಾನಕ ಅರ್ಹತೆ ಇತ್ತು, ಡ್ಯೂ ಪ್ಲೇಸ್ ಅಲ್ಲೇ ಬರ್ತಿತ್ತು. ದಕ್ಷಪ್ರದೇಶ ಶಾಪದಿಂದ ಏನಾಗ್ಬಿಡ್ತದ ಕಡಿಮೆ ಆಯ್ತು. ಯಾಕೆಂದ್ರೆ ಶಾಪ ಮುಖ್ಯ ಕಾರಣ ಅಲ್ಲ, ಆ ಪ್ರಾರಬ್ಧ ಅಲ್ಲಿ ಬರಬೇಕಾಗಿತ್ತು, ಅಲ್ಲಿ ಬಂತು. ಶಾಪ ಸೆಕೆಂಡರಿ ಕಾರಣ. ಇಂದ್ರದೇವರಲ್ಲಿ ರುದ್ರದೇವರ ಲಿಂಗ ಪೂಜೆ ಅನ್ನೋದು ಭೃಗುಮುನಿ ಶಾಪದ ಫಲ ಅಲ್ಲ, ಅದು ಪ್ರಾರಬ್ಧ ಶಾಪ ನಿಮಿತ್ತ ಆಯ್ತು ಅಷ್ಟೇ. ಇದೇ ಆಚಾರ ದೃಷ್ಟಾಂತ ಕೊಟ್ಬಿಡ್ತಾರೆ, ಪ್ರಾರಬ್ಧ ಪಾಪಸ್ಯ ವಿಷಾಶನಂ ಹೆತ, ವಿಷಾಶನಂ ಯಾ ದೃಷ್ಟಾಂತ ಕೊಡ್ತಾರಾದ್ರಿಂದ ದೇವತೆಗಳಿಗೆ ಮುನಿಗಳಿಗೆ ಏನಾದರೂ ಆದರೆ ಆ ಹೊರಗಿನ ನಿಮಿತ್ತನೇ ಬೇರೆ, ಒಳಗಿರೋ ಪ್ರಾರಬ್ಧನೇ ಬೇರೆ. ಇದು ಅದರಿಂದ ಇಷ್ಟೆಲ್ಲ ನಡೆದೋಗಿತ್ತು ಯಾರಿಗೆ, ಅದು ಬಂತಲ್ಲ ಆಗಲೇ ಚೇತನದಲ್ಲಿ ಬಂತಲ್ಲ. ಅಜ್ಮಜಾನಂ ತತಃ ಸರ್ವೇ ಗ್ರಹಂ ಸೋಮಸ್ಯ ಚಾಶ್ವಿನೋ ಭಿಷಜೌ ವ್ಯತಿಯತ್ ಪೂರ್ವಂ ಸೋಮಾಹುತ್ಯಾ ಬಹಿಷ್ಕೃತವು. ಉತ್ತಾನ ವೈದ್ಯರು ಎಕ್ಸೆಪ್ಷನ್ ಕೊಟ್ಟಿದ್ದಾರೆ, ಯಾವ ರೀತಿ ಬ್ಯಾನ್ ಮಾಡಿದ್ರೆ ಎಕ್ಸೆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಏನಂತ, ವೈದ್ಯರಿಗೆ ಸೂತಕ ಇಲ್ಲ ಅಂತ ಹೇಳ್ಬಿಟ್ಟು. ವೈದ್ಯರು ಸೂತಕ ಅಂತ ಸೂತಕ ಅಂದ್ರೆ ರಾಜ ರಜಾ ಹೋಗಿಬಿಟ್ರೆ ಗತಿ ಏನಾಗ್ಬೇಕು ಡಾಕ್ಟರ್ಗಳು, ಅದಕ್ಕೆ ಅವ್ರಿಗೆ ಸೂತಕದ ದೋಷ ಇಲ್ಲ ಅಂತ ಹೇಳ್ತಾರೆ. ವೈದ್ಯನಿಗೆ ಸೂತಕ ಇರುತ್ತೆ ಅಂತ ತಿಳ್ಕೊಂಬೋಣ, ವೈದ್ಯನಿಗೆ ಸೂತಕ ಇದೆ. ಈಗ ಯಾರದೋ ಮನೆಗೆ ವಿಜಿಟ್ ಮಾಡಕ್ಕೊದ್ದು ಸೀರಿಯಸ್ ಇತ್ತು, ಹೋದ ದೋಷಿ ಕೊಟ್ಬಿಟ್ಟ, ಇವು ಸೂತಕ ಆಚರಣೆ ಇವನು ಮಾಡಿಲ್ಲ ಅಂತ ತಿಳ್ಕೊಂಡು ಇವ್ರು ಏನು ಮಾಡಬಾರ್ದು. ವೈದ್ಯನಿಗೇನು ದೋಷ ಇಲ್ಲ, ಸೂತಕದ ದೋಷ ಇಲ್ಲ. ಯಾತಕ್ಕೆ, ಆತ ವೃತ್ತಿಯಾಗಿ ಅಟೆಂಡ್ ಮಾಡ್ತೇನೆ ಅಂತ ದೋಷ ಇಲ್ಲ. ಉಳಿದವರಿಗೆ ದೋಷ ಇದೆ, ಅವರಿಗೆ ದೋಷ ಇಲ್ಲ. ಇದರ ಎಕ್ಸೆಂಪ್ಷನ್ ಕೊಟ್ಟರು, ಕೆಲವು ಇನ್ನೂ ಕೊಟ್ಟರು, ಈ ಕೆಲವು ಮಾಡಬಾರ್ದು ಕೆಲವು ಮಾಡಬಹುದು ಅಂತ. ಅದೆಲ್ಲ ವಿಶೇಷ ಅಂಶಗಳು. ಈ ರಾಜರಿಗೆ ಸೂತಕ ಇಲ್ಲ ಅಂತ ಮಾಡಿದ್ರು, ಯುದ್ಧ ಕಾಲಕ್ಕೆ ರಾಜರಿಗೆ ಸೂತಕ ಇಲ್ಲ. ಸೂತಕ ಆಚರಣೆ ಕೊಡದೆ ಶತ್ರುಗಳು ಡಾಮಿನೇಟ್ ಆಗಿಬಿಡ್ತಾರೆ. ಈ ಸೂತಕ ಬಗ್ಗೆ ರಾಜ್ಯರ ಕತೆ ಮುಗಿಸ್ಬಿಟ್ಟಿರ್ತಾರೆ, ಆ ಸೂತಕ ಇಲ್ಲ ಅವರಿಗೆ. ಮತ್ತೆ ಯಾವಾಗಲೂ ಯಜ್ಞ ಯುದ್ಧ ಮಾಡ್ತಿರುವಾಗ ಯಾರು ಸತ್ತರೆ ಆಗಲೂ ಸೂತಕ ಇಲ್ಲ. ಭೀಷ್ಮರ ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ, ಎಷ್ಟೋ ಯಾರಿಗೂ ಸೂತಕ ಇಲ್ಲ. ಆಗ ಯುದ್ಧ ಮುಗಿದ ಮೇಲೆ ಒಟ್ಟಿಗೆ ಸೂತಕ ಆಚರಣೆ, ಆಗ ಸೂತಕ ಇಲ್ಲೇ ಇಲ್ಲ. ಆ ಸೂತಕ ಇಲ್ಲ ಸಂಧ್ಯಾಂದ್ಯ ಮಾಡಿರೋದು ಬರೀತಾರೆ, ಮತ್ತೆ ಮಹಾಭಾರತ ಸಂಧ್ಯಾಂದ್ಯ ಮಾಡಿರೋದು ಬರೀತಾರೆ, ಅದು ಸೂತಕ ಇಲ್ಲ ಅವರಿಗೆ, ಅರ್ಘ್ಯನೂ ಕೊಟ್ಟರು ಅಂತ ಬರೀತಾರೆ, ಸೂತಕದ ಪ್ರಶ್ನೆ ಇಲ್ಲ, ಭೂಮಿ ಒಟ್ಟಿಗೆ ಆಚರಿಸಿಬಿಡ್ತಾರೆ ಅವರ ಧರ್ಮಶಾಸ್ತ್ರ ವಿಶೇಷಾಂಶಗಳು, ಅದು ಗೊತ್ತಿಲ್ಲದವರು ಪ್ರಶ್ನೆ ಮಾಡ್ತಾರೆ ಅಷ್ಟೆ. ಆ ಅಷ್ಟಿಂದಾನೆ, ಯಾಕೆ ಯುದ್ಧ ಭೂಮಿಯಲ್ಲಿದ್ರಲ್ಲ, ಯುದ್ಧ ಭೂಮಿಯಲ್ಲಿದ್ರಲ್ಲ, ಮನೆಗೆ ಹೋಗೋ ಟೈಮ್ ಇಲ್ಲ, ಅದು ಸಕಾಲಕ್ಕಲ್ಲೇ ಅರಿಕೆ ಕೊಟ್ಬಿಟ್ರು ಅಂತ, ಧೂಳಿಯಿಂದನೇ ಅರಿಕೆ ಕೊಟ್ಟರು ಅಂತ. ಸರಿಯಾದಂತ ಮತ್ತೆ ಇನ್ನೊಂದಿದೆ ಸೂತಕದ ಆಚರಣೆ. ಇವರು ಸಿನಿಮಾ ನಾಟಕದಲ್ಲಿ ಗುರುಕ್ಷ ಸಿನಿಮಾ ಬಂದಿತ್ತಲ್ಲ, ಯಾರ ಸತ್ತಷ್ಟು ಅಲ್ಲೇ ಅದು ಸಂಸ್ಕಾರ ಮಾಡಿಸ್ಬಿಡ್ತಿದ್ರು, ಆಗ್ಲೇ ಸತ್ತಷ್ಟು ನೆಕ್ಸ್ಟ್ ಸೀನ್ ಅಂದ್ರೆ ಅವರು ದಹನ ಕಾರ್ಯ ನೋಡಿಸ್ಬಿಡ್ತಿದ್ರು. ತಪ್ಪದು, ಯುದ್ಧ ಮುಗಿಯವರು ಸಂಸ್ಕಾರ ಮಾಡಬಾರ್ದು ಅಂತೆ, ಯುದ್ಧ ಪೂರ್ತಿ ಮುಗಿಯವರಿಗೂ ಕೂಡ ಸಂಸ್ಕಾರ ಮಾಡಬಾರ್ದು. ಮತ್ತೆ ಹೆಣಗಳನ್ನ ತಕ್ಷ ಕ್ಲಿಯರ್ ಮಾಡಬೇಕು ಅಂದ್ರೆ ಉಳಿದ ಕಾಲದಲ್ಲಿ ಹೇಳಿದ್ದೆ ಹೊರತು ಈ ಕಾಲದಲ್ಲಿ ಹೇಳಿದ್ದಲ್ಲ, ಯುದ್ಧ ಕಾಲಕ್ಕೆ ಅದು ಅನಿವಾರ್ಯ. ಆ ಕಾಲಕ್ಕೆ ಸಂಸ್ಕಾರ, ಯುದ್ಧಕ್ಕೆ ಇವರಿಗೆ ಟೈಮ್ ಇಲ್ಲ, ಸಂಸ್ಕಾರ ಏನ್ ಮಾಡ್ತಾ ಕೊಡ್ತಾರೆ, ಮತ್ತೆ ಯಾವುದೋ ಮಾಡಾಗಿಲ್ಲ. ಯುದ್ಧ ಮುಗಿದ್ರೆ ಏನ್ ಮಾಡ್ತಾರೆ, ಒಟ್ಟಿಗೆ ಮಾಸ್ ಕ್ರಿಮೇಷನ್ ಮಾಡಕ್ಕೆ ಬಿಡ್ತಾರೆ, ಸ್ಪೆಷಲ್ ಆದವ್ರನ್ನ ಸಪರೇಟ್ ಸಪರೇಟ್, ಉಳಿದವ್ರನ್ನೆಲ್ಲ ಮಾಸ್ ಕ್ರಿಮೇಷನ್ ಮಾಡಿ ಮುಗಿಸ್ತಾರೆ. ಅವೆಲ್ಲ ಧರ್ಮಸೂಕ್ಷ್ಮ ಓದೋರಿಗೆ ಗೊತ್ತಾಗ್ತದೆ, ಮಹಾಭಾರತ ಪ್ರಾಕ್ಟಿಕಲ್ಲು ಧರ್ಮಸೂಕ್ಷ್ಮಗಳು ಥಿಯರಿ ಅದೆಲ್ಲ ತಿಳ್ಕೊಂಡವ್ರಿಗೆ ಇದೆಲ್ಲ ವೈದ್ಯರ ಬಗ್ಗೆ ಕೊಟ್ಟ ಮಾಹಿತಿ ಇಂಪಾರ್ಟೆಂಟ್ ಇಲ್ಲ, ಅದೇ ಹೇಳ್ತಿರೋದು ವೈದ್ಯರ ಮನೆ ಬೇಡ ಚಿಂತನೆ ಮಾಡೋ ಕಾರಣ ಇಲ್ಲ. ತಮ್ಮನೇ ತಾವು ಸಿದ್ಧಿಯೆಲ್ಲ ಆಚರಣೆ ಮಾಡಲೇಬೇಕು, ತಾವು ಬಂದ ಮೇಲೆ ಆ ಸೂತಕನ ಬರೋದಿಲ್ಲ ಅಂತ ಹೇಳಬಾರ್ದು, ಆಗ್ಬಿಟ್ಟಿಗೆ ಎಕ್ಸೆಂಪ್ಷನ್, ಸೂತಕ ಬರೋದ್ರೆ ಯಾವ ಕಾರಣಕ್ಕೂ ತನ್ನ ಕೆಲಸ ಬಿಡಬಾರ್ದು, ಗೊತ್ತಾಯ್ತಾ, ಬೇರೆಯವರು ಕೂಡ ಸೂತಕ ಅಂತ ನೋಡ್ಲಿಕ್ಕೆ ಹೋಗಬಾರ್ದು, ಅರ್ಥ ಆಯ್ತಾ. ತನ್ನ ಕೆಲಸ ತಾನು ಮಾಡಬೇಕು, ವೈದ್ಯರಾಗಿ ಮನೆಯಲ್ಲಿ ಸೂತಕ ಆಚರಣೆ ಮಾತ್ರ ತಾನು ಮಾಡಲೇಬೇಕು, ದೇವ್ ಪೂಜೆ ಇತ್ಯಾದಿ ಹತ್ತು ದಿವಸ ಇಲ್ಲದೆ ಇರೋದು ಅವೆಲ್ಲ ನಾರ್ಮಲ್ ಮಾಡಲೇಬೇಕು, ವ್ಯತ್ಯಾಸ ಇದು ಮಾಡೋಕ್ಕೆ ಯೋಚನೆ ಇಲ್ಲ. ಇವತ್ತು ಯಾತಕ ಫಾಲೋ ಮಾಡಿದ್ರೆ ಎಲ್ರಿಗೂ ಸೂತಕ ಇದ್ದಾಗಿರೋದ್ರಿಂದ ಹೆಚ್ಚು ಕಡಿಮೆ, ಎಲ್ಲ ವೃತ್ತಿಯಲ್ಲೂ ಬೈಲಿಗೆ ಅಂದ್ರೆ ಪರಮ ಮೈಲಿಗೆ. ಆಫೀಸ್ಗಳಲ್ಲಿ ಬಸ್ ಹತ್ತಿದ್ರೆ ನಿಮ್ಗೆ ಟ್ರೈನಲ್ಲಿ ಕೂತ್ರಂತೂ ಕೃಷ್ಣ ಅವುಗಳು ಕೂಡ ಬಿದ್ದಿರುತ್ತೆ, ಹಾಗೆ ತಿಂದು ಅವುಗಳು ಕೂಡ ಹಾಗೆ ಬಿಡಿಸ್ಬಿಟ್ಟಿರ್ತಾರೆ, ಕ್ಲೀನ್ ಮಾಡಿರೋದು. ಇನ್ನು ಇನ್ನೇನು ಸುದ್ದಿ ಇರುತ್ತೆ ಅದರೊಳಗೆ, ಎಲ್ಲ ಕಡೆ ಸುದ್ದಿ ಕೆಟ್ಟೋಯ್ತು. ಉತ್ತಾನ ಬರಹೀರ ಅನರ್ಥ, ಇನ್ನೂ ಕೆಲವರು ಹೇಳ್ತಾರೆ ಇವೆಲ್ಲ ಹಾರಾಗಿರೋ ತರ್ತಾರಲ್ಲ ಎಷ್ಟೋ ಜನಗಳು, ಹೆಣಕ್ಕಾಗಿರೋ ಹಾರ ತಂದು ಮಾರ್ತಾರೆ ಎಷ್ಟೋ ಜನಗಳು, ಹೋಗಿರ್ತಾರೆ ದಾರಿ ಹೋಗಿರ್ತಾರೆ, ಅದು ತರೋದು ಮತ್ತೆ ಮಾರೋದು, ಅದು ಇನ್ನೊಂದು ಹೆಣಕ್ಕೆ ಕೊಟ್ಟು ಪುಣ್ಯ, ಇನ್ನೊಂದು ಇವನಿಗೆ ಕೊಟ್ಬಿಡ್ತಾರೆ. ಅದಕ್ಕೆ ಕೆಲವು ಪದ್ಧತಿ ಮಠಗಳೇ ದೇವ ಭೂ ಉಪಯೋಗಿಸೋದಿಲ್ಲ, ಅಂಗಡಿಯಲ್ಲಿ ಕೊಂಡು ಹಾರ ಉಪಯೋಗಿಸೋದಿಲ್ಲ, ಮನೆಯಲ್ಲಿ ಕಟ್ಟಿ ಬೆಳೆಸಿದ್ರೆ ಕೊಡಿ, ಇಲ್ಲದ ಹೋದ್ರೆ ಇಲ್ಲ, ಇಲ್ಲದೋದ್ರೆ ಡೌಟ್ ಬಂದ್ಬಿಡುತ್ತೆ. ಆತ ಭಾರಿ ಕೆಟ್ಟ ಕಾಲ ಇದು, ಬರೀ ವ್ಯಾಪಾರ ಅಂದ್ರೆ ವ್ಯಾಪಾರ ಅಷ್ಟೆ, ಯಾರು ಎಲ್ಲ ನೆಲದಲ್ಲಿ ಹೂ ಬಿದ್ದ ಅದನ್ನೇ ತೊಗೊಂಡು ಆರಿಸಿ ಮಾಡಿಬಿಡ್ತಾರೆ ಮತ್ತೆ ಹೋಗಿಬಿಟ್ಟು. ಅದಕ್ಕೆ ನಾವ ಕೈಯಾರಿ ಬೆಳೆಸಿ ಹಾಕದಿದ್ರೆ ಹಾಕಿದ ಹೂವಿನ ಹಾಗೆ ಮರಸ್ತೇನೆ ಅನ್ಕೊಂಡ್ಬಿಡಿ ಸಾಕು, ಓಂ ನಮೋ ನಾರಾಯಣಾಯ ಪುಷ್ಪಂ ಸಮರ್ಪಯಾಮಿ ಸಾಕೇ ಸಾಕು, ಈ ರೀತಿ ಡೌಟ್ಫುಲ್ ಆಗಿ ಮಾಡೋದು ಬೇಡ ಬೇಡ ಅಂತ ಹೇಳ್ತಿದ್ದ. 100% ಗ್ಯಾರಂಟಿ ಅಂದ್ರೆ ವಿಚಾರ ಬೇರೆ. ಉತ್ತಾನ ಬರ್ಹಿರಾನರ್ಥೋ ಭೂರಿಷೇಣ ಇತಿ ತ್ರಯ ಶರ್ಯಾತೇರಭವನ್ ಪುತ್ರಾಹ ಆನರ್ಥಾತ್ರೇವತೋ ಭವತ್. ಆತನೇ ಮಕ್ಕಳಾದರು, ಉತ್ತಾನ ಬರಿಹಿ ಆನರ್ಥ ಭೂರಿಷೇಣ ಇತಿ ತ್ರಯ ಶರ್ಯಾತೇರಭವನ್ ಪುತ್ರ, ಮೂರು ಜನ ಶರ್ಯಾತೇರ ಅದೇನೇ ಮಕ್ಕಳು, ಒಬ್ಬ ಮಗಳು ಸುಕನ್ಯಾ, ಮೂರು ಜನ ಗಂಡು ಮಕ್ಕಳು. ಉತ್ತಾನ ಪಾದ ಬೇರೆ, ಉತ್ತಾನ ಬರಿಹಿ ಬೇರೆ, ಆನರ್ಥ ಭೂರಿಷೇಣ ಪುತ್ರಾಹ ಆನರ್ಥಾತ್ ರೇವತೋ ಭವತ್. ಆನರ್ಥರಾಜನ ಮಗ ರೇವತ ಅಂತ ಹುಟ್ಟಿದ, ಆನರ್ಥರಾಜನ ಮಗ ರೇವತ. ಸೋತ ಸಮುದ್ರೇ ನಗರೀಂ ವಿನಿರ್ಮಾಯ ಕುಶಸ್ಥಲೀಂ ಆಸ್ಥಿತೋ ಅಭುಂಕ್ತ ವಿಷಯಾನ್ ಆನರ್ಥಾನ್ ಆನರ್ಥಾದೀನರಿಂದಮ. ಅನೇನ್ ಮಾಡಿದ ಆನರ್ಥ, ಸೋ ಅಂತಃಪುರೇ ಅಂತಃ ಸಮುದ್ರೇ ನಗರೀಂ, ಸಮುದ್ರದೊಳಗೆ ಒಂದು ಪಟ್ಟಣವನ್ನು ಕಟ್ಟಿದ ಸಮುದ್ರದ ಮಧ್ಯದೊಳಗೆ. ಆ ವಿನಿರ್ಮಾಯ ಕುಶಸ್ಥರಿ ಅಂತ ಹೆಸರಾಯಿತು, ಮುಂದೆ ದ್ವಾರಕ ಆಗಿತ್ತು. ಕುಶಸ್ಥಲಿ ದ್ವಾರಕ ಎರಡು ಒಂದೇ, ಮೊದಲು ಸ್ಮಾಲ್ ಸ್ಕೇಲಲ್ಲಿ ಈತ ಮಾಡಿದ್ದ, ಮುಂದೆ ದೊಡ್ಡ ದ್ವಾರಕ ನಿರ್ಮಾಣವಾಗಿದ್ದ, ಆಮೇಲೆ ಅದು ಹೋಗಿಬಿಡ್ತ. ಆಮೇಲೆ ಇವತ್ತಿರೋ ದ್ವಾರಕ ನಿಜವಾದ ದ್ವಾರಕ ಅಲ್ಲ, ಯಾವುದದು ಕುಶಸ್ಥಲಿ ದ್ವಾರಕ ಅಷ್ಟೇ, ನಿಜವಾದ ದ್ವಾರಕ ಮುಳುಗೋಯ್ತು. ನಿರ್ಮಾಯ ಕುಶಸ್ಥಲಿ ಆನರ್ಥ ಮಾಡಿದ್ದಕ್ಕೆ ಆನರ್ಥ ದೇಶ ಅಂತ ಆಯ್ತು, ಅದೇ ಗುಜರಾತ್ ಅಂದ್ರೆ ಅದೇ ಆನರ್ಥ ದೇಶ, ಈತ ಮಾಡಿದ ದೇಶ. ಅಂತ ಸಮುದ್ರ ಮೊದಲು, ಅಲ್ಲೂ ಸಮುದ್ರ ಇತ್ತಂತೆ ಮೊದಲು, ಅರ್ಥ ಆಯ್ತು, ಅಲ್ಲೂ ಸಮುದ್ರ ಇತ್ತು, ಅಲ್ಲಿ ಮಾಡಿದ, ಇನ್ನೂ ಒಳಗೆ ಕೃಷ್ಣ ಮಾಡಿದ. ಆಮೇಲೆ ಇದ್ರ ಮುಂದೆ ಆಚೆ ಮಾಡಿದ್ದು ಇನ್ನೊಂದು ದ್ವಾರಕ, ಆ ದ್ವಾರಕ ಹೋಯ್ತು, ಈ ದ್ವಾರಕ ಅಷ್ಟೇ ಇರೋದೀಗ. ಅದಕ್ಕೆ ದ್ವಾರಕ ನೀವು ಮ್ಯಾಪ್ ನೋಡಿದ್ರೆ ದ್ವೀಪ ಕಂಡಾಗೆ ಕಾಣೋದು, ಆ್ಯಕ್ಚುಲಿ ದ್ವಾರಕಕ್ಕೆ ಹೋದಾಗ ನಿಮಗೆ ಯಾಕೆ ಕೊಡೋದು ಸಮುದ್ರ ಬರುತ್ತೆ, ಇಷ್ಟರಲ್ಲೇ ಜಾಗ ಇರೋದು ನಿಮಗೆ ಅಷ್ಟೇ. ಆ ದ್ವೀಪನೇ ಅದು, ಹಿಂದಿನ ಕಾಲಕ್ಕೆ ಅದು ಕೂಡ್ಕೊಂಡು ಇದು, ಅದರಿಂದ ಗುಜರಾತ್ ಈಗ ಫಾರ್ಮ್ ಆಗಿತ್ತು, ಅದು ತೆಗೆದುಹಾಕಿದ. ದ್ವಾರಕ ಇನ್ನೂ ಒಳಗೆ ಹೋದ್ರೆ ದ್ವಾರಕ ಆಯ್ತು, ಅದು ಕೃಷ್ಣ ಮಾಡಿದ ದ್ವಾರಕ. ಏನೋ ಇದು ಬೇರೆ, ಇದು ಅಂತಸ್ಸಮ ದ್ವಾರಕ ಅಂತ ಕುಶಸ್ಥಲಿ ಅಂತ ಇದಕ್ಕೆ ಹೆಸರು, ಇದು ಕುಶಸ್ಥಲಿ ಅದು ದ್ವಾರಕ. ಆಸ್ಥಿತೋ ಅಭುಂಕ್ತ ವಿಷಯ ಆನರ್ಥಾದೀನರಿಂದಮ. ಆತ ಆನರ್ಥ ದೇಶ, ಆನರ್ಥನ ಹೆಸರೇ ಬಂತ ಅದಕ್ಕೆ, ಆ ಹೆಸರೇ ಬಂದ್ಬಿಟ್ಟು ಕೊನೆಗೆ ಆನರ್ಥ ದೇಶ, ಆನರ್ಥ ದೇಶ ಅಂತಾಗಿ ಬಹಳ ಪ್ರಸಿದ್ಧವಾಯಿತು. ದೊಡ್ಡ ದೊಡ್ಡ ಸ್ಟೇಟ್ ಇವತ್ತಿಗೂ ಕೂಡ. ಹೌದೌದು, ಅದು ಆಕ್ಚುಲಿ ದ್ವಾರಕ ಅಲ್ಲ, ಅದು ದ್ವಾರಕ ಪೂರ್ತಿ ಮುಳುಗೋಗ್ಬಿಟ್ಟಿದೆ. ಅದೊಂದು ಮಾತೆ, ವರ್ಜಯಿತ್ವ ಭಗವನ್ ಮಂದಿರಂ ಅಂತ ಹೇಳ್ತಾರೆ. ಕೃಷ್ಣನ ಗುಡಿ ಒಂದಿದೆಯಲ್ಲ ಅದು ಮಾತ್ರ ದ್ವಾರಕೆ ಭಾಗ ಅಷ್ಟೇ, ಉಳಿದೆಲ್ಲ ಮುಳುಗೋಯ್ತಂತೆ. ಕೃಷ್ಣ ಅರಮನೆಯೇ ಇವತ್ತು ಗುಡಿ ಆಗಿರೋ, ಅದು ಒಂದೇ ಉಳ್ಕೊಂಡಿದ್ದೀನಿ, ಯಾವ್ದು ಉಳ್ಕೊಳ್ಳಿಲ್ಲ ಅಂತ ಭಾಗವತ್ ಮುಂದೆ ಇದರಲ್ಲೇ ಬರುತ್ತೆ, ಭಾಗವತಲ್ಲೇ ಬರುತ್ತೆ. ಅದು ಕುಶ ಗುಡಿ ಎಂಟೈರ್ ಗುಜರಾತ್ ಮಾತ್ರ ಅನರ್ಥ ದೇಶ ಅದು. ಅದು ಈತು ಮಾಡಿ ಕುಶಸ್ಥರಿ ಅಂದ್ರೆ ಅದೇ ಆ ಯಾವ್ದು ಯಾವ್ದು ಪ್ಯಾಲೇಸ್ ಬೇಟ್ ದ್ವಾರಕ ಅದು ಪ್ಯಾಲೆ ಅಲ್ಲ ಸುಳ್ಳು ಅವರು ಸಾವಿರ ಹೇಳ್ತಾರೆ, ಭಾಗವತಲ್ಲಿ ಹೇಳೋದಿಲ್ಲ. ಅದೇನಂತ ಕರೀತಾರೆ ಗೊತ್ತಾ, ರೇವತ ಪರ್ವತ ಅದು. ಅದು ಸಮುದ್ರ ಮುಳುಗೋಗ್ಬಿಟ್ಟಿದ್ದಕ್ಕೆ ಮೇಲಿನ ಮಾತ್ರ ಕಾಣಿಸುತ್ತೆ ಅಷ್ಟೆ, ಅದ್ ಮೇಲೆ ಫ್ಲಾಟ್ ಇದೆಯಂತೆ. ಆ ಕ್ರೀಡೋತ್ಸವ ಭೋಜವೃಷ್ಟಿ ಅಂಧಕಾಲ ಆಚಾರ ಹೇಳ್ತಾರೆ, ಅವ್ರ ಸ್ಟೇಡಿಯಂ ಅಂತೆ, ಯಾದವರಿಗೆಲ್ಲ ಅದು ಸ್ಟೇಡಿಯಂ ಆಗಿತ್ತು. ಕೃಷ್ಣ ಹೇಳ್ತಾನೆ ಅದು ಮುಳುಗೋದಿಲ್ಲ, ಮುಂದೆ ಇದೆಲ್ಲ ಬರುತ್ತೆ, ದ್ವಾಸ್ಕಂದಲ್ಲೇ ಬರುತ್ತೆ, ಏಕಾಸ್ಕಂದಲ್ಲಿ ಕೊನೆ ಬರುತ್ತೆ. ಈ ಹೆಂಗಸರು ಮಕ್ಕಳೆಲ್ಲ ಉಳಿಬೇಕು, ಅವ್ರ್ಯಾರು ಇಲ್ಲಿ ಬರೋದು ಬೇಡ, ಅವರೆಲ್ಲ ಶಂಕೋದ್ಧಾರಕ್ಕೆ ಹೋಗ್ಲಿ ಅಂತ ಹೇಳ್ತಾರೆ. ಶಂಕೋದ್ಧಾರ ಇರೋದು ಅದರೊಳಗಿದೆ ಈ ಬೆಟ್ ದ್ವಾರಕದಲ್ಲಿ, ಇವತ್ತಿಗೂ ಮುಳುಗಿಲ್ಲ ಅದು. ಆಗ ಮುಳುಗುತ್ತೆ ಅಲ್ಲ, ಅದು ಮುಳುಗೋದಿಲ್ಲ ಅಂತ ಕೃಷ್ಣ ಹೇಳಿರ್ತಾನೆ. ಅದು ಅರ್ಜುನ ಅಲ್ಲಿಗೆ ಹೋಗಿ ಕರ್ಕೊಂಡು ಬಂದು ಈ ಕಡೆ ಬರ್ತಾನೆ. ಇವತ್ತು ಹೈಟಲ್ಲೇ ಇರೋದು ಅಲ್ಲ, ಅದೇ ಹೇಳ್ತೀರ ಅಲ್ಲ, ಇವರೆಲ್ಲ ಕಲ್ಪನೆ ಮಾಡಿದ್ದಾರೆ ಅಷ್ಟೇ ಹೊರತು, ಅದೇ ಆ ಸುಧಾಮಠ ದೂರ ಅಲ್ಲ ಅದು, ಗೊತ್ತಿಲ್ಲದೆ ಸುಮ್ಮನೆ ಹೇಳ್ಬಿಡ್ತಾರೆ ಅಷ್ಟೇ. ಅದೆಲ್ಲ ದ್ವಾರಕಾಭಾಗದಲ್ಲಿ ಬರ್ತಿದೆ ಎಲ್ಲ ಕೂಡ, ಮಹಾಭಾರತ ವಾಕ್ಯನೇ ಕೊಟ್ಟು ಭಾಗವತದ ವಾಕ್ಯನೇ ಕೊಟ್ಟು ಬರ್ತಿದೆ. ಇದೆಲ್ಲ ಅವರು ಇವರೆಲ್ಲ ಮಾಡಿದಾರಲ್ಲ, ಸಂಶೋಧನೆ ಮಾಡಿದಾರಲ್ಲ, ದ್ವಾರಕಾ ಮಾತೆಯನ್ನು ಕೊಟ್ಟ ಮೇಲೆ ಅವ್ರು ಹೇಳಿ ಮೊದಲೇ ಪುಸ್ತಕ ಸಿಕ್ಕರೆ ಎಷ್ಟೋ ಸಂಶೋಧನೆ ಮಾಡ್ಬೋದಾಗಿತ್ತು. ನಾವು ಅವ್ರು ರಾಂಗ್ ಕಾನ್ಸೆಪ್ಟ್ ಇಂದ ಸಂಶೋಧನೆ ಮಾಡಿದ್ವಿ, ಎಷ್ಟೋ ಇದು ಗೊತ್ತಿದ್ದಿಲ್ಲ, ಈಗ ಅದು ಕ್ಲಿಯರ್ ಆಗುತ್ತೆ. ಸಂಶೋಧನೆ ಎಲ್ಲೆಲ್ಲಿ ಮಾಡ್ಬೇಕು ಅಂತ ಗೊತ್ತಾಗುತ್ತೆ, ಕರೆಕ್ಟಾಗಿ ಮಾಡ್ಬೇಕಾದ್ರೆ ಶಂಕೋದ್ಧಾರದಲ್ಲಿ ಮಾಡಿದ್ರೆ ಏನು ಸಿಗ್ಬೇಕಾಗಿತ್ತು ಸಿಕ್ತಿತ್ತು. ಇವ್ರು ಏನೋ ಅಂತ ತಿಳ್ಕೊಂಡು ಮಾಡಿದ್ರಿಂದ ಅವರ ಆಂಗಲ್ ಆಫ್ ಇದೇ ಬೇರೆ ಆಯ್ತು, ರಿಸರ್ಚ್ ಆಂಗಲ್ ಚೇಂಜ್ ಆಗಿದ್ರಿಂದ ರಾಂಗ್ ರಿಸಲ್ಟ್ಸ್ ಬಂದ, ಕರೆಕ್ಟ್ ರಿಸಲ್ಟ್ಸ್ ಬರ್ಬೇಕಾದ್ರೆ ಇದು ಮಾಡ್ಬೇಕಾಗಿತ್ತು. ಸ್ವಂತ ಸಮುದ್ರೇ ನಗರೀಂ ವಿನಿರ್ಮಾಯ ಕುಶಸ್ಥಲೀಂ ಆಸ್ಥಿತ್ತೋ ಆಸ್ಥಿತೋ ಅಭುಂಕ್ತ ವಿಷಯಾನ್ ಅನರ್ಥಾದೀನ್ ಅರಿಂದಮ ತಸ್ಯ ಪುತ್ರ ಶತಂ ಯಜ್ಞೆ ಕಕುದ್ಮಿ ಜ್ಯೇಷ್ಠಮುತ್ತಮಂ ಕಕುದ್ಮಿ ಜ್ಯೇಷ್ಠಮುತ್ತಮಂ ಕಕುದ್ಮಿ ರೇವತೀಂ ಕನ್ಯಾಂ ಸ್ವಾಮಾದಾಯ ವಿಭುಂಗತಃ ತಸ್ಯ ಪುತ್ರ ಶತಂ ಯಜ್ಞೆ ಆವರ್ತನೆ ರೇವತನಿಗೆ ಎಷ್ಟು ಜನ ಹುಟ್ಟಿದ್ರು? 100 ಜನ ಗಂಡ್ಮಕ್ಕಳು ಹುಟ್ಟಿದ್ರು. ಕಕುದ್ಮಿ ಜ್ಯೇಷ್ಠಮುತ್ತಮ, ಕಕುದ್ಮಿ ಎಂಬುವನು ಹಿರಿಯ ಮಗ, ಕಕುದ್ಮಿ ಜ್ಯೇಷ್ಠ ಅಂದ್ರೆ ಕಕುದ್ಮಿ ಜ್ಯೇಷ್ಠ ಯಶಾಂತೆ ಆ ರೀತಿ ಮಾಡಿಕೊಂಡ್ರೆ ಕಕುದ್ಮಿ ಜ್ಯೇಷ್ಠನಾದಂತ 100 ಗಂಡು ಮಕ್ಕಳು ಹುಟ್ಟಿ. ಯಾರು ಅಲ್ಲ, ಅದರ ರಾಜ ಅಂತ, ರಾಜ ಇದ್ರ ಮಗ. ಯಾರ ಮಗ? ಶರ್ಯಾತಿ ಮಗ ಆನರ್ಥ, 3 ಜನ ಬಂದ್ರಲ್ಲ, ಅದ್ರ ಆನರ್ಥನ ಮಗ ರೇವತ, ರೇವತನ ಮಗ ಕಕುದ್ಮಿ, ಕಕುದ್ಮಿ ರೇವ ಕುಶ ನಿರ್ಮಾಣ ಮಾಡಿ ದೀತ. ಯಾರು? ರೇವತ. ಹೆಸರಿಟ್ಟಿದ್ದೇನಂತ, ತಂದೆ ಹೆಸರಿಟ್ಟ, ಅನರ್ಥ ದೇಶ ತಂದೆ ಹೆಸರಿಟ್ಟ, ಗೊತ್ತಾಯ್ತಾ? ಕುಶಸ್ಥಲಿ ಅಂತ ಹೆಸರಾಗ್ಲಿಕ್ಕೆ ಇನ್ನೊಂದು ಕಾರಣ ವಾದಿರಾಜ ಸ್ವಾಮಿ ಬರೀತಾರೆ, ಬೇರೆ ಕಡೆ ಬರೋದು. ಕುಶ ಅಂತ ಒಬ್ಬ ರಾಕ್ಷಸ ಇದ್ದಂತೆ ಆ ಜಾಗ ಸಮುದ್ರದೊಳಗೆ, ಅವನನ್ನು ಕೊಂದು ವೆಕೇಟ್ ಮಾಡಿಸಿಬಿಟ್ಟು ಅಲ್ಲಿ ಪಟ್ಟಣ ಮಾಡಿದ್ರಿಂದ ಕುಶಸ್ಥಲಿ ಅಂತ ಹೆಸರಾಯ್ತು ಅಂತ ಅಲ್ಲಿ ತೀರ್ಥದಲ್ಲಿ ಬರೀತಾರೆ. ಯೋ ಯಹ ಕುಶಂ ದಮಯಿತ್ವೇ ಮಾಂ ಚಕ್ರೇ ವಿಪ್ರ ಕುಶಸ್ಥಲೀಂ ಅಂತ ಹೇಳ್ತಾರೆ ತೀರ್ಥ ಪ್ರಬಂಧದೊಳಗೆ. ಕುಶಾಸುರ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡಿದ್ದಕ್ಕೋಸ್ಕರ ಅದಕ್ಕೆ ಕುಶಸ್ಥಲಿ ಅಂತ ಹೆಸರಾಯ್ತು. ಕುಶಸ್ಥಲಿ ವೃಷಭಾದ್ರಿ ಅಂತ ಹೆಸರಾಯ್ತಲ್ಲ, ವೃಷಭಾಸುರನ ಕೊಂದಿದ್ದು ಅಲ್ಲಿ ವಾಸ ಮಾಡಿಕೊಂಡಿದ್ದ ಅವನು ಸತ್ತ, ವೃಷಭಾದ್ರಿ ಅಂತ ಪದ ಹೆಸರು ಬಂದಾಗೆ ಕುಶಸ್ಥಲಿ ಅಂತ ಹೆಸರಾಯ್ತು. ತಸ್ಯ ಪುತ್ರ ಸತಂ ಜಗ್ನೆ ಕಕುದ್ಮಿ ಜ್ಯೇಷ್ಠಮುತ್ತಮಂ ಕಕುದ್ಮಿ ರೇವತೀಂ ಕನ್ಯಾಂ ಸ್ವಾಮಾದಾಯ ವಿಹುಂ ಗತಃ. ಆಗೇನಾಯ್ತು, ಕಕುದ್ಮಿ ಮಗಳೇ ರೇವತಿ, ಕಕುದ್ಮಿ ಮಗಳು, ಸಾಮಾನ್ಯವಾಗಿ ರೇವತನ ಮಗಳು ರೇವತಿ ಅಂತ ಹೇಳೋದು ಪದ್ಧತಿ, ರೇವತನ ಮಗಳು ರೇವತಿ ಅಲ್ಲ, ಕಕುದ್ಮಿಯ ಮಗಳು ರೇವತಿ. ಮತ್ತೆ ರೇವತಿ ಅಂತ ಯಾತಕ್ಕೆ ಹೆಸರು ಬಂತು ಅಂದ್ರೆ ತನ್ನ ಹಿಂದಿನ ಹೆಸರಿಟ್ಟಲ್ಲ, ರೇವತ ತನ್ನ ತಂದ ಮುತ್ತಾತನ ಹೆಸರಿಟ್ಟಿದ್ದಕ್ಕೆ ರೇವತಿ ಅಂತ ಹೆಸರಾಯ್ತೆ ಹೊರತು ರೇವತನ ಮಗಳಲ್ಲ ಈಕೆ, ಕಕುದ್ಮಿಯ ಮಗಳು. ಕಕುದ್ಮಿ ರೇವತೀಂ ಕನ್ಯಾಂ, ಇಲ್ಲಿ ಕಕುದ್ ಅದ್ರ ಆ ಪಾಠನ, ಇಲ್ಲಿ ಕಕುದ್ಮಿ ರೇವತಂ ಅಂತಿರೋದು, ಬೇರೆ ಕಡೆಗೆ ಕಕುದ್ಮಿ ಅಂತ ಬರೋದ್ರಿಂದ ಈ ಪಾಠನೇ ಸರಿ ಪಾಠ ಅತ್ತಿದ್ಕೊಳ್ಳೋ ಕಾರಣ ಇಲ್ಲ. ಇವರೇನು ಹೇಳಿದ್ದಾರೆ ಇದರೊಳಗೆ 29 ಹೇಳದೇ ಇಲ್ಲ, ಯಾವ ವಾಕ್ಯನೇ ಹೇಳದಿಲ್ಲ. ಅದು ಎಲ್ಲ ಕಡೆ ಇರೋ ಕಕುದ್ಮಿ ಎಂಬುದೇ ಸ್ಪಷ್ಟ, ಅದು ಅದರ ಡೌಟ್ ಇಲ್ಲ. ಕಕುದ್ಮಿ ರೇವತೀಂ ಕನ್ಯಾಂ ಸ್ವಾಮಾದಾಯ ವಿಹುಂಗತಃ, ಅವನ ರೇವತ ಅಂತ ಕರೆದ್ರೆ ತಪ್ಪಲ್ಲ, ಯಾಕೆಂದ್ರೆ ವಂಶದ ಹೆಸರು ಇರೋದು ಪದ್ಧತಿ, ಭಾರ್ಗವ ಭಾರ್ಗವ ಅಂತ ಎಲ್ರಿಗೂ ಹೇಗೆ ಹೆಸರು ಬರುತ್ತೋ ರೇವತ ರೇವತ ಅದು ವಂಶದ ಹೆಸರು, ಆ ದೃಷ್ಟಿಯಲ್ಲಿ ಸರಿನೇ. ಕಕುದ್ಮಿ ರೇವತೀಂ ಕನ್ಯಾಂ ಸ್ವಾಮಾದಾಯ ವಿಭುಂಗತ, ಉಗ್ರಸ್ಥರವರನ್ನು ಸೂತ ಅಂತ ಕರೀತಾರಲ್ಲ ಹಾಗೆ, ಉಗ್ರಸ್ಥರವರು ಸೂತ ಅಲ್ಲ ನಿಜವಾಗ್ಲೂ ಕೂಡ. ಭಾಗವತ ಹೇಳ್ತಿರೋದು ಉಗ್ರಸ್ಥರವರೇ ಅಲ್ಲ, ಉಗ್ರಸ್ಥರವರು ಹೇಳ್ತಿರೋ ಸೂತ ಪುರಾಣಿಕರಲ್ಲ, ಉದ್ದಕ್ಕೂ ಸೌತಿರುವಾಚ ಅಂತಾನೆ ಬರೋದು, ಸೂತವಾಚ ಅಂತ ಹೇಳಿದ್ರೆ ಕಾರಣ ತಂದೆ ಹೆಸರು ಮಗನಿಗಿಟ್ಟಾಗ, ಅದರಿಂದ ದೋಷ ಅಲ್ಲ. ಏನಂತಿದೆ ಈಗ, ಕಕುದ್ಮಿ ರೇವತೀಂ ಕನ್ಯಾಂ ಸ್ವಾಮಾದಾಯ ವಿಭುಂಗತಃ, ಕಕುದ್ಮಿ ರಾಜ ಏನ್ ಮಾಡ್ದ, ತನ್ನ ಮಗಳು ರೇವತಿಗೆ ವಿಭುಂ ಅಂದ್ರೆ ಬ್ರಹ್ಮದೇವರತ್ರ ಕರ್ಕೊಂಡು ಹೋದ, ರೇವತಿಗೆ ವರ ಯಾರು ಅಂತ ಕೇಳೋದಕ್ಕೋಸ್ಕರ. ಕಕುದ್ಮಿನೇ ಅಲ್ಲ ಕಕುದ್ಮಿನೇ ಕರ್ಕೊಂಡು ಹೋಗ. ಕಕುದ್ಮಿ ತನ್ನ ಮಗಳಾದ ರೇವತಿನ ಯಾರಿಗೆ ಕೊಡಬೇಕು ಅಂತ ಕೇಳೋದಕ್ಕೆ ವಿಭುಮ್ ಅಂದ್ರೆ ಬ್ರಹ್ಮದೇವರ ಹತ್ರ ಹೊರಟ. ಬ್ರಹ್ಮದೇವರೇ, ಯಾರು ನನ್ನ ಮಗನಿಗೆ ಯೋಗ್ಯವರ ಅಂತ ಕೇಳೋದಕ್ಕೆ, ಪುತ್ರ್ಯಾವರಂ ಪರಿಪ್ರಷ್ಟುಂ ಬ್ರಹ್ಮಲೋಕಮ್ಮ ಪಾವೃತಂ ಅವರ್ತಮಾನೇ ಗಂಧರ್ವೇ ಸ್ಥಿತೋ ಅಲಬ್ಧ ಕ್ಷಣ ಕ್ಷಣಂ. ಪುತ್ರ್ಯಾವರಂ ಪರಿಪ್ರಷ್ಟುಂ, ಆ ಕತೆ ನಾಳೆ ನೋಡುತ್ತ ಮುಂದೇನಾಯ್ತು ಅಂಬುದನ್ನು ಮುಂದೆ ಹೇಳ್ತಾರೆ. ರೇವತಿ ಕಲ್ಯಾಣ ನಡೆಯೋದು. ನಾರಾಯಣಂ ಇಖಿಲ ಪೂರ್ಣ ಗುಣಾರಣ ಮುಚ್ಚ